ஹிருத்யாய சுத்த வித்யாய மத்வாய ச நமோ நம. லசது ஸ்ரீமதானந்ததீர்த்தேந்துர்ணோ ஹிருதம்பரே யத்வச்சந்திரிகா ஸ்வாந்த சந்தாபம் வினிகிருந்ததி வாணிதே கரவாண்யம் வா சரணம் உஹதி சர்வதா மத்வாக்கிய சரணிர் பூயாத் ஸ்ரீமதாச்சாரிய பாவதா ஹராய பஜகா நிஷ்டஹராய புரவைரிணே பவாய பவதே பூயாத் சிவாய சிரசா நம. உமேஷாத்யா சுரா ஊஹம் வீடே சேதோ விவானினஹ யூயம் சர்வே பிரபுருதா மனோமே மத்வபாவகம். ஸ்ரீமத்வஹ கல்பவ்ருக்ஷஸ்து ஜயார்யஹ காமதுஸ்மிருதஹ சிந்தாமணிஸ்து வியாசார்யஹ முனித்ரயமுதாஹிருதம் வாதிராஜகுரூன் வந்தே ரகூத்தமகுரூன் ததா ராகவேந்திரான் ததா சர்வான் சத்குருன் பிரணதோஸ்மியஹ. ஸ்ரீ குருப்யோ நம. ஹரி ஸ்ரீமன்மத்வமதே ஹரி பரதர சத்யம் ஜகத் தத்வதோ பேத ஜீவகணா ஹரேரணுச்சராஹ நிஜோச்ச பாவங்கதாஹ முக்திர்நைஜ சுகானுபூதி அமலா பக்திஷ்ச தத்சாதனம் யக்ஷாதித்ரிதயம் பிரமாணமகிலாம் நாயைக வேத்யோ ஹரி. ಶ್ರೀಮನ್ ಮಧ್ವಮತದ ಒಟ್ಟು ಸಾರವನ್ನು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ, ಶ್ರೀಮನ್ ಮಧ್ವಮತದಲ್ಲಿ ಹರಿಯೇ ಸರ್ವೋತ್ತಮ, ಜಗತ್ತು ಸತ್ಯವಾದದ್ದು, ಪಂಚಭೇದಗಳು ಸತ್ಯ, ತಾತ್ವಿಕವಾದ ಭೇದಗಳು ತತ್ವತಃ ಅಂತ ಹೇಳಿದ್ರಿಂದ ಅವಭಾವಿಕ ಅಲ್ಲ ಅಂತ ಅರ್ಥ. ಬರೀ ಭೇದ ಅಂದರೆ ಒಪ್ಕೋತೀವಿ ಅಂತ ಹೇಳ್ತಾರೆ, ತತ್ವತಃ ಅಂತ ಹೇಳಿದ್ರೆ ವಿರೋಧ ಆಗುತ್ತೆ. ಅದಕ್ಕೆ ವ್ಯಾವಹಾರಿಕ ಭೇದ ಅಲ್ಲ, ತಾತ್ವಿಕ ಭೇದನೇ ಇದೆ. ಜೀವಗಣಾಹ ಹರೇರ ಅನುಚಾರಾಹ, ಜೀವರಿಗೂ ಪರಮಾತ್ಮರಿಗಿರೋ ಸಂಬಂಧ ಏನು ಅಂತ ಕೇಳಿದರೆ ಅನುಚಾರಾಹ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ ಅಂದರೆ ಟೋಟಲ್ ಡಿಪೆಂಡೆನ್ಸ್. ಅದು ಡಿಪೆಂಡೆನ್ಸ್ ಎಂಬುದು ಎರಡು ವಿಧ, ಟೆಂಪರರಿ ಬೇರೆ, ಟೋಟಲ್ ಬೇರೆ, ರಿಲೇಟಿವ್ ಬೇರೆ, ಅಬ್ಸಲ್ಯೂಟ್ ಬೇರೆ. ಮತ್ತು ಅಬ್ಸಲ್ಯೂಟ್ ಡಿಪೆಂಡೆನ್ಸ್ ಅಂದರೆ ದೇವರ ಮೇಲೆ ಮಾತ್ರ. ಮತ್ತು ಮಗು ಇರ್ತದೆ, ಭಾರಿ ಡಿಪೆಂಡ್ ತಂದೆ ತಾಯಿಗಳ ಮೇಲೆ, ಬೆಳೀತಾ ಹೋಗ್ತದೆ, ಆಮೇಲೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತದೆ. ತಂದೆ ತಾಯಿಗಳು ಇವ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಆಮೇಲೆ ಪೂರ್ತಿ ಪರಿಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಮಕ್ಕಳನ್ನು ಹ್ಯಾಂಗೆ ನೋಡ್ಕೋತಾರೋ ಇವರು, ವಯಸ್ಸಾದ್ರೆ ಅವ್ರು ಹ್ಯಾಂಗೆ ನೋಡ್ಕೋಬೇಕು, ನೋಡ್ಕೊಂಬೋದಿಲ್ಲ ವಿಚಾರ ಬೇರೆ, ಬಟ್ ನೋಡ್ಕೋಬೇಕಾಗುತ್ತೆ. ಆ ರೀತಿ ಮಕ್ಕಳು ಏನಾಗಿದೆ, ಎಲ್ಲಿ ಹೋದರೂ ಏನಾದರೂ ಒಂದು ಕ್ಷಣ ಕ್ಷಣಕ್ಕೂ ಗಮನ ಕೊಡೋ ಹಾಗೆ ವಯಸ್ಸಾದವ್ರು ಹ್ಯಾಂಗೆ ನೋಡ್ಕೋಬೇಕಾಗುತ್ತೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿಡ್ಬೋದು, ಏನು ಬೇಕಾದ್ರೂ ಆಗಿಬಿಡ್ಬೋದು. ಡಿಪೆಂಡೆನ್ಸ್ ಚೇಂಜ್ ಆಗೋಯ್ತು ಈಗ, ಅಂದರೆ ರಿಲೇಟಿವ್ ಡಿಪೆಂಡೆನ್ಸ್ ಅವ್ರು ಟೋಟಲ್ ಆಗಲಿಲ್ಲ. ಆದರೆ ನಾವು ಅದೇ ಜಲಚರಗಳು ನೀರಿನಲ್ಲಿರುತ್ತೆ, ಜಲಚರಗಳು ನೀರಿನಲ್ಲಿರುತ್ತೆ, ಹೇಗಿರುತ್ತೆ ಗೊತ್ತಾ? ಟೋಟಲಿ ಡಿಪೆಂಡೆಂಟ್. ಹುಟ್ಟೋದು ಅಲ್ಲೇ, ಬೆಳೆಯೋದು ಅಲ್ಲೇ, ನಿದ್ರೆ ಮಾಡೋದು ಅಲ್ಲೇ, ಊಟ ತಿಂಡಿನೂ ಅಲ್ಲೇ, ಕೊನೆ ಸಾಯೋದು ಅಲ್ಲೇ. ಅರ್ಥ ಮಾಡ್ಕೊಂಡು ಟೋಟಲಿ ಡಿಪೆಂಡೆಂಟ್. ಅದು ತೆಗೆದು ಸತ್ತೋಗ್ಬಿಡಿ, ಇದೇ ಕಡೆ ಬಂದರೆ ಸತ್ತೋಗ್ಬಿಡುತ್ತೆ. ಮೀನು ನೀರಿಂದ ಹೊರಗೆ ಬಂದರೆ ಸತ್ತೋಗುತ್ತೆ, ನೀರಲ್ಲಿದ್ದರೆ ಮಾತ್ರ ಅದು ಬದುಕುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಟೋಟಲಿ 24 ತಾಸು ಅದರಲ್ಲೇ ಇರಬೇಕು. ಆಗ ನಮಗೆ ಅರ್ಥ ಆಗುತ್ತೆ ಅನುಚರಾಹ, ಈ ಚರ ಶಬ್ದಕ್ಕೆ ಅಲ್ಲೂ ಅರ್ಥ ಆಗುತ್ತೆ ನಮಗೆ. ಚರ ನೀರಿನಲ್ಲಿ ಹೇಗೆ ಮೀನು ಆ ನೀರಿಗೆ ಅನುಗುಣವಾಗಿ ತನ್ನ ಇಡೀ ಬದುಕನ್ನು ಹೊಂದಿರುತ್ತೋ, ಮತ್ತೆ ಹೇಳಿ ಚರ ಭಕ್ಷಣೆ ಹೇಳಿದೆ, ತನ್ನ ಆಹಾರ ವಿಹಾರಾದಿಗಳನ್ನು ಕೂಡ ನೀರಲ್ಲಿದ್ದೇ ಹೇಗೆ ಮಾಡಬೇಕು, ನಾವು ಸರ್ವಾತ್ಮನ ದೇವರನ್ನೇ ಅವಲಂಬಿಸಿದ್ದೇವೆ. ಈ ರೀತಿಯಾದ ಕಾನ್ಸೆಪ್ಟನ್ನು ಬೇರೆ ಯಾವ ಮತದಲ್ಲೂ ಹೇಳಿಲ್ಲ. ಇದು ಆಚಾರ್ಯ ಸರಿಯಾದ ಕೊಟ್ಟಂಥ ಸಿದ್ಧಾಂತ. ಪ್ರಹ್ಲಾದರಾಜನ ಮತ ಇದೇ ಮಾತು ಬರೋದು. ಪ್ರಹ್ಲಾದರಾಜ ಹೇಳೋ ಮಾತು ಸ್ಪಷ್ಟವಾಗಿ ಹೇಳ್ತಾರೆ, ನೈವಾತ್ಮನ ಪ್ರಭುರಯಂ ನಿಜಲಾಭ ಪೂರ್ಣ ಮಾನಂ ಜನಾದ ವಿದುಷ ಕರುಣೋ ವೃಣೀತೆ ಯಜ್ಜನೋ ಭಗವತೆ ವಿದಧೀತ ಮಾನಂ ತಜ್ಜಾತ್ಮನ ಪ್ರತಿಮುಖಸ ಯಥಾ ಮುಖಶ್ರೀಹಿ. ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ, ಮುಖ ಪ್ರತಿಮುಖ, ಬಿಂಬ ಪ್ರತಿಬಿಂಬ, ಪ್ರತಿಬಿಂಬದ ಇರುವಿಕೆಯಿಂದ ಹಿಡಿದು ಅದರ ಪ್ರತಿಯೊಂದು ಕೂಡ ಚಲನವರ್ಣಗಳು ಕೂಡ ಬಿಂಬಕ್ಕೆ ಅಧೀನ ಹೇಗೋ. ಆಚಾರ್ಯ ಗೀತಾಭಾಷ್ಯದಲ್ಲಿ ಬರೀತಾರೆ, ಬಿಂಬಕ್ರಿಯೆಯುವ ಕ್ರಿಯಾವಾನ್, ಬಿಂಬಕ್ರಿಯೆಯುವ ಕ್ರಿಯಾವಾನ್, ಬಿಂಬಕ್ರಿಯೆಯನ್ನು ಅವಲಂಬಿಸಿ ಈ ಒಂದು ಪ್ರತಿಬಿಂಬದ ಕ್ರಿಯೆ ಇರ್ತದೆ. ಇನ್ನೂ ಸ್ಪಷ್ಟ ಮಾಡ್ತಾರೆ, ಬಿಂಬ ಪ್ರತಿಬಿಂಬ ಸಾದೃಶ್ಯ ಒಂದು ದೃಷ್ಟಾಂತದ ಒಟ್ಟು ತಾತ್ಪರ್ಯ ಏನು ಅಂದರೆ, ಅದನ್ನು ಆಚಾರ್ಯ ಹೇಳಿದ್ದನ್ನು ಟೀಕಾರಾಯರು ಬರೀತಾರೆ, ರಾಯರ ಮಾತುಗಳನ್ನೇ ಮುಂದಿಡ್ತಾರೆ. ಕಿಂಚಿತ್ ಸಾದೃಶ್ಯ ಮತ್ತು ಸಂಪೂರ್ಣ ಆಧೀನ್ಯ ಎರಡದರಲ್ಲಿ, ಸಂಪೂರ್ಣ ಆಧೀನ್ಯ ಅಂದರೆ ಟೋಟಲ್ ಡಿಪೆಂಡೆನ್ಸ್, ಕಿಂಚಿತ್ ಸಾದೃಶ್ಯ ಸ್ವಲ್ಪ ಸಾದೃಶ್ಯ ಇದೆ. ಇವತ್ತು ಸಿಂಹಕ್ಕೂ ಸಿಂಹದ ಚಿತ್ರಕ್ಕೂ ಸಾದೃಶ್ಯ ಇದೆ. ನಮಗೇನು ಅನಿಸುತ್ತೆ, ಏ ಪೂರ್ತಿ ಇದೆ ಅಂತೇಳಿ, ಪೂರ್ತಿ ಇಲ್ಲೇ ಇಲ್ಲ, ಅಲ್ಲಿ ಬೊಗಳುತ್ತ ಸಿಂಹ, ಗರ್ಜನೆ ಮಾಡುತ್ತಾ ಇಲ್ಲೇ ಇಲ್ಲ, ರಕ್ತ ಮಾಂಸ ಇದೆ ಇಲ್ಲೇ ಇಲ್ಲ, ನೋಡಿದರೆ ಸಿಂಹ ಅಂತಲೇ ಕರೆಸಿಕೊಡುತ್ತೆ. ಅದು ಕಿಂಚಿತ್ ಸಾದೃಶ್ಯ. ಕಿಂಚಿತ್ ತೋರಿಸ್ತಾರೆ, ಸಿಂಹ ನೋಡೋದು ಕೈಯಲ್ಲಿ ತೋರಿಸ್ತಾರೆ, ಕರೆಕ್ಟಾಗಿ ಸಿಂಹ ಕಾಣುತ್ತೆ, ಆದರೆ ಆ ಸಿಂಹದ ಚಿತ್ರನೇ ಹೊರತು ಸಿಂಹ ಅಲ್ಲ. ಅದು ಕಿಂಚಿತ್ ಸಾದೃಶ್ಯ, ನೋಡೋದಕ್ಕೆ ಪೂರ್ತಿ ಕಂಡ ಕಾಣುತ್ತೆ, ಲೈಫೇ ಇಲ್ಲ ಅದರಲ್ಲಿ. ಆ ರೀತಿಯಲ್ಲಿ ಚಿತ್ರ ಹೇಗೆ ಒಂದು ವಸ್ತುವಿನ ಸಾದೃಶ್ಯವನ್ನು ಹೊಂದಿದ್ದು ಕೂಡ ವಸ್ತು ಆಗೋದಿಲ್ಲ, ವಸ್ತುವಿನ ಅಧೀನದಲ್ಲಿದೆ. ಅದೇ ರೀತಿ ಪರಮಾತ್ಮನ ಪ್ರತಿಬಿಂಬರು ಜೀವರು ಅಂತ ಹೇಳಿದರೆ ಜೀವರೆಲ್ಲ ಭಗವಂತನೊಂದಿಗೆ ಕಿಂಚಿತ್ ಸಾದೃಶ್ಯ, ಸತ್ವೇನ ಸಾದೃಶ್ಯ, ಚಿತ್ವೇನ ಸಾದೃಶ್ಯ, ಸ್ವಲ್ಪ ಸಾದೃಶ್ಯ ಇದೆ. ಆ ನಿತ್ಯತ್ವೇನ ಸಾದೃಶ್ಯ, ಜೀವರು ನಿತ್ಯ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಆದರೆ ಈ ಸ್ವಾತಂತ್ರ್ಯದ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜೀವಗಣಾಹ ಹರೇಹೇ ಅನುಚರಾಹ, ನಮಗೆ ಪ್ರತಿಕ್ಷಣದ ಅನುಭವ ಬರುತ್ತದು. ನಾವು ಮಾಡ್ತೇವೆ ಅಂತ ಅಂದ್ಕೊಂಡಿರ್ತೇವಲ್ಲ, ಮಾಡ್ತೇವೆ ಅಂತ ಅಂದ್ಕೊಂಡ್ರೆ ಅನುಭವ ತಪ್ಪು ನಮಗೆ. ನಾವು ಮಾಡಿಸಲ್ಪಡ್ತೇವೆ ಅಂತ ತಿಳ್ಕೋಬೇಕು. ನಹಂಕರ್ತ ಹರಿಕರ್ತ, ನಾವು ಮಾಡಿಸಲ್ಪಡ್ತಾ ಇದ್ದೇವೆ ಹೊರತು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಸ್ವಾತಂತ್ರ್ಯ ನಮಗಿಲ್ಲ ಈಗ. ಅದೆಲ್ಲ ಭಗವದ್ಗೀತೆ ಓದಿದಾಗ ಅರ್ಥ ಆಗತ್ತೆ. ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟಾಹ ದೈವಂಚೈವಾತ್ರ ಪಂಚಮಂ. ಐದು ಫ್ಯಾಕ್ಟರ್ಸ್ ಇದೆ ಅವ್ರ ಕೆಲಸ ಆಗಬೇಕಾದ. ಅದರ ಅತಿ ದೊಡ್ಡ ಫ್ಯಾಕ್ಟರ್ ಅಂದರೆ ದೇವರು. ಉಳಿದೆಲ್ಲ ಒಂದು ರಿಲೇಟಿವ್ ಕಡಿಮೆ ಆಗ್ತಾ ಆಗ್ತವೆ. ಎಲ್ಲ 20% ಅಲ್ಲ, ಮತ್ತೆ ಇದು ಎಲ್ಲ 20% ಕಾನ್ಸೆಪ್ಟ್ ಅಲ್ಲ. ಪರ್ವಾತ 99.99%. ಉಳಿದೆಲ್ಲ ಸೇರಿ ಇಷ್ಟು ಬರ್ತದೆ. ಇಷ್ಟಕ್ಕೆ ಫಲಾಫಲಗಳು ಬರೋದು ಈ ದೃಷ್ಟಿಯಿಂದನೇ. ಇದನ್ನು ಅರ್ಥ ಮಾಡಿಕೊಂಡು ಜೀವಗಣಾಹ ಹರೇ ಅನುಚರ. ಇನ್ನು ಅನುಚರ ಅಂದ್ರೇನು? ಕರ್ಮಣ್ಯೇ ಬಾಧಿಕಾರಸ್ತೆ ಮಾ ಫಲೇಶು ಕದಾಚಾರ. ತೋಚಿದ್ ಮಾಡಾಗಿಲ್ಲ, ಹೇಳಿದ್ದನ್ನು ಮಾಡಬೇಕು, ತೋಚಿದ್ ಮಾಡಾಗಿಲ್ಲ. ಕರ್ಮಣ್ಯೇ ಬಾಧಿಕಾರಸ್ತೆ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಜಾಯೋ ಹಿ ಅಕರ್ಮಣಃ. ಪ್ರತಿಯೊಂದು ಕೂಡ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ ಅಷ್ಟೇ ಹೊರತು ಸ್ವಂತ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಾಡ್ತೇವೆ ಎತ್ಕೊಂಡು ಭ್ರಮೆ, ಆಫೀಸಲ್ಲಿ ತೋಚಿದ ಕೆಲಸ ಮಾಡಿದರೆ ಸಂಬಳ ಕೊಡ್ತಾರೇನು? ಹೇಳಿದ ಕೆಲಸ ಮಾಡಿದರೆ ಕೊಡೋದು ಕಷ್ಟ ಎಷ್ಟೋ ಕಡೆಗೆ. ಇನ್ನು ತೋಚಿದ್ ಮಾಡಿದರೆ ಯಾರ್ಯಾರು ಕೊಡೋದಿಲ್ಲ. ಇವತ್ತು ಜಗತ್ತು ಈಶಾವಶ್ಯ ವಿಧಂ ಸರ್ವಂ, ಜಗತ್ತು ಭಗವಂತನ ಕಚೇರಿ ಇದು. ಒಂದು ಅವ್ರು ಹೇಳಿದ ಕೆಲಸ ಮಾಡಿದರೆ ಮಾತ್ರ ನಮಗೆ ಜೀವನ ಹೊರತು ಇಲ್ಲದೆ ಹೋದರೆ ಇಲ್ಲ, ಲೈವ್ಲಿಹುಡ್ ಬರೋದೇ ಭಗವಂತನಿಂದ. ಹೇಳಿದ್ದು ಮಾಡಬೇಕು, ಬೇರೆ ಮಾಡಿದರೆ ಅದು ತಪ್ಪು, ತಪ್ಪಿಗೋಸ್ಕರ ಶಿಕ್ಷೆ ಕೊಡ್ತಾರೆ. ಕೃತಿಗಾದಿಗಳಲ್ಲಿ ಶಾಸ್ತ್ರೋಕ್ತ ಕ್ರಮದಲ್ಲೇ ಬದುಕ್ತಾ ಇದ್ದಾರಂತೆ. ಅದಕ್ಕೆ ಅವರಿಗೆ ಲಕ್ಷ ವರ್ಷ ಆಯುಷ್ಯ, ಪೂರ್ತಿ ಸರಿಯಾಗಿ ಬದುಕ್ತದೆ, ಲಕ್ಷ ವರ್ಷ ಆಯುಷ್ಯ. ತ್ರೇತಾಗ್ರೆ ಸ್ವಲ್ಪ ಕಡಿಮೆ ಆಯಿತು, ಆದರೆ 10,000 ವರ್ಷಕ್ಕೆ ಡೌನ್ ಆಯಿತು. ದ್ವಾಪರದಲ್ಲಿ 1,000 ವರ್ಷಕ್ಕೆ ಡೌನ್ ಆಯಿತು. ಯಾವಾಗ ಕರ್ಮ ತಪ್ತಾ ಬರ್ತಾರೋ ಆಯುಷ್ಯ ಕಡಿಮೆ ಆಗ್ತಾ ಬರುತ್ತೆ. ಕಲಿಯುಗದಲ್ಲಿ ಮಾಡೋದಿಲ್ಲ, ಅದರಿಂದ ಎನಿ ಟೈಮ್ ಸಾಯ್ಬೋದು ಅಂತ ಹೇಳಿ 120 ಮ್ಯಾಕ್ಸಿಮಮ್ಮು. ಅದನ್ನು ತೊಗೊಂಡವ್ರು ಇಲ್ಲಿ ವಾದ್ರೆ ಸಾವಳನ್ನು ತೊಗೊಂಡ್ಬಿಟ್ಟು ಎಷ್ಟು ಜನ ತೊಗೋತಾರೆ, ಅದನ್ನು ಸಾಧ್ಯ ಇಲ್ಲ. ಹೀಗಾಗಿ ನಮ್ಮ ಆಫೀಸಲ್ಲಿ ಅಷ್ಟೇ, ಕೆಲಸ ಸರಿಯಾಗಿ ಮಾಡ್ತಾನೆ ಅಂದರೆ ಪೂರ್ತಿ ಇಟ್ಕೊತಾನೆ, ಸರಿಯಾಗಿ ಮಾಡಿದ್ರೆ ಡಿಸ್ಮಿಸ್ ಮಾಡ್ತಾನೆ. ನಾಳೆನೇ ಬರಬೇಡ ಅಂತ ಹೇಳ್ತಾರಲ್ಲ, ಆ ಟೈಮ್ ನಾಳೆನೇ ಬರೋ ಅಪ್ರಭೃತಿ ಇದ್ದ ಹೋಗ್ಬಿಡ್ತಾರೆ ಆ ಕಡೆ. ಇದು ಅರ್ಥ ಮಾಡ್ಕೊಂಡು ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಕರ್ತವ್ಯ ಕರ್ಮವನ್ನು ಬಿಟ್ಟಾಗ ಅಪಮೃತ್ಯು ಬರುತ್ತೆ ಅಂತೇಳಿ. ಮೃತ್ಯುರ್ಹು ವಿಪ್ರಾನ್ ಜಿಘಾಂಸತಿ, ಮೃತ್ಯು ಕಾಯ್ಕೊಂಡು ಕೂತಿರುತ್ತಂತೆ ಯಾವಾಗ ಹೊಡಿಬೇಕು ಅಂತೇಳಿ. ಒಬ್ಬ ಅಧಿಕಾರಿ ಇರ್ತಾನೆ, ಅನ್ವಾಂಟೆಡ್ ಫೆಲೋ ಇರ್ತಾನೆ, ಆ ರಿಟ್ರೆನ್ಸ್ ಮಾಡಬೇಕು ಅಂತ ಕಾಯ್ತಾ ಇರ್ತಾನೆ, ತಪ್ಪು ಮಾಡಿದ ತಕ್ಷಣ ತೆಗಿಬೇಕು ಅಂತ ಕಾಯ್ತಿರ್ತಾನೆ, ಮೃತ್ಯು ಕಾಯ್ತಾ ಇರುತ್ತಂತ. ಒಂದು ತಪ್ಪು ಸಾಕು ನಮಗೆ ಸಾಯ್ಲಿಕ್ಕೆ, ಎಲ್ಲ ತಪ್ಪು ಮಾಡಿದರೆ ಏನು ಮಾಡಬೇಕಾಗ? ಅದೇ ಅನುಚರಾಹ ಆದಾಗ ಮಾತ್ರ ಸಮಸ್ಯೆ ಬರೋದಿಲ್ಲ. ಜೀವಗಣಾಹ ಹರೇಹೇ ಅನುಚರಾಹ, ನಮಗೆ ಇಲ್ಲಿ ಸ್ವಲ್ಪ ಇಲ್ಲಿ ಅರ್ಥ ಆಗೋದಿಲ್ಲ. ಹಿಂದಿನ ಕಾಲಕ್ಕೆ ಕೆಲವು ರಾಜ ಮಹಾರಾಜರ ಸುತ್ತ ಪರಿವಾರ ಇರ್ತಿತ್ತು. ಆ ಪರಿವಾರದ ಕಮಿಟ್ಮೆಂಟ್ ಹೇಗೆ ಅಂತ ಕೇಳಿದರೆ, ಅಕಸ್ಮಾತ್ ರಾಜ ಏನಾದರೂ ಸತ್ತೋದ್ರೆ ಅವರೆಲ್ಲ ಸಾಯ್ಬೇಕಂತ, ಜೊತೆಗೆ ಸಹಗಮನ ಅಂತ ಕೇಳ್ತೇವೆ. ಇದು ಅಂಥ ಸಹಗಮನ ಅಲ್ಲ, ಇಡೀ ಬ್ಯಾಚ್ ಬ್ಯಾಚೇ ಸಾಯ್ಬೇಕಂತ ಅಂಥ ಒಂದು ಕಾಲ ಇತ್ತಂತೆ. ಅದು ಕ್ರೌರ್ಯ, ಅದು ಬೇರೆದು, ಅದು ನಾ ದೇವರು ಎಕ್ಸೆಪ್ಟ್ ಮಾಡೋದಿಲ್ಲ ಮಾತ್ರ. ಅಂಥ ಕಾಲ ಇತ್ತು, ಬೈ ಫೋರ್ಸ್ ಆ ರೀತಿ ಅಕಸ್ಮಾತ್ ಉಳ್ಕೊಂಡ್ರು ಅಂತೇಳಿ ಬೇರೆಯವರು ಚಿತ್ರಹಿಂಸ ಮಾಡಿ ಕೊಲ್ತಾ ಇದ್ರು. ಆ ರೀತಿಯ ಸತ್ರೆ ಇದೆಲ್ಲ ವಾಸಿ, ಇವ್ರ ಕೆಲಸಕ್ಕೆ ಚಿತ್ರಹಿಂಸೆ ಮಾಡಿಸ್ಕೊಂಡು ಸಾಯೋದಕ್ಕಿಂತ ಆ ರೀತಿ ಸಾಯೋದು ವಾಸಿ ಅಂತ ಒಂದು ಕಾಲ ಇತ್ತು. ಆ ದೃಷ್ಟಿಯಿಂದ ಎಷ್ಟು ಒಳ್ಳೆ ಕಾಲದಲ್ಲಿದ್ದೇವೆ ಗೊತ್ತಾ ನಮಗೆ ಇವತ್ತು. ಇವತ್ತು ಯಾವ ರೀತಿ ಕೆಡಕ ಸಾಧನೆ ಮಾಡಲಿಕ್ಕೆ ಇವತ್ತು ಏನೇನೋ ನಮಗೆ ವಿಘ್ನ ಇಲ್ಲ ಅಂಥ ಕಾಲ. ನಾವು ಮಾಡೋದಿಲ್ಲ ಅನ್ನೋದು ಡಿಫರೆಂಟು, ಆದರೆ ಅವಕಾಶ ಇಷ್ಟು ಮಾತ್ರ ಯಾವ ಕಾಲಕ್ಕೂ ನಮಗೆ ಸಿಗೋದಿಲ್ಲ. ಬೆಂಗಳೂರಿನಂಥ ಊರು, ಅವಕಾಶಗಳು, ಎದ್ರೆ ಅವಕಾಶ ಕೂತ್ರೆ ಅವಕಾಶ. ಹಿಂದಿನ ಕಾಲಕ್ಕೆ ಎದ್ರಾಪತ್ತು ಕೂತ್ರಾಪತ್ತು, ಯಾವ ಕಾಲಕ್ಕೆ ಶತ್ರು ಹೊಡಿತಾರೋ ಗೊತ್ತಿದ್ದಿಲ್ಲ. ಅಂಥ ಹೊತ್ತಿನಲ್ಲಿ ಋಷಿಮುನಿಗಳು ದೊಡ್ಡ ಸಾಧನೆ ಮಾಡ್ತಾ ಇದ್ದೆ. ಇವತ್ತು ಎಲ್ಲ ಇದೆ, ಸಾಧನೆ ಮಾಡೋದಿಲ್ಲ ಅಂದರೆ ನಮಗೆ ಪ್ರಾಪ್ತ ನೃಜಾಂತಿ ಗೃಹ ಏತೆ ಜಂತವಃ ಜ್ಞಾನಕ್ರಿಯಾ ದ್ರವ್ಯ ಕಲಾಪ ಸಂಹೃತಃ ನ ಚೇದ್ಯತೇರನ್ ಅಪುನರ್ಭವಾಯ ಭೂಯೋ ವನೌಕಾ ಇವ ಯಾತಿ ಬಂಧನ. ಭಾಗವತ ಶ್ಲೋಕ ಹೇಳ್ತಾ ಇದೆ, ಇಂಥ ಒಂದು ಜ್ಞಾನ ಕ್ರಿಯಾ ದ್ರವ್ಯ ಕಲಾಪ ಸಂಹೃತಃ ನ ಚೇದ್ಯತೇರನ್ ಅಪುನರ್ಭವಾಯ. ಇಂಥ ಹೊತ್ತಿನಲ್ಲಿ ನಾವು ಮೋಕ್ಷ ಸಾಧನೆ ಮಾಡದೆ ಹೋದರೆ ಇನ್ಯಾವಾಗ ಮಾಡೋದು? ಭೂಯೋ ವನೌಕಾ ಇವ ಯಾಂತಿ ಬಂಧನಂ. ಮತ್ತೆ ಮತ್ತೆ ಕಪಿಗಳಂತೆ ಬಂಧನಕ್ಕೆ ಜ್ಞಾನ ಇದ್ದು ಸಿಕ್ಕೊಂಡಾಗುತ್ತೆ, ಹಾಗೆ ಮಾಡಬಾರದು ಅಂತ ಉಪದೇಶ ಮಾಡಿದರು. ಜೀವಗಣಾಹ ಹರೇಹೇ ಅನುಚರಾಹ, ಅದಕ್ಕೆ ಪ್ರತಿಬಿಂಬ ಏನು ಅಂದ್ಕೊಳ್ಳುತ್ತೆ? ನಾನು ಮಾಡೋದಿಲ್ಲ, ಬಿಂಬ ಮಾಡಿಸ್ತಾನೆ. ಅದೇ ನಾಹಂಕರ್ತ ಹರಿಕರ್ತ. ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆ ಪ್ರತಿ ಕ್ಷಣದಲ್ಲೂ ಇರಬೇಕು. ನಿನ್ನೆ ಹೇಳಿದಂತೆ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯ. ಅದು ನಮಗೆ ಅರ್ಥ ಆಗುತ್ತೆ. ವಯಸ್ಸಾದಾಗ ಗೊತ್ತಾಗುತ್ತೆ, ಕೈ ಒಳಗೆ ಬರಲ್ಲ, ಕಾಲು ಎತ್ತಲಕ್ಕೆ ಬರೋದಿಲ್ಲ, ಮಡಿಸಿಯೊಳಗೆ ಬರೋದಿಲ್ಲ, ಎತ್ತಿಡ್ಲಕ್ಕೆ ಬರೋದಿಲ್ಲ, ಮೆಟ್ಲು ಪಟ 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 ಹತ್ಕೊಂಡು ಹೋಗ್ತಿರ್ತಾನೆ. ವಯಸ್ಸಾಗಿರುತ್ತೆ, ಮೆಟ್ಲಿರುತ್ತೆ 3 ಇಂಚು, ಹೊಡೆಸ್ತು ದಾಟಕ್ಕೆ ಬರೋದಿಲ್ಲ, ಎಲ್ಲ ಎತ್ತಿಡ್ತಿರ್ತಾರೆ. ಪಾಪ ನೋಡೋರು ಏನು ಆಗಿದೆ ಅಂತೇಳಿ, ಶಕ್ತಿ ಇಲ್ಲ, ಪ್ರಾಣ ಹೋಗ್ತಾ ಇದ್ದ, ಪ್ರಾಣ ಶಕ್ತಿ ಕಡಿಮೆ ಆಗ್ತಾ ಬರೋದು. ನಮಗೆ ಆಗ ಅರ್ಥ ಆಗುತ್ತೆ, ನಮ್ಮ ಅವಾಗ ಮಾಡ್ತಿದ್ವಿ ಅಂದರೆ ಸ್ವಾತಂತ್ರ್ಯ ಇಲ್ಲ ಅಂತ ಈಗ ಗೊತ್ತಾಯ್ತು ನಮಗೆ. ಅವಾಗ ದೇವರು ಮಾಡಿಸ್ತಿದ್ದ ಅಂತ ಗೊತ್ತಾಯ್ತು, ಅದು ಮರ್ತಿದ್ವಿ. ಈಗ ಜ್ಞಾಪಕ ಆಗೋದು ಟೂ ಲೇಟ್ ಆಗ, ಅವು ಪ್ರಯೋಜನ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆಗ ಇಷ್ಟು ಹೇಳಿ ನೀಚೋಚ್ಚ ಭಾವಂಗತ ಉತ್ತರ, ಎಲ್ಲರೂ ಯಾಕೆ ಹಾಗೆ ಮಾಡೋದಿಲ್ಲ ಅಂದರೆ ನೀಚೋಚ್ಚ ಭಾವ ಇದೆ ಮಾಡೋದಿಲ್ಲ. ಆದರೆ ರೂಲ್ಸ್ ಪ್ರಕಾರ ಯಾಕೆ ನಡ್ಕೊಳ್ಳೋದಿಲ್ಲ ಅಂದರೆ ಪ್ರಾಮಾಣಿಕತೆಯಲ್ಲೇ ನಡ್ಕೊಳ್ಳೋದಿಲ್ಲ. ನೀಚ ಭಾವಂಗತಃ ಅವ್ರು ತಾಮಸರು, ಉಚ್ಚ ಭಾವಂಗತಃ ಸಾತ್ವಿಕರು, ನೀಚೋಚ್ಚ ಭಾವಂಗತಃ ರಾಜಸರು. ಈಗ 3 ವಿಧ ದೇವರು ಇರೋದರಿಂದ ಯೋಗ್ಯರು ಮಾಡ್ತಾರೆ. ಅದೇ ಭಗವದ್ಗೀತೆಯ 17ನೇ ಅಧ್ಯಾಯ, ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. 3 ವಿಧವಾದಂಥ ಶ್ರದ್ಧೆ ಇದೆ ದೇಹಗಳಿಗೆ, ಅದು ಸ್ವಭಾವಜ, ಸ್ವಭಾವದಲ್ಲೇ ಇದೆ, ಆದ್ದರಿಂದಾಗಿನೇ ಬದಲಾಯಿಸಲಿಕ್ಕೆ ಬರೋದಿಲ್ಲ. ಜೀವತ್ರೈವಿಧ್ಯವನ್ನು ಸ್ಪಷ್ಟ ಹೇಳಿದ ಭಾಗ ಅದು. ಇನ್ನೊಂದು ಕಡೆಗೆ ನೀಚೋಚ್ಚ ಭಾವದ ತಾರತಮ್ಯ ಭಾವಂಗತ, ತಾರತಮ್ಯ, ತಾರತಮ್ಯ ಇದೆ ಅದರಲ್ಲಿ, ಒಳ್ಳೆಯವರಲ್ಲೂ ತಾರತಮ್ಯ, ಕೆಟ್ಟವರಲ್ಲೂ ತಾರತಮ್ಯ, ಮಧ್ಯದವರಲ್ಲೂ ತಾರತಮ್ಯ. ತ್ರಿದಿವಂದಿರಯ ಭೂಗೋಚರಾನ್ ನಿತ್ಯಬದ್ಧಾನ್, ಸ್ವರ್ಗಪ್ರಚರರು, ನಿರಯ ಪ್ರಚರರು, ಸುಭಯ ಸಮರು ಅಂತ ಅಲ್ಲೂ 3 ವಿಧ ಇದೆ. ಸಾತ್ವಿಕರಲ್ಲಿ 3 ವಿಧ, ತಾಮಸರಲ್ಲಿ 3 ವಿಧ, ರಾಜಸರಲ್ಲೂ 3 ವಿಧ. ಈ ರೀತಿ ಮಾಡ್ತಾ ಹೊರಟ್ರೆ ಆ ಜೀವ ತ್ರೈವಿಧ್ಯದಿಂದಾಗಿ ಈ ಮಾಡಬೇಕು ಮಾಡೋದಿಲ್ಲ ಕಾರಣ ತ್ರೈವಿಧ್ಯ ಇದೆ ಎಂಬುದನ್ನು ತೋರಿಸ್ಕೊಂಡ್ರು. ಅವರು ಮಾಡೋದಿಲ್ಲ ಅಂದರೆ ಬರೀ ಮಾಡೋದಿಲ್ಲ ಅಲ್ಲ, ಗೊತ್ತಿಲ್ಲದೆ ಮಾಡೋದಿಲ್ಲ ಅಲ್ಲ, ಗೊತ್ತಿದ್ದೂ ಮಾಡೋದಿಲ್ಲ ಅಷ್ಟೇ ಅಲ್ಲ, ಗೊತ್ತಿದ್ದು ಮಾಡೋದಿಲ್ಲ ಅಲ್ಲ, ಹೇಳಲಿಕ್ಕೆ ಬಂದವ್ರು ಪ್ರೊಟೆಸ್ಟ್ ಮಾಡ್ತಾರೆ, ಮತ್ತೆ ಅವ್ರ ಕೈಲಿ ಬಿಡಿಸೋ ಪ್ರಯತ್ನ ಪಡ್ತಾರೆ. ದುರ್ಯೋಧನಾದಿಗಳು ಸಾಕ್ಷಿ ಅದು. ಅಷ್ಟಾರು ಹೇಳ್ತಾರೆ ಬರೀ ದುಷ್ಟ ಅಂತ ಸುಮ್ಮನೆ ಡಿಸೈಡ್ ಮಾಡಬೇಡಿ, ಸ್ನಾನ ಮಾಡೋದಿಲ್ಲ ದುಷ್ಟ, ಸಂಧ್ಯಾಂದ ಮಾಡೋದಿಲ್ಲ ದುಷ್ಟ ಅಂತ ಅವಸರಪಟ್ಟು ಹೇಳಬೇಡಿ. ಅವ್ನಿಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅದಕ್ಕೆ ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ದಿನ ಉಪನಯನ ಮಾಡ್ಕೋಬೇಕು ಅಂದ್ರೆ ಗೊತ್ತಿಲ್ಲ, ತಂದೆ ತಾಯಿ ಬೆಳೆಸಿರ್ತಾರೆ ಪಾಪ. ಆದರೆ ಮಾಡಬೇಕು ಅಂತ ಗೊತ್ತಿದೆ, ಉಪನಯನ ಮಾಡ್ತಾರೆ, ಸಕಾಲಕ್ಕೆ ಮಾಡ್ತಾರೆ, ಹೇಳಿಕೊಡ್ತಾರೆ, ಆಗಲೂ ಮಾಡೋದಿಲ್ವಲ್ಲ, ಆಗ ಅವನು ಅಯೋಗ್ಯ ಅಂತ ತೀರ್ಮಾನ ಮಾಡೋದು. ಯಥಾತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ದುಷ್ಟರ ದುಷ್ಟತನ ಯಾವಾಗ ಹೊರಗೆ ಗೊತ್ತಾಗುತ್ತೆ ಅಂದರೆ, ಏನು ಮೇಷ್ಟಿದ್ದಾನೆ, ಕ್ಲಾಸ್ ನಡೀತಾ ಇದೆ, ಪ್ರತಿಯೊಂದು ಪುಸ್ತಕ ಇದೆ, ಪ್ರತಿಯೊಂದು ಇದೆ, ಹುಡುಗ ಫೇಲ್ ಆಗ್ತಾರೆ ಅಂದರೆ ಅವನು ತಪ್ಪು, ಮೇಷ್ಟ್ರೇ ಇಲ್ಲ, ಕ್ಲಾಸಸ್ಸೇ ಆಗ್ತಾ ಇಲ್ಲ, ಆದರೂ ಹುಡುಗ ಫೇಲ್ ಆಗ್ತಾರೆ ಅಂದರೆ ಅಷ್ಟೆಲ್ಲ ಫ್ಯಾಕ್ಟ್ರಿಸ್ ಸೇರಿದೆ ಪಾಪ, ಇವನು ತಪ್ಪಲ್ಲ, ಸೇರ್ಕೊಂಡು ಹೋಗಿದ್ದೆ. ಆದರೆ ಎಲ್ಲ ಇದ್ದು ಮಾಡೋದಿಲ್ಲ ಅಂದರೆ ಅಯೋಗ್ಯ ಅಂತ ಅರ್ಥ. ಇವತ್ತು ನಾವು ಸ್ಥಿತಿಯಲ್ಲಿದ್ದೇವೆ ಮಾಧ್ವರು ಅಂತ ಕೇಳಿದರೆ ಪ್ರತಿಯೊಂದು ಅವಕಾಶ ನಮಗಿದೆ. ಇವತ್ತು 800 ವರ್ಷದ ಹಿಂದೆ ಇದ್ದಿದ್ದರೆ ನಮಗೆ ಇದಿರ್ತಿರಲಿಲ್ಲ, ಆಚಾರ ಶಾಸ್ತ್ರನೇ ಇರ್ತಿರಲಿಲ್ಲ ನಮಗೆ. ಅವತ್ತು ಸಾಧನೆ ಮಾಡೋದಿಲ್ಲ ಅಂದರೆ ಕಾರಣ ಇತ್ತು, ಈಗ ಕಾರಣ ಇಲ್ಲ. ಈಗ ಕ್ಲಾಸ್ ನಡೀತಾ ಇದೆ, ಸಿನಿಮಾ ಥಿಯೇಟರ್ ಕೂತಿದ್ದಾನೆ, ಏನು ಮಾಡಬೇಕು ಅವನೀಗ? ಕ್ಲಾಸ್ ನಡೀತಾ ಚಕ್ಕರ ಕಾಲು ಕೂತ್ಬಿಟ್ರೆ, ಅವನಿಗೆ ಮಾಡಬೇಕಾದನ್ನು ಮಾಡಿಲ್ಲ, ಮಾಡಬಾರ್ದನ್ನು ಮಾಡ್ತಾ ಇದ್ದಾನೆ, ಅದು ತಾರಕ ಅಲ್ಲ, ನೀಚೋಚ್ಚ ಭಾವಕ್ಕೆ ಅದೇ ಕಾರಣ ಅಂತ ಹೇಳಿದ್ದ. ನೀಚೋಚ್ಚ ಭಾವ ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇರೋದನ್ನು ಹೇಳಿದ್ದಷ್ಟೇ. ಕ್ರಿಯೇಟ್ ಮಾಡಿದರೆ ಪಕ್ಷಪಾತ ಆಗುತ್ತೆ, ಕ್ರಿಯೇಟ್ ಮಾಡಿದರೆ ಪಕ್ಷಪಾತ ಆಗುತ್ತೆ, ಇರೋದನ್ನು ಹೇಳಿದರೆ ಸಿದ್ಧಾಂತ. ಆಚಾರ್ಯರು ತಾರತಮ್ಯ ಮಾಡಿರಿ ಅಂತ ಹೇಳಲಿಲ್ಲ, ತಾರತಮ್ಯ ಇದೆ ಅದನ್ನು ತಿಳ್ಕೊಂಡು ಸಾಧನೆ ಮಾಡಿ ಅಂತ ಆಚಾರ್ಯ ಹೇಳಿದ್ದೆ. ದೇವತಾ ತಾರತಮ್ಯ ಯಾತ ತಿಳ್ಕೋಬೇಕು, ಆ ಭಕ್ತಿ ಮಾಡೋದಕ್ಕೆ, ತಾರತಮ್ಯ ಕ್ರಮೇಣ ಭಕ್ತಿ ಮಾಡೋದಕ್ಕೆ ಅವರಲ್ಲಿ ಬೇಕು. ದೈತ್ಯ ತಾರತಮ್ಯ ಯಾತಕ್ಕೆ ಬೇಕು, ದ್ವೇಷ ಮಾಡಲಿಕ್ಕೆ ಬೇಕು. ಅಯೋಗ್ಯರಲ್ಲಿ ಪ್ರೀತಿ ತೋರಿಸ್ಬಾರ್ದು, ಯೋಗ್ಯರಲ್ಲಿ ಪ್ರೀತಿ ತೋರಿಸ್ತಾ ಇರಬಾರ್ದು. ಅದಕ್ಕಾಗಿ ದೇವತಾ ತಾರತಮ್ಯ ಜ್ಞಾನನೂ ಇರಬೇಕು, ದೈತ್ಯ ತಾರತಮ್ಯ ಜ್ಞಾನನೂ ಇರಬೇಕು. ವಿಷ್ಣೋರ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರೇಂದ್ರ ಪೂರ್ವೇಶು ಆಧ್ಯಾಯಂ ತಾರತಮ್ಯಂ ಸ್ಫುಟಮವತಿ ಸದಾ ವಾಯು ಅಸ್ಮತ್ಪುರುಸ್ತಂ. ಇದು ಒಂದು ಭಾಗ, ತಾರತಮ್ಯ ತಿಳ್ಕೊಂಡು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಇದು ಒಂದು ಭಾಗ. ದೈತ್ಯರ ಅಯೋಗ್ಯರಲ್ಲಿ ದ್ವೇಷವನ್ನು ಮಾಡಬೇಕು, ಆ ದ್ವೇಷವನ್ನು ಮಾಡ್ತೇವೆ ಮಾಡೋದಿಲ್ಲ ಅಂತೇನಿಲ್ಲ ನಾವು, ಆದರೆ ವೈಯಕ್ತಿಕ ಮಾಡ್ತೇವೆ ಅದು ತಪ್ಪು. ವೈಯಕ್ತಿಕ ದ್ವೇಷ ಕೌಂಟ್ ಆಗೋದಿಲ್ಲ, ಅದು ಸಾಧನೆ ಭಂಗ ಬರುತ್ತೆ. ತಾತ್ವಿಕ ದ್ವೇಷ ಮಾಡಬೇಕು. ತಾತ್ವಿಕ ದ್ವೇಷ ಅಂದರೆ ಏನು? ಒಬ್ಬನ ದ್ವೇಷ ಮಾಡಬೇಕಾಗಿತ್ತು, ನಮ್ಮ ಮೋಸ ಮಾಡಿದ್ದಾನೆ ದ್ವೇಷ ಮಾಡ್ತೇವೆ, ವೈಯಕ್ತಿಕ ಇದೆ, ನಮಗೇನು ಮೋಸ ಮಾಡಿಲ್ಲ, ಅವನು ದೇವರಿಗೆ ದ್ರೋಹ ಮಾಡ್ತಾನೆ, ಅದನ್ನು ದ್ವೇಷ ಮಾಡಬೇಕು, ಅದು ಕರ್ತವ್ಯ. ಆ ರೀತಿ ಪ್ರಹ್ಲಾದ ಹಾಗೆ ಮಾಡಿದ, ಹಿರಣ್ಯಕಶಿಪು ತಂದೇನೆ ದೇವ್ರನ್ನ ಒಪ್ತಾ ಇಲ್ಲ, ಅದಕ್ಕೆ ಹೇಳಿದ ಸರಿಯಲ್ಲ, ನೀನು ತಪ್ಪು ಮಾಡ್ತಾ ಇದ್ದೀಯ ನೇರವಾಗಿ ಹೇಳಿದ. ವಿಭೀಷಣ ರಾವಣನೇ ಹೇಳಿದ, ಯಾಕೆ ರಾವ ನೀನು ತಪ್ಪು ಮಾಡ್ತಾ ಇದ್ದೆ, ರಾಮದೇವರ ವಸ್ತುವನ್ನು ನೀರಿಟ್ಟುಕೊಂಡು ಕೊಡಲಿಲ್ಲ, ಏನರ್ಥ ಇದು? ನೋಡ್ತೀನಿ, ದೇಶಕ್ಕೋಸ್ಕರ ಅದು ವೈಡ್ ಆಗಿ, ಮನೆಗೋಸ್ಕರ ಅದು ಬೇರೆ ಆಗಿ, ಮನೆಗೋಸ್ಕರ ಸ್ವಾರ್ಥ, ದೇಶಕ್ಕೋಸ್ಕರ ನಿಸ್ವಾರ್ಥ, ದೇವರಿಗೋಸ್ಕರ ಹೈಯೆಸ್ಟ್ ಅದು. ಇವತ್ತು ಮಗನೇ ಇದ್ದಾನೆ ಅಂತ ತಿಳ್ಕೊಬೋಣ, ದೇವರ ದ್ವೇಷಿ ಇದ್ದಾನೆ, ನೀನು ಮಗನಲ್ಲ, ಯಾಕೆ ನೀನು ದೇವರ ದ್ವೇಷಿ, ಆ ತಿಳ್ಕೊಂಡಾಗ ನಾನು ಒಳ್ಳೆ ಪುಣ್ಯ ಬಂದ್ಬಿಡುತ್ತಾಗ. ಆದರೆ ಮಗ ಯಾವುದೋ ಕಾರಣಕ್ಕೆ ಮಾತುಗಳು ದ್ವೇಷ ಮಾಡಿದರೆ ವೈಯಕ್ತಿಕ ಆಗಿ ಅದು ಸಾಧನೆ ಆಗೋದಿಲ್ಲ, ಸಾಧನೆ ಆಗೋದಿಲ್ಲ. ಒಬ್ಬ ಜಡ್ಜ್ ಇರ್ತಾನೆ, ಕೊಲೆಗಡಕನಿಗೆ ಶಿಕ್ಷೆ ಕೊಟ್ಟು ಬಿಡ್ತಾನೆ, ಕೊಲೆಗಡಕ ಬಂದು ಕೇಳ್ತಾನೆ, ಏನು ಸರ್ ನಿಮಗೇನು ಮಾಡಿದ್ದೆ ಶಿಕ್ಷೆ ಹಾಕ್ಕೊಟ್ರಿ ಅಂತ ಕೇಳಿದರೆ, ನಿಮಗೇನು ಮಾಡಿದ್ದೆ ನಾನು ಅಂತ ಕೇಳಿದರೆ, ನನಗೆ ಮಾಡಬೇಕಾಗಿಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡಿದ್ದು ಶಿಕ್ಷೆ ಕೊಡ್ತೀರಿ ಅಂತ ಹೇಳ್ತಾರೆ. ಇವನಿಗೆ ಮಾಡಿದರೆ ಅಲ್ಲ, ಜಡ್ಜ್ ಕೂತಿರೋದು ನ್ಯಾಯ ತೀರ್ಮಾನ ಮಾಡಲಿಕ್ಕೆ ಹೊರತಾರೆ, ವೈಯಕ್ತಿಕ ನ್ಯಾಯದ ಪ್ರಶ್ನೆ ಇಲ್ಲ. ಅವನು ಬಂಧುವೇ ಆಗಿರಬಹುದು, ತಪ್ಪು ಮಾಡಿದ್ದಾನೆ ತಪ್ಪು ಅಂತ ಹೇಳಬೇಕು, ರಿಲೀಸ್ ಮಾಡಿದ, ಅವನು ತಪ್ಪು ಮಾಡಿಲ್ಲ ರಿಲೀಸ್ ಮಾಡಿದ, ತನ್ನ ಬಂಧು ಅಂತ ರಿಲೀಸ್ ಮಾಡಿದರೆ ಪಾಪ. ನಾರಾಯಣ ದ್ವಿಟ್ ತದರಬಂದಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಇದು ನಾವು ಯುದ್ಧಗಿದ್ದಕ್ಕೆ ಹೋಗ್ಬೇಕಾದ್ರೆ ಮನೆಯಲ್ಲಿ ನೋಡಿಕೊಂಡ್ರೂ ಸಾಕು, ನಾವು ಮನೆಯಲ್ಲೇ ಇವತ್ತು ಮಗ ಬೆಳಿಗ್ಗೆ ಎದ್ದು ಕಾಫಿ ಕುಡಿತಾರೆ, ತಂದೆ ತಾಯಿ ಭಾರಿ ಆನಂದ ಕಾಫಿ ಕುಡಿತಿದ್ದಾರೆ ಅಂತೇಳಿ ದುಃಖ ಪಡಬೇಕು, ಎಷ್ಟು ಅನ್ಯಾಯ. ಇದಕ್ಕೋಸ್ಕರ ಮನುಷ್ಯ ಜನ್ಮ ಬೇಕಾ? ಪ್ರಾಣಿಗಳು ಕೂಡ ಹಾಗೆ ಮಾಡೋದಿಲ್ವಲ್ಲ, ಹೇಳಬೇಕಾದ್ರೆ ತಾತ್ವಿಕವಾಗಿ ವಿರೋಧ ಮಾಡಬೇಕಾದ್ರೆ ಅದು ಹೇಳಬೇಕು. ಅವ್ರು ಎಂದೂ ಕೇಳದೆ ಹೋದಾಗ ನಿಜವಾದ ವಿರೋಧಕ್ಕೆ ಚೇಂಜ್ ಆಗುತ್ತೆ. ಮೊದಲು ಗೊತ್ತಿಲ್ಲದೆ ಮಾಡ್ತಿರ್ತಾರೆ, ಕೆಲವರು ಗೊತ್ತಾದ್ರೆ ಬಿಟ್ಟುಬಿಡ್ತಾರೆ ಪಾಪ. ಆ ಗೊತ್ತಾಗಿಸೋ ವ್ಯವಸ್ಥೆ ಇದೆಯಲ್ಲ, ಅದು ತಂದೆ ತಾಯಿಗಳು ಮಾಡಬೇಕು. ಇಲ್ಲ ಹೋದರೆ ಗುರುರ್ನ ಸಸ್ಯಾತ್, ಸ್ವಜನೋನ ಸಸ್ಯಾತ್, ಪಿತಾನ ಸಸ್ಯಾತ್, ಜನನೀನ ಸಾಸ್ಯಾತ್, ದೈವಂನ ತತ್ಸ್ಯಾತ್, ನಪತಿಶ್ಚ ಸಸ್ಯಾತ್, ನಮೋಚಯೇದ್ಯ ಸಮೂಪೇತ ಮೃತ್ಯು. ಅದು ಹೇಳ್ಕೊಳ್ಳೋಕ್ಕೆ ತಂದೆ ತಾಯಿಗಳು ಮನೆಯಲ್ಲಿರಬೇಕಾದದ್ದು, ಮನೆಯಲ್ಲಿರಬೇಕಾದ ಅದಕ್ಕೇ ಅವರು ಇವರು ಪರಸ್ಪರ ಕಮಿಟೆಡ್ ಟು ಗಾಡ್ ಅವರು, ಬರೀ ಮ್ಯೂಚುವಲಿ ಕನೆಕ್ಟೆಡ್ ಅಲ್ಲ, ಆನ್ಸರಬಲ್ ಟು ಗಾಡ್ ಅವರು. ತಂದೆನೂ ಆನ್ಸರಬಲ್ ಟು ಗಾಡ್, ತಾಯಿನೂ ಆನ್ಸರಬಲ್, ಮಕ್ಕಳು ಆನ್ಸರಬಲ್, ಆಫೀಸ್ನಲ್ಲಿ ಕೂತವರೆಲ್ಲ ಹೈಯರ್ ಅಥಾರಿಟಿಗೆ ಹ್ಯಾಗೆ ಡಿಪೆಂಡೆಂಟ್ ಆಗಿ, ಆಫೀಸರ್ ಅಂತ ಹೇಳಿದ್ರು ಕ್ಲರ್ಕ್ ಅಟೆಂಡರ್ವರೆಗೂ ಕೂಡ ಅವ್ರಿಗೆ ಆಫೀಸ್ನ ಆನ್ಸರಬಲ್. ಈ ಭಾವನೆ ನಮ್ಮಲ್ಲಿ ಬಂತು ಅಂದರೆ ವೈಯಕ್ತಿಕ ರೋಡ್ ಬಿಟ್ಬಿಡ್ತೇವೆ ನಾವು, ವೈಯಕ್ತಿಕ ಮಾನ್ಸೆಟ್ ಇರಬಾರ್ದು, ಅದಕ್ಕೆ ತಾತ್ವಿಕವಾದಂಥ ವಿರೋಧ ಮಾಡಬೇಕು. ಆದರೆ ತಿಳ್ಕೊಂಡೆ ಧರ್ಮರಾಜ ಏನು ಮಾಡಿದೆ, ಯುದ್ಧಕ್ಕಿಂತ ಮುಂಚೆ ಭೀಷ್ಮರ ಹತ್ರ ಹೋದ, ನಮಸ್ಕಾರ ಮಾಡಿದ, ದ್ರೋಣರ ಹತ್ರ ಹೋದ, ನಮಸ್ಕಾರ ಮಾಡಿದ, ಯಾಕೆ ಅಂತ ಕೇಳಿದರು. ತಾತ ಎಷ್ಟು ಪೂಜ್ಯರು ನೀವು, ವೈಯಕ್ತಿಕ ಭಾರಿ ಪೂಜ್ಯರು, ಆದರೆ ನೀವು ದುರ್ಯೋಧನ ಪಕ್ಷ ಸೇರಿದ್ದೀರಿ, ಆ ದುಷ್ಟ ಪಕ್ಷ, ಯುದ್ಧ ಮಾಡಲೇಬೇಕಾಗಿದೆ, ದಯವಿಟ್ಟು ತಪ್ಪು ತಿಳ್ಕೊಂಡ್ಬಿಡಬೇಡಿ, ವೈಯಕ್ತಿಕವಾಗಿ ನಿಮ್ಮನ್ನು ಗೌರವಿಸ್ತೇನೆ, ತಾತ್ವಿಕವಾಗಿ ವಿರೋಧಿಸ್ತೇನೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅವರು. ಧರ್ಮರಾಜ ಹೋಗು, ಯಥೋ ಧರ್ಮ ತಥ ಕೃಷ್ಣ, ಯಥ ಕೃಷ್ಣ ತಥೋ ಜಯ. ನೀನು ಗೆದ್ದಿ ನಾವು ಸೋತೀವಿ ಅಂತ ಹೇಳಿಬಿಡ್ತಾರೆ ಆಗಲೇ. ಅಕಸ್ಮಾತ್ ಈ ರೀತಿ ಬಂದು ನಮ್ಮನ್ನು ಕೆಡದೆ ಹೋಗಿದ್ದರೆ ಮನಸ್ಸಲ್ಲಿ ನೋವಿರ್ತಿತ್ತು ನಮಗೆ, ನಮ್ಮ ಮೊಮ್ಮಗನಾಗಿ ನಮ್ಮ ವಿರೋಧ ಮಾಡ್ತಾನೆ ನೋವಿತ್ತು, ನೋವು ಹೊರಟೋಯ್ತು, ಈಗ ನಾವೇ ಸಣ್ಣವರಾದ ನೀ ದೊಡ್ಡವನಾದಿ ಅಂತ ಹೇಳ್ತಾರೆ. ದೊಡ್ಡರು ಅದೇ ಮಾತನ್ನು ಹೇಳ್ತಾರೆ, ಅಂದರೆ ಧರ್ಮರಾಜ ಕ್ಲಿಯರ್ ಮಾಡ್ತಾರೆ ನಮ್ಮದೇನಿದ್ರು ತಾತ್ವಿಕ ದೋಷನೇ ಹೊರತು ಬೇರೆ ಅಲ್ಲ. ತಾತ್ವಿಕವಾಗಿ ಯುದ್ಧ ಮಾಡ್ತಿದ್ದೆ, ವೈಯಕ್ತಿಕ ದ್ವೇಷ ನಮಗಿಲ್ಲ ಅಂತ. ಆ ದುರ್ಯೋಧನ ಹತ್ರ ಹೋಗೋದಿಲ್ಲ, ಯಾತಕ್ಕೆ ಅಂದರೆ ಅವನು ವಿರೋಧಿ ಎರಡು ಸೇರ್ಕೊಂಡ್ಬಿಟ್ಟಿದ್ದಾನೆ, ಈಗ ಸ್ವರೂಪದಲ್ಲಿ ವಿರೋಧ ಮಾಡ್ತಾನೆ, ವಿಶ್ವ ಸ್ವರೂಪದ ವಿರೋಧಿಗಳಲ್ಲ ಅವರು, ಆ ಪರಿಸ್ಥಿತಿಗೆ ಸಿಕ್ಕು ವಿರೋಧಿಗಳಾಗಿದ್ದ ಅವರು. ನಾರಾಯಣ ದ್ವಿಟ್ಗಳಲ್ಲ, ನಾರಾಯಣ ಅನುಬಂಧಿಗಳು ಅವ್ರು, ನಾರಾಯಣ ದ್ವಿಟ್ಟೆ ಅವನು ಹೇಳೋದಕ್ಕೆ ಹೋಗೋದಿಲ್ಲ, ಅವನಿಗೆ ಹೇಳೋದಿಲ್ಲ, ಯಾಕೆಂದರೆ ಅವನು ಅವನ ಸ್ವರೂಪನೇ ಒಂದಾಗಿಬಿಟ್ಟಿದ್ದ. ಇದು ಅರ್ಥ ಮಾಡಿಕೊಂಡ್ರೆ ಈ ನೀಚೋಚ್ಚ ಭಾವಂಗತ ಅಂತ ಪದ ನಮ್ಮ ಸಾಧನೆಗೆ ಬಹಳ ಮುಖ್ಯವಾದಂಥ ಪದ ಇದು. ಅದನ್ನು ಓವರ್ಕಮ್ ಮಾಡಿ ಸಾಧನೆ ಮಾಡ್ತೇವಲ್ಲ, ಆಗ ಮನೆಯಲ್ಲಿದ್ದರೂ ಸಾಧನೆ ಆಗ್ತದೆ, ಇಲ್ಲ ಹೋದ್ರೆ ಕಾಡಿಗೆ ಹೋದರೂ ಸಾಧನೆ ಆಗೋದಿಲ್ಲ, ಬರೀ ಕಾಡಿಗೆ ಹೋಗಿದ್ದಷ್ಟೇ ಹೊರತು ಸಾಧನೆ ಆಗೋದೇ ಇಲ್ಲ. ಅದೇ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ, ಜಿತೇಂದ್ರಿಯಸ್ಯ ಆತ್ಮರತೇರ್ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ ಅಂತ ಬದುಕನ್ನು ಬದುಕಿದರೆ ಗೃಹಸ್ಥಾಶ್ರಮದಿದ್ದು ಗೃಹದಲ್ಲೇ ಇದ್ದು ಸಾಧನೆ ಮಾಡಬಹುದು ಎಂಬುದನ್ನು ಶ್ರೀಮದ್ ಭಾಗವತ ಪುರಾಣ ಹೇಳಿದೆ, ಅದಕ್ಕೆಲ್ಲ ನಿದರ್ಶನಗಳು. ಮುಂದಿನ ಭಾಗ ಮುಕ್ತಿ ನೈಜ ಸುಖಾನುಭೂತಿ ಮುಂದಿತ್ತು. ಮುಕ್ತಿ ನೈಜ ಸುಖಾನುಭೂತಿ, ಈ ಕಾನ್ಸೆಪ್ಟ್ ಜಗತ್ತಿನ ಯಾವ ಫಿಲಾಸಫರಿಗೂ ಗೊತ್ತಿರಲಿಲ್ಲ. ಮುಕ್ತಿ ಅಂದರೆ ಏನು ಹೇಳೋದಕ್ಕೆ ಬಂದಿಲ್ಲ ಅವರು ಯಾರಿಗೂ ಕೂಡ. ಮುಕ್ತಿಯ ಶೂನ್ಯ, ಏನು ಮುಕ್ತಿ ಆಡಬೇಕು ಈ ಮಧ್ಯೆ ಅವರು, ಶೂನ್ಯವಾಗಿ ಬೌದ್ಧರು ಶೂನ್ಯವಾಗೋದು, ದಯವಿಟ್ಟು ನೀವು ಶೂನ್ಯ ನೀವೇ ಇರಿ, ನಾವು ದೂರ ಇರ್ತೀವಿ ಅಂತ ಹೇಳಿದ್ದೆ. ಒಂದು ಮೇಲಿನ ಜಾಗ ಅಂದರೆ ಹೇಗಿರಬೇಕು ಅಂತ, ಇಷ್ಟಪಡಾಗಿರ್ಬೇಕು ನಾವು, ಇಷ್ಟಪಡಾಗಿದ್ದರೆ ಸರಿ. ಆ ಸರಿ, ಇದಕ್ಕೆಲ್ಲ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದರೆ, ಶೂನ್ಯ ಆಗುತ್ತೆ ಅಲ್ಟಿಮೇಟಲ್ಲಿ ಬಾ ಅಂತ ಕರೆದ್ರೆ ನೀನು ಹೋಗು ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ತುಂಬ ಜನ ಗೊತ್ತಿರಲಿ, ಬೌದ್ಧ ಮತ ತುಂಬ ಪ್ರಸಾರಕ್ಕೆ ಬಂತು, ಮುಕ್ತಿ ಅಂದರೆ ಶೂನ್ಯಾವಸ್ಥೆ ಅಂತ ಹೇಳಿದರು. ಜನ ಏನು ಮಾಡಿದರು, ಮುಕ್ತಿ ಗೊಡವೇರೇ ಬೇಡ ಅಂತ ಬಿಟ್ಬಿಟ್ರೆ ಎಲ್ಲರೂ ಕೂಡ. ಲೌಕಿಕನೇ ಭಾರಿ ವಾಸಿ ಆಚಾರ ಹೇಳ್ತಾರೆ, ಸಂಸಾರದಲ್ಲಿ ಎಷ್ಟೇ ಹಾಳಾಗಿ ಹೋದರೂ ಕೂಡ ಸ್ವಲ್ಪನೂ ಸುಖ ಇದೆ, ಆದರೆ ಮನೆ ಬರೆದ ಸುಖನೇ ಇಲ್ಲದ ಜಾಗಕ್ಕೆ ಹೋದರೆ ಯಾತಕ್ಕೆ ಬೇಕು ಅಂತ ಕೇಳ್ತಾರೆ. ಸುಖನೇ ಇಲ್ಲದ ಜಾಗಕ್ಕೆ ಹೋಗೋದಾದರೆ ಪ್ರಯೋಜನ ಏನು? ಸಂಸಾರ ಮಚ್ ಬೆಟರ್ ದನ್ ಮೋಕ್ಷ. ಬೇರೆಯವ್ರ ಮೋಕ್ಷದ ಕಾನ್ಸೆಪ್ಟ್ ಇದೆಯಲ್ಲ, ನಮ್ಮ ಸಂಸಾರದ ಕಾನ್ಸೆಪ್ಟ್ ಇಂದ ಹೋಪ್ಲೆಸ್ ಅದು. ಆಚಾರ್ಯ ಹೇಳ್ತಾರೆ, ಮನುಷ್ಯನ ಸ್ವಭಾವ ಏನು ಗೊತ್ತಾ, ಸ್ವಲ್ಪ ಸುಖ ಸಿಗುತ್ತೆ ಅಂದರೂ ಕೂಡ ದುಃಖ ಆದರೂ ಪರವಾಗಿಲ್ಲ ಅನುಭವಿಸ್ತಕ್ಕೆ ಪ್ರಯತ್ನ ಪಡ್ತಾನೆ. ದುಃಖ ಅನುಭವಿಸ್ತಾನೆ ಯಾಕೆ? ಸುಖ ಸಿಗುತ್ತೆ ಅಂತ ಹೇಳಿಬಿಟ್ಟು. ನೀವು ಶೂನ್ಯಾವಸ್ಥೆಯಲ್ಲಿ ಸುಖನೂ ಇಲ್ಲ ಅಂತ ಹೇಳಿದರೆ ಯಾರು ಇಷ್ಟಪಡ್ತಾರೆ ಅಂತ ಕೇಳ್ತಾರೆ. ಗಮನಿಸಿರಬೇಕು ನಾವು. ಅನೇಕ ದೃಷ್ಟಾಂತ ಕೊಡ್ತಾರೆ ಆಚಾರ್ಯ. ಈ ನಾರದಾದಿಗಳೆಲ್ಲ ಮಹಾಭಾರತ ಯುದ್ಧ ನೋಡ್ತಾ ಇದ್ದಾರೆ. ರಾಮಾಯಣ ಯುದ್ಧ ಮಹಾಭಾರತ ಯುದ್ಧವನ್ನು ದೇವತೆಗಳು ಯಾವ ಸೇಫ್ ಮೇಲ್ಕೊಂಡು ನಿಂತ್ಕೊಂಡು ನೋಡ್ತಿದ್ದಾರಲ್ಲ, ಸೇಫ್ ರಿಸ್ಕ್ ಇಲ್ಲ, ಅವರಿಗೆ ಬಾಲ್ಕನಿ ಕೂಡ ನೋಡ್ತಾ ಇದ್ದಾರೆ, ಯೋಚನೆ ಇಲ್ಲ. ಆದರೆ ಸ್ವಲ್ಪ ಪ್ರಾಬ್ಲಮ್ ಇತ್ತಂತ ಅವರಿಗೆ. ಚಿತ್ರ ವಿಚಿತ್ರ ಅಸ್ತ್ರ ಬಿಡ್ತಿದ್ರಲ್ಲಿ ಅವರು ಕಿಡಿ ಹಾರ್ತಿದ್ರಂತ ಮೈ ಮೇಲೆ, ಅವ್ರ ಮೇಲೆಲ್ಲ ಕೂಡ ಆಚಾರ್ಯ ಬರೀತಾರೆ ಮಾತನ್ನು ಬರೀತಾ. ಆದರೂ ಅವ್ರು ರಚ್ಕೊಂಡು ನೋಡ್ತಾ ಇದ್ದೆ, ಅದಕ್ಕೆ ಈ ಯುದ್ಧ ಭಾರಿ ಚೆನ್ನಾಗಿದೆ ಬಿಡಲಾರು, ಸ್ವಲ್ಪ ಇದಾಗತ್ತೆ ಪರವಾಗಿಲ್ಲ. ಯಾತಕ್ಕೆ ಹೇಳ್ತಾರೆ ಗೊತ್ತಾ, ಸ್ವಲ್ಪ ದುಃಖ ಆದರೂ ಪರವಾಗಿಲ್ಲ, ಸುಖಕ್ಕೋಸ್ಕರ ವರ್ಷ ಪ್ರಯತ್ನ ಪಡ್ತಾನೆ ಅಂತ. ಇವತ್ತು ಐ ಟಿ ಬಿ ಟಿ ಲೆಕ್ಕ 6 ಗಂಟೆ ಮನೆ ಬಿಟ್ಟು ರಾತ್ರಿ 12ಕ್ಕೆ ಬಂದರೆ ಏನು ಸುಖ ಇರುತ್ತೆ ಅದರೊಳಗೆ? ದುಡ್ಡು ಬರುತ್ತೆ ಅಂತ ಸುಖ ಇರುತ್ತಲ್ಲ, ಆ ಸುಖದಲ್ಲಿ ಮೈ ಮರೆತು ಬಿಡ್ತಾರೆ. ಮನುಷ್ಯನ ಸ್ವಭಾವ ಇವತ್ತು ಬಹುಶಃ ಒಂದು 50 ವರ್ಷದ ಕೆಳಗೆ ಇಷ್ಟು ಕಷ್ಟ ಯಾರೂ ಪಡ್ತಿದ್ದಿಲ್ಲ. 10ಕ್ಕೆ ಮನೆ 10ಕ್ಕೆ ಹೋದರೆ 5ಕ್ಕೆ ಬಂದರೆ ಮುಗಿದೋದ ಕತೆ. ಆಮೇಲೆ ಫ್ರೀ, ಬೆಳಗ್ಗೆ ಫ್ರೀ, ಸಾಯಂಕಾಲ ಫ್ರೀ. ಈಗ ಆಫೀಸ್ ತಾಲೂಕು ಮನೆಯಲ್ಲೂ ಫ್ರೀ ಇಲ್ಲ, ಟಿವಿಗಳು ಟಿವಿನೂ ಇಲ್ಲ, ಎರಡೆರಡು ಅನುಕೂಲ ಇತ್ತಾಗ. ಮನೆಯಲ್ಲಿ ಟಿವಿ ಇಲ್ಲ, ಆಫೀಸ್ನಲ್ಲಿ ಬೇರೆ ವರ್ಕ್ ಇಲ್ಲ, ಪ್ರಶ್ನ ಸಾಧನೆ ಮಾಡೋ ಅವಕಾಶ ಇತ್ತು. ಬರ್ತಾ ಬರ್ತಾ ಪೂರ್ತಿ ಚೇಂಜ್ ಆಗಬೇಕು. ಚೇಂಜ್ ಆಗಿಬಿಟ್ಟು ಬರೀ ದುಃಖ, ಎಷ್ಟಾದರೂ ದುಃಖ ಆಗಿರಲಿ, ಸ್ವಲ್ಪ ಸುಖ ಸಿಕ್ಕರೆ ಸಾಕು ಅಂತ ಮನುಷ್ಯ ಹೋಗ್ತಾನೆ. ಅಂತ ಹೊತ್ತಲ್ಲಿ ಶೂನ್ಯವಾದಿಗಳು ಏನು ಸುಖ ಹೇಳ್ತಾರೆ? ಏನು ಸರಿಯಲ್ಲ. ಇನ್ನು ಸಾಂಖ್ಯರಿದ್ದಾರೆ, ನೈಯಾಯಿಕರಿದ್ದಾರೆ, ಜೈನ ಎಲ್ಲ ಜೈನರ ಮೋಕ್ಷ ವಿಚಿತ್ರ ಮೋಕ್ಷವನ್ನು ಸತತೋರ್ಧ ಗಮನ ಮುಕ್ತಿ ಅಂತೇಳಿ. ಸತತೋರ್ಧ ಗಮನ ಕಂಟಿನ್ಯೂಸ್ ಮೇಲೆ ಹೋಗ್ತಿರೋದೇ ಕೆಲಸ. ಅಂತ ಹೇಳಿದ್ರೆ ಏನೇ ಸುಸ್ತಿಗಿಂತ ಆಗೋದಿಲ್ಲ ಅಂತ ಕೇಳ್ತಾರೆ, ಅರ್ಥ ಇರೋದ್ರೊಳಗೆ. ಅದು ಮೇಲೆ ಹೋಗೋದು ಏನು ತಿಳ್ಕೊಬಿಟ್ಟು, ಸುಮ್ಮನೆ ಮೇಲೆ ಹೋಗೋದು ತಿಳ್ಕೊಬಿಟ್ಟು. ಈ ಥರ ಮೆಕ್ಯಾನಿಕಲ್ಲಿ ಮೇಲೆ ಹೋಗೋದಂದರೆ ಮಗನ ಬೈದರು, ಏನಯ್ಯ ಪಕ್ಕದ ಮೇಲೆ ಹೊಡೆದು ನೋಡಿ ಎಷ್ಟು ದೊಡ್ಡ ಆಫೀಸರ್ ಆಗಿದ್ದು, ನೀನು ಮೇಲೆ ಹೋಗಿಲ್ಲ ಅಂದರೆ ಮಾಡಿ ಅಂತ ಕೂತ್ಕೊಂಡ್ಬಿಟ್ರೆ ಹಾಗೋ ಹಾಗೆ. ಈ ಮೇಲೆ ಹೋಗೋ ಲಕ್ಷಣ ಇದು ಒಂದು. ಅದು ಮೇಲೆ ಹೋಗಿ ಅಪಾರ್ಥ ಮಾಡಿಕೊಂಡು ಊದು ಹೋಗ್ತಿರೋದ್ ಮೇಲೆ ಅಂತ ಪಂಚರೋನ್ಮುತ್ತ ಖಗವತ್ ಅಂತ ಕರೀತಾರೆ. ಅಚ್ಛಾ, ಅನುವ್ಯಾಖ್ಯಾನದಲ್ಲಿ ಕೋಟ್ ಮಾಡಬೇಕಾದ್ರೆ ಜೈನರ ಕಾನ್ಸೆಪ್ಟ್ ಏನು ಅಂದರೆ, ಪಂಜರ ಉನ್ಮುಕ್ತ ಖಗವತ್. ಒಂದು ಪಕ್ಷಿನ ಪಂಜರದಲ್ಲಿ ಹಾಕಿರ್ತಾರೆ, ಬೋನ್ನಲ್ಲಿ ಹಾಕಿರ್ತಾರೆ, ಒದ್ದಾಡ್ತಿ ಬಿಟ್ಟುಬಿಡ್ತಾರೆ, ಸರ್ರಂತ ಹಾರು ಹೋಗುತ್ತಲ್ಲ ಸಂಸಾರ ಬಂಧನ ಕಂಡು ಹಾಗೆ ಹೋಗುತ್ತೆ ಅಂತ ಹೇಳ್ತಾರೆ. ನಮ್ಮ ಪ್ರಶ್ನೆ ಸುಖ ಇರುತ್ತೆ ಅಲ್ಲ ಹೇಳಿ ಅಷ್ಟೇ, ಹಾರತಿ ಹೋಗ್ಬಿಡುತ್ತೆ ಅಲ್ಲ, ಅದಿಲ್ಲ ಬೇರೆ ಪ್ರಯೋಜನ ಆಗಿದ್ದರೆ ಹಾರಿದ್ರೆ ಆಯಾಸ ಆಗುತ್ತೆ ಅಷ್ಟೇ. ಶ್ರಮಯೇವ ಹಿ ಕೇವಲ, ಅದು ಮೋಕ್ಷ ಅಲ್ಲ. ಸಾಂಖ್ಯರ ಮೋಕ್ಷ ಮೋಕ್ಷ ಅಲ್ಲ, ಇವರದಲ್ಲ. ನೈಯಾಯಿಕರ ಮೋಕ್ಷ ವಿಚಿತ್ರ, ಅಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸುಖವೂ ಇಲ್ಲ ದುಃಖವೂ ಇಲ್ಲ, ಯಾಕೆ ಗೊತ್ತಾ? ವಿಚಿತ್ರವಾದ ಅವರು. ನಾವು ಸಂಸಾರದಲ್ಲಿ ಏನಾಗಿದೆ ಈಗ, ದುಃಖ ಇದ್ದಲ್ಲಿ ಸುಖ ಇದೆ, ಸುಖ ಇದ್ದಲ್ಲಿ ದುಃಖ ಇದೆ. ಸ್ವಲ್ಪ ಒಂದು ಯೋಚನೆ ಮಾಡಿ, ಬರೀ ಸುಖದ ಎಲ್ಲಾದರೂ ನಾವು ಕಂಡಿದ್ದೇವೋ ಯೋಚನೆ ಮಾಡಿ, ಎಂಥ ನೀವು ಯೋಚನೆ ಮಾಡಿ ದುಃಖ ಅಟ್ಯಾಚ್ ಆಗಿರುತ್ತದೆ. ದುಃಖ ಇಲ್ಲದ ಸುಖ ನಾವು ಕಂಡೇ ಇಲ್ಲ ಸಂಸಾರದಲ್ಲಿ. ಪ್ರತಿ ಸ್ಟೇಜಲ್ಲೂ ದುಃಖ ಕನೆಕ್ಟ್ ಆಗಿರುತ್ತೆ. ನೀವು ಭಾರಿ ಏನಾದರೂ ಕೊಟ್ಟುಬಿಡಿ, ಯಾವುದೋ ಡೆಲ್ಲಿಗೆ ಹೋಗಿರ್ತಾರೆ, ದೊಡ್ಡ ಫರ್ನಿಚರ್ ಪ್ರೆಸೆಂಟ್ ಮಾಡಿಬಿಡಿ, ದುಃಖ ಶುರುವಾಗುತ್ತೆ. ಹೇಗೆ ಹೊತ್ಕೊಂಡು ಹೋಗೋದ್ರಿಂದ ಶುರುವಾಗುತ್ತೆ, ಅಲ್ಲಿಂದ ಶುರು. ಬಾಡಿಗೆ ಕೊಡೋದು, ಇವ್ರು ಕೂಲಿಯವನು ಒಂದು ಕೊನೆಗೆ ದಿಲ್ದ ಹೋದರೆ ನೆನಪಾಗುತ್ತೆ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಮೇಕ್ ಟ್ರಾವೆಲ್ ಪ್ರೆಷರ್ ಆಗಿ ನೆನಪಾಗುತ್ತೆ. ಇದೆಲ್ಲ ಗ್ರಾಚಾರ ಬಿತ್ತು ಅಂತ ಹೇಳಿದ್ದ. ಯಾಕೆ ಕೊಟ್ಟಿದ್ದಾನೆ ಇದು ಮಾಡೋಂಗಿಲ್ಲ, ಜಾಸ್ತಿ ದುಡ್ಡಿದೆ ಎಲ್ಲಿ ಯಾವ್ದು ಹೊತ್ಕೊಂಡು ಹೋಗ್ತಾರೆ, ಅದು ಪದಿತಿ ಆಯ್ತು. ಈಗ ಇದ್ರೆ ಒಂದು ದುಃಖ ಇಲ್ಲದೆ ಹೋದ್ರೆ ಒಂದು ದುಃಖ. ಅನುಗಾಲವೂ ಚಿಂತೆ ಜೀವಕ್ಕೆ, ದಾಸರ ದೇವರ ನಾಮದಲ್ಲಿ ಎಲ್ಲ ಕವರ್ ಮಾಡಿಬಿಡ್ತಾರೆ. ನಮ್ಮ ಜೀವನದಲ್ಲಿ ಪುತ್ರರಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ, ಮಕ್ಕಳಿಲ್ಲ ಚಿಂತೆ, ಮಕ್ಕಳಿಲ್ಲ, ಮಕ್ಕಳಿದ್ದಾರೆ ತುಂಬ ಒದ್ದಾಡ್ತಿರ್ತಾರೆ. ಯಾರೋ ಹೇಳ್ತಾರೆ ಮಕ್ಕಳು ಮಕ್ಕಳಿಲ್ಲ ಅಂತಾರೆ, ನೀವು ಪುಣ್ಯವಂತರು ಅಂತ ತಕ್ಷಣ ನೀವು ಪುಣ್ಯವಂತರು ಅಂದ್ಬಿಡ್ತಾರೆ. ಗೋವಿಂದ ಅವ್ರ ನಮಸ್ತೆ, ಇವ್ರು ನೋಡಿದ್ರೆ ಇವ್ರು ಪುಣ್ಯವಂತರು ಇವನು ಅಂತಾರೆ. ಆಮೇಲೆ ಇನ್ನೊಬ್ಬರು ಹೇಳ್ತಾರೆ ಮಕ್ಕಳಿದ್ದಾರೆ ರೀ ಭಾರಿ ದಡ್ರು, ಇನ್ನೊಬ್ರು ಭಾರಿ ಬುದ್ಧಿವಂತ, ಮತಿಹೀನ ಗುಣವಂತನಾದರೂ ಚಿಂತೆ, ಭಾರಿ ಬುದ್ಧಿವಂತ, ಓದಿಸ್ಬೇಕು ಭಾರಿ ಪ್ರಾಬ್ಲಮ್, ಎಲ್ಲಿ ಸೀಟ್ ಸೇವೆಗೆ ಅಲ್ಲಿ ಯೋಚನೆ ಮಾಡ್ತಾ ಕೂತ್ಬಿಡ್ತಾನೆ. ದಡ್ಡ ಸಪ್ಲಿಮೆಂಟರಿ, ಮತ್ತು ಸಪ್ಲಿಮೆಂಟರಿ ದುಡ್ಡು ಯೋಚನೆ ಮಾಡ್ತಾ ಕೂತಿರ್ತಾನೆ. ಒಳ್ಳೆಯದಾದರೆ ಒಂದು ಕಷ್ಟ, ಕೆಟ್ಟದಾದರೂ ಕಷ್ಟ. ಮನೆಗೆ ಹೇಳ್ತಾರೆ ನಮ್ಮ ಪುರಂದರ ವಿಠ್ಠಲನ ಚಿಂತೆ ನಿಶ್ಚಿಂತೆ, ಎಲ್ಲೋದ್ರೂ ಚಿಂತೆ ಅಟ್ಯಾಚ್ ಆಗಿದೆ. ಆ ಒಂದು ದೇವರ ನಾಮದಲ್ಲಿ ಎಷ್ಟು ಅನಲೈಸ್ ಮಾಡ್ತಾರೆ ದಾಸರು, ಸುಮ್ಮನೆ ಭಜನೆ ಮಾಡಿಬಿಡ್ತೀವಿ ಅಷ್ಟಾರು, ಹಾಡಿಬಿಡ್ತೇವೆ, ಅನುಭವಿಸಿ ಯೋಚನೆ ಮಾಡ್ತಾ ಹೋದರೆ ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ಗೊತ್ತಾಗುತ್ತೆ. ಚಿಂತೆ ಇಲ್ಲದ ಜಾಗನೇ ಇಲ್ಲ. ಊಟ ಮಾಡ್ತಾ ಮಾಡ್ತಾವೆ ಎಲೆ ಹಾಕಿಲ್ಲ ಎಲೆ ಹಾಕಿಲ್ಲ ಅಂತ, ಆಮೇಲೆ ಅದು ಕೈ ತೊಳೆ ನೀರು ಯೋಚನೆ ಮಾಡ್ತಾನೆ, ತಾಂಬೂಲ ಯೋಚನೆ ಮಾಡ್ತಾನೆ, ಮತ್ತೆ ಯೋಚನೆ, ಮತ್ತೆ ಸತ್ತು ಹಸಿವೆ ಬಿಡುತ್ತೆ. ಮತ್ತೆ ಯಥಾ ಪ್ರಕಾರ ವ್ಯಕ್ತ ಪ್ರಕಾರ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು, ನಮಗೆ ಸೇಫ್ ಅಂತಿಲ್ಲೇ ಇಲ್ಲ. ನಾಳೆ ಏನೋ ಅಂತ ಪ್ರಶ್ನೆ ಅಟ್ಯಾಚ್ ಆಗಿರುತ್ತೆ. ಸಂಸಾರಾವಸ್ಥೆಯಲ್ಲಿ ದುಃಖ ಸುಖಗಳ ಮಿಶ್ರಣ ಇದೆ. ಎಂಥ ಸುಖದಲ್ಲೂ ಕೂಡ ಅದು ಅಟ್ಯಾಚ್ ಆಗಿದೆ ಬಿಡೋದಿಲ್ಲ. ನಾವು ಹೇಳ್ತೇವಲ್ಲ ಭಾರಿ ಶ್ರೀಮಂತರು ಸುಖವಾಗಿರ್ತಾರೆ ಅಂತ, ಅವ್ರನ್ನ ಕೇಳಿ ಅಯೋತ ಶುರು ಮಾಡೋದೇ ಜಾಸ್ತಿ. ಅವರು ಮನೆಯಲ್ಲಿ ದೊಡ್ಡ ಮನೆ ಕಟ್ಕೊಂಡಿರ್ತಾನೆ, ಬೇಕಾದಷ್ಟು ಸೌಕರ್ಯ ಇರುತ್ತೆ, ಮಕ್ಕಳಿರ್ತಾರೆ, ಆಳು ಕಾಳು ಇರ್ತಾರೆ, ಬೇಕಾದ ವೈಭವ ಇರುತ್ತೆ. ನಾವೇ ತಿಳ್ಕೊಂಡಿರ್ತೇವೆ ಎಷ್ಟು ಸುಖವಾಗಿದ್ದಾರೆ ಪುಣ್ಯಾತ್ಮ ಅಂತ ಮಾತಾಡ್ಸಕ್ಕೆ ಹೋದರೆ ಅಯ್ಯೋ ನಾನು ನಡೆಬಾರೆ ಅಂತ ಅಂಶರು ಮಾಡ್ತಾರೆ ಬಂದೆವು. ನಮಗನ್ಸು ತಲಾಭೆ ವಾಸಿ ಅಂತ ಆಗಿಡ್ಕೊಂಡ್ಬಿಡ್ತೇವೆ ಅಂತ ನಮ್ಗೆ ಯಾವುದು ಇಲ್ಲ ಹೋದ್ರೂ ವಾಸಿಯಾಗಿದ್ದೇವೆ. ನಮಗೇನು ತೋರಿಕೆಯ ಸುಖ ನಿಜವಾದ ಸುಖ ಅಲ್ಲ ಅದನ್ನು ಹೇಳೋದಕ್ಕೆ ಪುನಃ ಶ್ರೀಪಾದರಾದರೆ ಒಳ್ಳೆ ಮಾತು ಬರೀತಾರೆ. ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದೊಳು, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದೊಳು, ಧನದಿಂದ ಸಂತೋಷ ಕೆಲವರಿಗೆ ಲೋಕದೊಳು, ತರೆಯರಿಂ ಸಂತೋಷ ಕೆಲವರಿಗೆ ಲೋಕದೊಳು ಅಂದ್ಕೊಂಡಿದ್ದಾರಷ್ಟೇ. ಸಂಸ್ಕೃತದಲ್ಲಿ ಕೆಲವರಿಗೆ ಕೆಲವರಿಗೆ ಅಂದರೆ ಏಕೆ ಅನ್ಯ ಅಪರೇ ಅಂತೇಳಿ ಪೂರ್ವಪಕ್ಷಗಳು ಅಂತ ಅರ್ಥವಲ್ಲ ಕೂಡ, ಸಿದ್ಧಾಂತಗಳಲ್ಲ. ಸಿದ್ಧಾಂತ ಯಾವುದು? ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನಹೆನೆಗೆ ಸಂತೋಷ ರಂಗವಿಠಲರೇಯ. ಇದು ಶ್ರೀಪಾದರಾದರ ಮಾತು. ನಿನ್ನ ನೆನಹೆನೆಗೆ ಸಂತೋಷ ರಂಗವಿಠಲರೇಯ. ಪುರಂದರದಾಸರದು ಪುರಂದರ ವಿಠಲರ ಚಿಂತೆ ನಿಶ್ಚಿಂತೆ, ಇಬ್ಬರದ್ದು ಅಲ್ಲಿಗೆ ಅಟ್ಯಾಚ್ ಆಗಿದ್ದು ಬರೀ. ಎಲ್ಲೋದರೂ ಕೂಡ ವಿಶೇಷವಾಗಿ ದೇವರನ್ನು ನಂಬೋದ್ರ ಸುಖ ಬೇರೆ ಕಡೆ ಇಲ್ಲ. ಈ ಒಂದು ಯೋಚನೆ ಮಾಡ್ತಾ ಹೋಗಬೇಕು. ನಾವು ತುಂಬ ಸತ್ತು ಅಂದ್ಕೊಂಡ್ಬಿಡ್ತೇವೆ ಅಯ್ಯೋ ನಮಗೆ ಸುಖ ದುಃಖ ಹೋಗ್ತಾನಿಲ್ಲ ಅಂತ ತಿಳ್ಕೊಂಡ್ರೆ ಹೌದು, ಸಂಸಾರ ಅಂದರೆ ಹಾಗೆ. ಸಂಸಾರ ಡೆಫಿನೇಷನ್ನೇ ಅದು. ದುಃಖ ಇಲ್ಲದ ಕಾಲ ನಮಗೆ ಬಂದಿದ್ದಾದ್ರೆ ಸಂಸಾರ ಆಗ್ತಾನೇ ಇದ್ದಿಲ್ಲ. ಒಂದು ಸಂಸಾರ ಅಂತ ಕರೆದಿದ್ದಕ್ಕೆ ಅನುಭವಿಸಲೇಬೇಕು, ಬೇರೆ ದಾರಿನೇ ಇಲ್ಲ. ಸಂಸಾರದಿಂದ ದಾಟಬೇಕು ನಾವು. ಸಂಸಾರವನ್ನು ದಾಟಿದರೆ ಮಾತ್ರ ಸುಖನೇ ಹೊರತು ಬೇರೆ ಇಲ್ಲ. ಆಗ ಅಲ್ಲಿ ಏನಿರುತ್ತೆ ಯೋಚನೆ ಮಾಡೋಣ. ಇಲ್ಲಿ ಎರಡು ಹಂತ ಬಂತು. ಮೀಮಾಂಸಕರು ಬಂದರು, ಸ್ವರ್ಗದ ಕಾನ್ಸೆಪ್ಟ್ ತಂದರು. ಸ್ವರ್ಗ ಭಾರಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ರು. ಫಸ್ಟ್ ಆಫ್ ಆಲ್ ಅಮರರು ಅಂದರೆ ಈ ರೀತಿ ಸಣ್ಣ ಪುಟ್ಟ ಸಾವುಗಳು ರೋಗ ಈಗ ಬರೋದೇ ಇಲ್ಲ. ರೋಗ ಇಲ್ಲ, ಹಸಿವು ಬಾಯಾರಿಕೆ ಅವೆಲ್ಲ ಇಲ್ಲ. ಟು ಸಮ್ ಎಕ್ಸ್ಟೆಂಟ್ ಮಚ್ ಬೆಟರ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೊಂದು 20 ವರ್ಷ ಓದಿ, ಒಂದು 30 ವರ್ಷ ಸರ್ವಿಸ್ ಮಾಡಿ, 30 ವರ್ಷ ಪೆನ್ಷನ್ ತೊಗೊಳ್ಳೋದಕ್ಕೆ ಏನೇನೋ ಹೇಳ್ತಿರ್ತಾನೆ. ಯಾವ ಸ್ವರ್ಗನೂ ಕೂಡ ಲಕ್ಷಾಂತರ ವರ್ಷ, ಅವೆಲ್ಲ ಕೂಡ ನರಕನೂ ಲಕ್ಷಾಂತರ ವರ್ಷ. ಒಂದೆರಡು ದಿವಸ ನರಕ ಅಂತ ಇಲ್ಲೇ ಇಲ್ಲ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಯುಗಗಟ್ಟಲೆ ನರಕಗಳಿದೆ ಕೆಲವೆಲ್ಲ. ಮಹಾಯುಗಟ್ಟಲೆ ನರಕ ಅಂದಂತ ಮಸ್ತು ಫಾರ್ ಎವರ್. ನರಕದಲ್ಲಿ ವೆರೈಟಿ ಇದೆ, ಸ್ವರ್ಗದಲ್ಲೂ ತಾರತಮ್ಯ ಇದೆ. ಆದರೆ ಯಾವ ಸ್ವರ್ಗ ಕೂಡ ಕಡಿಮೆ ಅವಧಿ ಸ್ವರ್ಗ ಇಲ್ಲ, ತುಂಬ ದೊಡ್ಡ ಅವಧಿಗಳು. ಮತ್ತೆ ಅಲ್ಲಿ ತುಂಬ ದೇಹನೇ ಬೇರೆ, ಭೋಗ ಸೇರಿರ. ಇವತ್ತು ನಮಗೆ ಎಷ್ಟು ತಿನ್ನಬೇಕು ಅನಿಸ್ತದೆ, ಹೊಟ್ಟೆ ತುಂಬ ತಿನ್ನಕ್ಕಾಗೋದಿಲ್ಲ. ಕ್ಯಾರಿಯರ್ ತಂದಿರ್ತಾನೆ, ಅದು ಇನ್ನೊಬ್ರು ಹೊತ್ಕೊಂಡು ಹೋಗ್ತಾರೆ, ಅದು ಸಾಕಾಗೋದಿಲ್ಲ. ಈ ಮನುಷ್ಯರಿಗೆ ಆಸೆ ಎಂಬುದು ಭಾರಿ ಜಾಸ್ತಿ ಇರುತ್ತದೆ. ಆದರೆ ಸ್ವರ್ಗದಲ್ಲಿ ಅವೆಲ್ಲ ಇಲ್ಲ, ಆರಾಮಾಗಿರ್ಬೋದು. ಆದರೆ ಒಂದು ರಿಸ್ಕ್ ಇದೆ ಅಂತ ಹೇಳ್ತಾರೆ, ಸ್ವರ್ಗದಲ್ಲಿ ಒಂದು ರಿಸ್ಕ್ ಇದೆ. ಭಗವದ್ಗೀತೆ ಅದನ್ನು ಅನಲೈಸ್ ಮಾಡ್ತದೆ. ಏನದು? ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಮಾಡಿದ್ದು ಬಂದಿರುತ್ತೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದ. ಎಷ್ಟೇ ಒಳ್ಳೆಯ ಕೆಲಸ ಮಾಡಿದ್ರು ಸ್ವರ್ಗ ಅಲ್ಟಿಮೇಟ್, ಅದಕ್ಕಿಂತ ಮೇಲೆ ಹೋಗಲಿಕ್ಕೆ ಬರೋದಿಲ್ಲ. ಆದರೆ ವಾಪಸ್ ಬರೋ ರಿಸ್ಕ್ ಅದಕ್ಕಿದೆ. ಜೊತೆಗೆ ಅಪೂರ್ಣತೆ ಹೊಂದಿದೆ ಅದು. ಅಪೂರ್ಣತೆ ಅಂತ ದುಃಖ ಇದೆ. ಅಪೂರ್ಣತೆ ಅನಿತ್ಯತ್ವ ಸದುಃಖತ್ವ ನ ಧರ್ಮಾದ್ಯಾಹ ಪರಂ ಸುಖಂ ಮೋಕ್ಷಏವ ಪರಾನಂದ ಸಂಸಾರೇ ಪರಿವರ್ತತಾಂ ಇತಿ ಭಾರತೆ. ವಿಷ್ಣು ತತ್ವ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟು ಮಾಡಿದ ಮಹಾಭಾರತ ವಾಕ್ಯ ಇದೆ. ಆಚಾರ್ಯ ಎಷ್ಟು ಫೈನಾಗಿ ಹೇಳ್ತಾರೆ, ಅನಿತ್ಯತ್ವಾತ್ ಸದುಃಖತ್ವಾತ್ ನಾ ಧರ್ಮಾದ್ಯಾಹ ಪರಂ ಸುಖಂ. ಬೇರೆ ಯಾವುದೇ ಲೋಕಕ್ಕೆ ಹೋಗಲಿ, ಇವತ್ತು ಈ ಲೋಕದಲ್ಲಿ ಇದ್ದೇವೆ. ಫಾರಿನ್ಗೋರು ಸುಖವಾಗಿರ್ತಾರೆ ಅಂತ ತಿಳ್ಕೊತಾರೆ, ಫಾರಿನ್ಗೋರು ಸುಖವಾಗಿರ್ತಾರೆ ಅಂತ ತಿಳ್ಕೊಬೇಡ. ಅಲ್ಲೂ ಹಸಿವಾಗುತ್ತೆ, ಅಲ್ಲೂ ಬಾಯಾರಿಕೆ ಇದೆ, ಅಲ್ಲೂ ಕಳ್ತಾರ ಮೋಸ ಎಲ್ಲ ಇಲ್ಲಿದೆ, ಎಲ್ಲ ಅಲ್ಲಿ ಇದೆ, ಏನು ವ್ಯತ್ಯಾಸ ಇಲ್ಲ. ನೋ ಚೇಂಜ್. ಸ್ವಲ್ಪ ಈ ವ್ಯತ್ಯಾಸ ಆಗ್ಬೋದೇ ಹೊರತು ಟೋಟಲಿ ಸುಖ ದುಃಖದ ಕಾನ್ಸೆಪ್ಟ್ ಹೋಗೋದೇ ಇಲ್ಲ. ಅನಿತ್ಯತ್ವ ಸದುಃಖತ್ವ ಎರಡನ್ನು ಸೇರಿಸಿಬಿಡ್ತಾರೆ. ಅನಿತ್ಯ ಒಂದು, ಸದುಃಖ ಒಂದು. ನಿತ್ಯತ್ವ ಯಾವ ನಮ್ಮ ಮನುಷ್ಯ ಲೋಕದಲ್ಲಿ ಯಾತಕ್ಕೆ ನಿತ್ಯತ್ವ ಇಲ್ಲ ಸುಖದಲ್ಲಿ ಅಂದರೆ, ಈ ಲೋಕನೇ ಅನಿತ್ಯ ಫಸ್ಟ್ ಆಫ್ ಆಲ್. ಅದನ್ನೇ ಪ್ರಹ್ಲಾದ ಹೇಳಿದ್ದು, ರಾಯ ಕಲತ್ರಂ ಪಶವ ಸುತಾದಯ ಗೃಹ ಮಹಿ ಕುಂಜರ ಕೋಶಭೂತಯ ಸರ್ವೇರ್ಥ ಕಾಮಃ ಕ್ಷಣಭಂಗುರಾಯುಷಃ ಕುರ್ವಂತಿ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲಾಹ. ಕಿರಿಯತ್ ಪ್ರಿಯಂ ಚಲಾಹ, ಒಂದು ಮರ್ತ್ಯಸ್ಯ, ಇನ್ನೊಂದು ಚಲಾಹ. ನಮ್ಮ ಮಾರ್ಟಲ್ ವರ್ಲ್ಡ್ ಇದು. ಮಾರ್ಟಲ್ ವರ್ಲ್ಡ್ ಅಂದ್ರೇನು? ನಾವಾರ ಮೊದಲು ಹೋಗಬೇಕು, ಅರಾದು ಮೊದಲು ಹೋಗಬೇಕು, ಹೋಗೋದು ಇಬ್ಬರು ಹೋಗೋದು ಗ್ಯಾರಂಟಿ. ಬಸ್ನಲ್ಲಿ ಕೂತವ್ರು ಯಾರು ಎಲ್ಲಿ ಇಡ್ತಾರೋ ಅಷ್ಟು ಇಳಿಲೇಬೇಕು, ಅವ್ರು ಬೇರೆ ದಾರಿ ಇಲ್ಲ. ಲಾಂಗ್ ಸ್ಟಾಪ್ ಬೇರೆ ಇದಿರಬೇಕಷ್ಟೇ ಹೊರತು ಇಳಿಯೋದು ಗ್ಯಾರಂಟಿ. ಬಸ್ನಲ್ಲಿ ಕೂತವ್ರು ಇಳಿಯೋದು ಹೇಗೆ ಗ್ಯಾರಂಟಿನೋ, ಸಂಸಾರದಲ್ಲಿ ದುಃಖ ಬರೋದು ನಿಶ್ಚಿತವಾದದ್ದು. ಯೋಚನೆ ಮಾಡಾಗೆ ಈಗ ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ? ಈ ಕಡೆ ಗಮನ ಕೊಡೋದಿಲ್ಲ, ಬೇರೆ ಕಡೆ ಗಮನ ಕೊಡ್ತಾರೆ ಅಂತ ಹೇಳ್ತಾರೆ. ಯಾವುದದು? ಮೋಕ್ಷ ಏವ ಪರಾನಂದ ಸಂಸಾರೇ ಪರಿವರ್ತತಾ. ಇದು ಬಾಲ್ಯವೇಯ ಶ್ರುತಿ ಅಂತ ಆಚಾರ್ಯರು ಕೋಟ್ ಮಾಡ್ತಾ, ಅದು ಮಹಾಭಾರತ. ಇದು ಬಾಲ್ಯವೇಯ ಶ್ರುತಿ ಕೋಟ್ ಮಾಡ್ತಾ. ಹಾಗಿದ್ದರೆ ಕೊನೆ ಹಾಡುವರು ಇಲ್ಲೇ ಹೀಗೆ ಇರಬೇಕಾಗುತ್ತೆ ಅಂದರೆ ಇಲ್ಲ ಇಲ್ಲ, ಮೋಕ್ಷದಲ್ಲಿ ಇದ್ಯಾವುದೂ ಇರೋದಿಲ್ಲ. ಮೋಕ್ಷದಲ್ಲಿ ಸ್ವರ್ಗದಲ್ಲಿರೋ ಸುಖ ಇರುತ್ತೆ. ಸ್ವರ್ಗದಲ್ಲಿರೋ ಸುಖ ಇದೆ, ಆದರೆ ವ್ಯತ್ಯಾಸ ಇದೆ. ಅನಿತ್ಯತ್ವ ಇಲ್ಲ ಫಸ್ಟ್ ಆಫ್ ಆಲ್, ಮತ್ತು ದುಃಖದ ಒಂದು ಕನೆಕ್ಷನ್ ಇಲ್ಲ. ಇನ್ನು ಸ್ವರ್ಗದಲ್ಲಿ ದುಃಖ ಇರೋದ್ರ ಬಗ್ಗೆ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಬೇಕು ಅಂದರೆ, ಸ್ವರ್ಗದ ಜನಗಳು ಬೇಡ, ಸ್ವರ್ಗಾಧಿಪತಿ ಇಂದ್ರದೇವರು, ಅವರಿಗೆ ಪ್ರಾಬ್ಲಮ್ ಇತ್ತಲ್ಲ ಗೊತ್ತಲ್ಲ, ರುದ್ರಾಸುರಾದಿಗಳಿಂದ ಇಂದ್ರದೇವರಿಗೆ ಪ್ರಾಬ್ಲಮ್ ಬಂತಲ್ಲ, ಅದೇ ರೀತಿ ಅವರು ಐಶ್ವರ್ಯ ಹೋದಾಗ ಸಮುದ್ರವಥನ ಮಾಡಬೇಕಾಯ್ತಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ರಾವಣಾದಿಗಳು ಬಂದಾಗ ಭಾರಿ ಪ್ರಾಬ್ಲಮ್ ಆಗ್ತಿತ್ತು, ಬಲಿಚಕ್ರವರ್ತಿಯಿಂದಾಗಿ ತಮ್ಮ ಸ್ಥಾನ ಸ್ವಲ್ಪ ಕಳ್ಕೋಬೇಕಾಯ್ತು ಸ್ವಲ್ಪ ದಿವಸ. ಅದು ಸ್ವರ್ಗಾಧಿಪತಿಗೆ ಸಮಸ್ಯೆ ಇದ್ದಾಗ ಸ್ವರ್ಗದಲ್ಲಿ ಇದ್ದವ್ರಿಗೇನು ಸುಖ ಇರಬೇಕು ಈ ಮಧ್ಯೆ? ದೇರ್ಫ ಅಲ್ಟಿಮೇಟ್ ಅಲ್ಲ, ಇಂದ್ರದೇವರಿಗೆ ಭಯ ಇದೆ. ಏಕಾದಶಿ ಅಂತ ಭಾಗವತದಲ್ಲಿ ಹೇಳ್ತಾರೆ, ನಾರಾಯಣದೇವರು ತಪಸ್ಸು ಮಾಡ್ತಾ ಕೂತಿದ್ದಾರೆ, ನರ ನಾರಾಯಣ ಇಬ್ಬರು ಕೂಡ, ನಾರಾಯಣ ಸಾಕ್ಷಾತ್ ನಾರಾಯಣ, ನರ ಶೇಷದೇವರು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಇಂದ್ರದೇವರು ನೋಡಿದ್ರಂತೆ, ಇಂದ್ರೋ ವಿಶಂಕ್ಯ ಮಮ ಜಾಮ ಜಿಗೃಕ್ಷತೀತಿ, ಭಯ ಆಯ್ತವರು, ನನ್ನ ಸ್ವರ್ಗದಲ್ಲಿ ಏನಾದ್ರು ಕಣ್ಣಿಟ್ಟಿದ್ದಾರೋ ಏನೋ, ನಾರಾಯಣನ ಮೇಲೆ ಲಕ್ಷ್ಮೀಪತಿ ಸ್ವರ್ಗದಲ್ಲಿ ಕಣ್ಣಿಟ್ಟಿದ್ದಾರೋ ಅಂತೇಳಿ ಇಂದ್ರದೇವರಿಗೆ ಭಯ ಆಯ್ತದೆ. ಅಜ್ಞಾನ ಬೇರೆ ಕಡೆ ಬಂದಾಗ ಅದು ಪರೀಕ್ಷೆ, ದೇವ್ರ ಕಡೆ ಪರೀಕ್ಷೆ ಅಲ್ಲ, ನನ್ನ ಸ್ವರ್ಗ ಮೇಲೆ ಕಣ್ಣಿದ್ದಾಗ ಕಾಣಿಸ್ತದೆ ಅಂತ ತಿಳ್ಕೊಂಡ್ಬಿಟ್ಟು ಆ ತಪಸ್ಸು ಪೂರ್ತಿಯಾದ್ರೆ ತಾನೇ ಸ್ವರ್ಗ ಹೋಗೋದು. ಯಾಕೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ತುಂಬ ಆಗಿತ್ತು ಅವರಿಗೆ, ತುಂಬ ಜನ ಆ ರೀತಿ ಮಾಡಿದ್ರಲ್ಲ, ಡೌಟ್ ಬಂದುಬಿಟ್ಟು ಅಪ್ಸರ್ಯನ್ನು ಕಳಿಸ್ಕೊಡ್ತಾರೆ ರಂಭಾದಿಗಳನ್ನು, ಅವರು ಬಂದು ನರ್ತನ ಮಾಡಿ ತಪಸ್ಸು ಕೆಡಿಸಿಬಿಟ್ರೆ ನಾನು ಸೇಫ್ ಅಂತ ಕಳಿಸ್ಕೊಡ್ತಾರೆ. ಸಿಕ್ಕಾಬಟ್ಟೆ ಅವರು ಅಟ್ರಾಕ್ಷನ್ ಟ್ರೈ ಮಾಡ್ತಾರೆ, ಪಾಪ ಏನೇನೋ ಮಾಡ್ತಾರೆ, ರಂಭೆ ಇನ್ನೂ ಉರುಸಿ ಬಂದಿರೋದು ಎಲ್ಲ ಮಾಡ್ತಾರೆ, ಕೊನೆ ಏನು ಮಾಡಿದರೂ ತಪಸ್ಸು ಭಂಗ ಆಗೋದೇ ಇಲ್ಲ. ಆಗ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ, ಏನು ಮಾಡಬೇಕು ಅಂತ. ಆಗ ನಾರಾಯಣ ಮೆಲ್ಲ ನಗುತ್ತಾನೆ ಒಂದು ಸಲ, ಅವ್ರೇನು ತಿಳ್ಕೊಂಡಿದ್ರು ಗೊತ್ತಾ, ನಮ್ಮನ್ನು ನೋಡಿಲ್ಲ ಅದಕ್ಕೋಸ್ಕರ ಇವರು ತಪಸ್ಸು ಕೆಡಿಸ್ಕೊಂಡಿಲ್ಲ, ನೋಡಿದರೆ ಕೆಡಿಸ್ತಾರೆ ಅಂತ ತಿಳ್ಕೊಂಡಿದ್ರು. ನಗ್ತಷ್ಟು ಗೊತ್ತಾಯ್ತು ನೋಡಿದ್ದಾರೆ ಅಂತ ಗೊತ್ತಾಗ್ಬಿಡ್ತು, ನೋಡಿನೂ ಅವರಿಗೇನೋ ಆಗಿಲ್ಲ ಅಂತ ಗೊತ್ತಾಯ್ತಲ್ಲ. ಈಗ ತಮಗೆ ಭಯ ಶುರುವಾಯಿತು, ಋಷಿಗಳೆಲ್ಲ ಶಾಪ ಕೊಡ್ತಾರಲ್ಲ, ಏನು ಶಾಪ ಕೊಡ್ತಾನೋ ಮಹಾರಾಯ ಅಂತ ತಿಳ್ಕೊಂಡು ನೋಡಿದರೆ ಪರಮಾತ್ಮ ನಗ್ಬಿಡ್ತಾನೆ, ನೀವು ಬಂದಿದ್ದ ಜಾತಕ್ಕೆ ಇಂದ್ರದೇವರು ಕಳಿಸಿದ್ದೀರಿ ಅಂತೇಳಿ. ನಿಮ್ಮ ತಪ್ಪಲ್ಲ, ಕಳಿಸಿದ ಅವ್ರ ತಪ್ಪಿದೆ, ನನ್ನ ಉದ್ದೇಶ ಲೋಕ ಶಿಕ್ಷಣ, ನೀವು ತಿಳ್ಕೊಂಡು ಇದ್ರ ಮದುವೆ ಬೇಕು ಅಂತ ಹೇಳಿಬಿಟ್ಟು ಒಬ್ಬ ಪ್ರೆಸಿಡೆಂಟ್, ಆಲ್ ಇಂಡಿಯಾ ಪ್ರೆಸಿಡೆಂಟು, ವಿಲೇಜ್ ಪಂಚಾಯತ್ ಪ್ರೆಸಿಡೆಂಟ್ ಆಗಲಿಕ್ಕೆ ಯೋಚನೆ ಮಾಡ್ತಾ ಹೋಗ್ತಾನೆ, ನನ್ನ ಪೋಸ್ಟ್ ಮೇಲೆ ಕಂಡಿರಬೇಕು ಅಂತ ಯೋಚನೆ ಮಾಡ್ತಾನೆ. ಅವನ ಪೋಸ್ಟ್ ಏನು, ಇವ್ರ ಪೋಸ್ಟ್ ಏನು, ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಅವನಿಗೆ ಇಂದ್ರ ಮದುವೆಯನ್ನು ಕಂಡಿರುತ್ತಾ? ಇಲ್ಲೇ ಇಲ್ಲ. ಅದಕ್ಕೋಸ್ಕರ ನೀವೆಲ್ಲ ನರ್ತನ ಮಾಡಿ ಮೋಹ ಮಾಡ್ಲಿಕ್ಕೆ ಬಂದಿರಲ್ಲ, ತೋರಿಸ್ತೇನೆ ಇರಿ ಅಂತೇಳಿ ಒಂದ್ಸರಿ ತೊಡೆ ಮುಟ್ಕೊಂಡಂತೆ ಪರಮಾತ್ಮ. ತೊಡೆ ಮುಟ್ಕೋತಾನೆ, ಸಾವಿರಾರು ಅಪ್ಸರಿಯರು, ಸಾವಿರಾರು ಅಷ್ಟು ಒಂದು ಕ್ಷಣಕ್ಕೆ ಬಂದುಬಿಡ್ತಾರೆ ಆ ಕಡೆಗೆ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಒಂದು ಕ್ಷಣಕ್ಕೆ ಅಪ್ಸರಿಯರು ಬರ್ತಾರೆ. ಅವ್ರು ಹೇಗಿದ್ದರು ಗೊತ್ತಾ, ಇಂದ್ರದೇವರು ಕಳಿಸಿದ್ರಲ್ಲ ಅಪ್ಸರಿ, ಇವ್ರ ಮುಂದೆ ಏನೂ ಅಲ್ಲ, ಒಬ್ಬೊಬ್ಬರು ಹಾಗಿದ್ದಾರೆ. ಅವರು ಕರೀತಾರೆ, ನಾರಾಯಣ ಬನ್ನಿ ಇಲ್ಲಿ ಒಬ್ಬರು ಬನ್ನಿ, ಇಷ್ಟು ಜನ ಇದ್ದಾರಲ್ಲ, ಒಬ್ಬರನ್ನ ಆಸಾಮ್ ಏಕತಮಾಮ್ ರುಂಸಂ, ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂದ್ರದೇವರಿಗೆ ನಾನು ಪ್ರೆಸೆಂಟೇಷನ್ ಕೊಡ್ತಿದ್ದೀನಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಉರ್ವಶಿ ಅಂದ್ರೆ ಅವಳೇನೆ, ಇದು ಯಾತಕ್ಕೆ ಹೇಳಿದ್ದು, ಇಂದ್ರದೇವರಿಗೆ ಭಯ ಬಂತು ಅಂತ ಹೇಳೋದಕ್ಕೆ ಹೇಳಿ ಮಾತನ್ನು. ಇಂದ್ರದೇವರಿಗೆ ಭಯ ಇರಬೇಕಾದ್ರೆ ಇಂದ್ರಲೋಕದಲ್ಲಿ ಭಯ ಇರೋದಿಲ್ವಾ? ಇದ್ದೇ ಇರ್ತದೆ. ಹಾಗಿದ್ರೆ ಭಯ ಎಲ್ಲಿಲ್ಲ? ಭಗವಂತ ಗೀತೆ ಸ್ಪಷ್ಟ ಮಾಡ್ತಾನೆ ಮತ್ತೆ, ಆ ಬ್ರಹ್ಮ ಭವನ ಲೋಕಾ ಪುನರಾವರ್ತಿ ನೋಡ್ಜನ, ಬ್ರಹ್ಮಲೋಕದವರೆಗೂ ಕೂಡ ರಿಸ್ಕ್ ಇದ್ದೇ ಇದೆ. ಅಲ್ಲಿ ಒಂದು ರಿಸ್ಕ್ ಇದೆ, ಒಂದ್ಸರ್ತಿ ಚೇಂಜ್ ಮಾಡಬೇಕಷ್ಟೆ. ಬ್ರಹ್ಮಲೋಕ ಅಂಬೋದು ಮುಕ್ತಿ ಹೋಗಲಿಕ್ಕೆ ಎಂಟ್ರಿ, ನೋ ಪ್ರಾಬ್ಲಮ್. ಆದರೆ ಆ ದೇಹ ಬಿಟ್ಟು ಹೋಗ್ಬೇಕು ಆಮೇಲೆ, ಆ ಒಂದು ಅನಿತ್ಯತ್ವ ಅದಕ್ಕೂ ಇದೆ. ಬ್ರಹ್ಮದೇವರೇ ವೆಕೆಟ್ ಮಾಡಬೇಕು, ಸತ್ಯಲೋಕನೂ ಹೋಗಿಬಿಡ್ತದೆ, ಪ್ರಳಯ ಕಾಲದಾಗ ಇರೋದಿಲ್ಲ. ಆದರೆ ಮಾಮೋಪೇತ್ಯತ ಕೌಂತೇಯ ಪುನರ್ಜನ್ಮ ನವಿತ್ಯತೆ, ವಿಷ್ಣು ಲೋಕ ಒಂದೇ ನಿತ್ಯವಾದ ಲೋಕ, ಇನ್ಯಾವ ಲೋಕನೂ ನಿತ್ಯ ಅಲ್ಲ. ಒಂದು ಸೇಫ್ ಆಯ್ತು ನಮಗೀಗ, ಸ್ವರ್ಗಲೋಕಕ್ಕಿಂತ ಮೀಮಾಂಸಕ ಮತನೂ ಹೊರಟೋಯ್ತು. ಮೀಮಾಂಸಕ ಮತ ಸ್ವರ್ಗ ಅಲ್ಟಿಮೇಟ್ ಆಗಿತ್ತಲ್ಲ, ಹೊರಟೋಯ್ತು. ನಮ್ಮ ಮೀಮಾಂಸಕರು ಆಚಾರ್ಯರು ಬೈತಾರೆ, ವೇದವ್ಯಾಸರು ಬೈತಾರೆ, ಸ್ವರ್ಗಕ್ಕೆ ಅಪೇಕ್ಷೆ ಪಡಬೇಡಿ ಅದು ಅನಿತ್ಯ ಅಂತ ಹೇಳಿದ್ರು. ಸ್ವರ್ಗಕ್ಕೆ ಅಪೇಕ್ಷೆ ಪಡೋ ಅನಿತ್ಯ ಅಂತ ಅವ್ರು ಹೇಳಿದರೆ, ಭೂಲೋಕದಿಂದ ಇಷ್ಟಪಡ್ತಿದ್ದಾನೆ ಮನುಷ್ಯ, ಕ್ಲಬ್ಬಲ್ಲಿ ಲೈಕ್ ಮಾಡ್ತಾನೆ, ಏನೇನೋ ತಿನ್ನಕ್ಕೆ ಹೋಗ್ತಾನೆ, ಅತಿ ಟೆಂಪರರಿ, ತುಂಬ ಕ್ಷುಲ್ಲಕ. ಇಂಥ ಕ್ಷುಲ್ಲಕವಾದ ಮನುಷ್ಯ ಬಾಯ್ಬಿಡ್ತಾನೆ, ಸ್ವರ್ಗಕ್ಕೆ ನೀವು ಪ್ರಯತ್ನ ಪಡಬೇಡಿ, ಸ್ವರ್ಗಕ್ಕೆ ಪ್ರಯತ್ನ ಪಟ್ಟರೆ ಮೂರ್ಖ ಅಂತ ಕರೀತಾರೆ ಅಂತ ಹೇಳ್ತಾರೆ. ನಚಿಕೇತನ ಕಥೆಯೊಳಗೆ ಯಮದೇವರು ನಚಿಕೇತ ಕೇಳ್ತಾ ಇದ್ದಾನೆ, ಹಿಂದಿನದೆಲ್ಲ ಬೇಡ, ಮೂರನೇ ವರ ಕೊಡಿ ಅಂತ ಕೇಳಿದಾಗ, ಬೇಕಾದ ಕೊಡ್ತೇನೆ, ಏನು ಬೇಕು ಅಂತಾನೆ, ಬ್ರಹ್ಮಜ್ಞಾನ ಬೇಕು ಅಂತಾನೆ, ಅದು ನಾನು ಕೊಡೋದಿಲ್ಲ, ಬೇರೆ ಏನಾದರೂ ಕೇಳ್ಕೊಡ್ತೇನೆ ಅಂತ ಹೇಳ್ತಾರೆ. ಏನು ಕೊಡಬೇಕು ನಿನಗೆ, ರಾಜ್ಯ ಬೇಕಾ, ಚಕ್ರವರ್ತಿ ಪದವಿ ಬೇಕಾ, ಅಪಾರ ಸಂಪತ್ತು ಬೇಕಾ, ಗೋವುಗಳು ಬೇಕಾ, ಅಶ್ವಗಳು ಬೇಕಾ, ರಥಗಳು ಬೇಕಾ, ಕನ್ಯೆಯರು ಬೇಕಾ, ಚಿರಜೀವಿ ಕಾಂಚ, ಚಿರಂಜೀವಿತ್ವ ಬೇಕಾ? ನಚಿಕೇತನ ಯಾವುದು ಬೇಡ, ಯಾವುದು ಬೇಕಿಲ್ಲ ಅಂತ. ಯಾತಕ್ಕೆ ಇದೆಲ್ಲ ಪ್ರೇಯಸ್ಸು, ನನಗೆ ಪ್ರೇಯಸ್ಸು ಬೇಕಾಗಿಲ್ಲ, ನನಗೆ ಶ್ರೇಯಸ್ಸು ಬೇಕು. ನಚಿಕೇತನ ಕಾನ್ಸೆಪ್ಟ್, ನಚಿಕೆ ಪುರಾಣದ ಚಿಕ್ಕ ಮಗು ಅಂದರೆ ಪ್ರಹ್ಲಾದ, ಧ್ರುವ ವೇದದ ಚಿಕ್ಕ ಮಗು ಅಂದರೆ ನಚಿಕೇತ. ಯಾವುದು ನನಗೆ ಬೇಕಿಲ್ಲ, ನನಗೆ ಬ್ರಹ್ಮಜ್ಞಾನನೇ ಬೇಕು ಅಂತ ಹೇಳಿದ್ದ. ಆಗ ಭಲೇ ಅಂತ ಹೇಳ್ತಾರೆ, ಯಮದೇವರು ಹೊರಗುತ್ತಾರೆ, ಆಮೇಲೆ ಅವ್ರು ಹೇಳ್ಕೊಡ್ತಾರೆ. ಯಾತಕ್ಕೆ ಹೇಳಿದ್ದು, ಸ್ವರ್ಗ ಸುಖ ಅನಿತ್ಯ ಅಂತ ಭಗವದ್ಗೀತೆ ಹೇಳಿದ್ದನ್ನು ನಚಿಕೇತನ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡಿಸ್ತಾನೆ. ಏನು ಕೊಟ್ಟರು ನನಗೆ ಪ್ರಯೋಜನ ಇಲ್ಲ, ಇದೆಲ್ಲ ನಮಗೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ? ಅವರೆಲ್ಲ ಅನುಭವದಿಂದ, ಇನ್ನೊಬ್ಬರ ಅನುಭವದಿಂದ ನಾನು ತಿಳ್ಕೋಬೇಕಾದ ಪಾಠಗಳಿವೆ. ನಾವೇನು ಯಾರೋ ಪೇಟ್ ಸುಟ್ಕೊಂಡ್ಬಿಡ್ತಾನೆ, ನಾವು ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಅವ್ರು ನಾವು ಗ್ಯಾರಂಟಿ ಸುಟ್ಟು ತಿಳ್ಕೊಂಡ್ಬಿಟ್ರೆ ಜ್ಞಾನಿ ಅಂತ ಕರೀತಾರೆ. ನಾವೇ ಸುಟ್ಕೊಂಡೆ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಪಂಚಿತ ಆಗುತ್ತೆ ವಿಷಯ. ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಫಾಲ್ಡಾಲ್ ಕೊಡೋದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಗತಿ ಏನಾಗ್ತದೆ ಯೋಚನೆ ಮಾಡಿ ಸಾಧ್ಯ ಇಲ್ಲ. ಕೆಲವನ್ನು ನೋಡಿ ತಿಳಿಬೇಕು, ಕೆಲವನ್ನು ಅನುಭವಿಸಿ ತಿಳಿಬೇಕು. ಇವು ನೋಡಿ ತಿಳಿಯುವ ಅಂಶಗಳಾದ್ದರಿಂದ ಭಾಗವತಾದಿಗಳನ್ನು ಕೇಳಿದಾಗ ಸ್ವರ್ಗ ಸುಖವು ಕ್ಷುಲ್ಲಕ ಆಗಬೇಕು ಅಂತ ಹೇಳಿದ ಮೇಲೆ ಅದಕ್ಕಿಂತ ಹೈಯೆಸ್ಟ್ ಯಾವುದು ಮುಕ್ತಿ. ಏನು ವೈಶಿಷ್ಟ್ಯ? ನೈಜ ಸುಖಾನುಭೂತಿ. ಅಲ್ಲಿ ಹೋಗೋದಿಲ್ಲ ಅಂತ ಯಾವುದಕ್ಕೆ ಹೇಳ್ತೀರಿ ಅಂದರೆ ನೈಜ ಅಂತ ಕರೆದು. ನೈಜ, ನೈಜ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದೇನದು ಸ್ವರೂಪ, ಇನ್ನೊಂದು ನಿತ್ಯ. ವಿಜಯದ್ವೈತ ಸ್ವಾಮಿ ಭಾಗವತ ಅರ್ಥ ಬರೆಯೋ ನಿಜ ಶಬ್ದಕ್ಕೆ ಎರಡು ಅರ್ಥ ಇದೆ. ನಿತ್ಯ ಒಂದು, ಸ್ವರೂಪ ಒಂದು. ಸ್ವರೂಪದ ಸುಖ ಆದ್ದರಿಂದ ಹೋಗೋ ಚಾನ್ಸ ಇಲ್ಲ. ಯಾತಕ್ಕೆ ಸ್ವರೂಪ ಸುಖ ಸ್ವರೂಪನೇ ಹೋಗಬೇಕಾಗುತ್ತವೆ. ಸ್ವರೂಪಸ್ಥೆ ಅನಪಾಯ ಆದ್ದರಿಂದ ಮುಕ್ತಿಯಲ್ಲಿ ಸ್ವರೂಪ ಸುಖ ಅನುಭವಿಸೋದರಿಂದ ಅವನಿಗೆ ಕಳ್ಕೊಳ್ಳೋ ಚಾನ್ಸೇ ಇಲ್ಲ. ಆಮೇಲೆ ಇನ್ನೊಂದು ನಿತ್ಯ. ನಿತ್ಯತ್ವ ವೈಕುಂಠ ಲೋಕ ನಚ ಪುನರಾವರ್ತತೆ ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ. ಸ್ವರೂಪ ಸುಖ ಆದ್ದರಿಂದ ಆನಂದ ಯಾವಾಗಲೂ ಉಳಿತು, ನಿತ್ಯ ಆದ್ದರಿಂದ ಹೋಗೋದೇ ಇಲ್ಲ. ಎರಡಾಯ್ತದೆ, ಆನಂದ ಪ್ಲಸ್ ನಿತ್ಯತ್ವ ಎರಡೂ ಸಿಗೋದು ವೈಕುಂಠದಲ್ಲಿ ಒಂದೇನೆ. ಈಗ ನಮಗೆ ವಾಪಸ್ ಬಂದರೆ ಒಂದು ಗೊತ್ತಾಗುತ್ತೆ. ಹಸಿವು ಇನ್ಸ್ಟಿಂಕ್ಟ್ ಅಂತ ಕರೀತಾರೆ, ಬಾಯಾರಿಕೆ ಇನ್ಸ್ಟಿಂಕ್ಟ್ ಅಂತ ಕರೀತಾರೆ. ಇದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಅದಕ್ಕಿಂತ ಒಂದು ಇನ್ಸ್ಟಿಂಕ್ಟ್ ಇದೆ. ಹಸಿವು ಆಗುತ್ತೆ ತಿಂತಾನೆ ಹೋಗುತ್ತೆ, ಬಾಯಾರಿಕೆ ಆಗುತ್ತೆ ಕುಡಿತಾನೆ ಹೋಗಿಬಿಡುತ್ತೆ. ಆದರೆ ಇನ್ನೊಂದು ಇನ್ಸ್ಟಿಂಕ್ಟ್ ಇದೆ. ಹಸಿವು ಆಯ್ತಲ್ಲ ಯಾತಕ್ಕೆ ತಿಂದ್ರಿ, ಹಸಿವು ಹೋಯ್ತು ಅಲ್ಲ ಸುಖನೂ ಆಯಿತು ಅದೊಂದು ನೆನಪಿದೆ. ಬಾಯಾರಿಕೆ ಹೋಯಿತು ಸುಖನೂ ಆಯಿತು. ಅಂದರೆ ಪ್ರತಿಯೊಂದು ಕೆಲಸ ಮಾಡಬೇಕಾದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಸಾಮಾನ್ಯ ಅಪೇಕ್ಷೆ ಇರ್ತದೆ ಎಂಬುದನ್ನು ಆಚಾರ್ಯ ಹೇಳಿದ್ದನ್ನು ಟೀಕಾರ್ಯರು ಬರೀತಾರೆ. ಇಹ ಖಲು ಸುಖಮೇವ ಮೇಸ್ಯ ದುಃಖ ಮನಾಗಮಿ ಮಾಹು. ಈ ಎರಡು ಮಾತನ್ನು ನೆನಪಿರಬೇಕು. ಪ್ರತಿಯೊಬ್ಬನ ಒಂದು ಇನ್ಸ್ಟಿಂಕ್ಟ್ ಆಫ್ ಇನ್ಸ್ಟಿಂಕ್ಸ್, ಇನ್ಸ್ಟಿಂಕ್ಸ್ ಎಲ್ಲ ಕರೆಕ್ಟ್, ಇನ್ಸ್ಟಿಂಕ್ಟ್ ಆಫ್ ಇನ್ಸ್ಟಿಂಕ್ಸ್ ಅಂದ್ರೇನು? ಬೇಸಿಕ್ ಇನ್ಸ್ಟಿಂಕ್ಟ್ ಅಂದ್ರೇನು? ಸುಖ ಆಗಬೇಕು, ದುಃಖ ಆಗಬಾರ್ದು. ಸುಖ ಆಗಲೇಬೇಕು, ದುಃಖ ಆಗಲೇಬಾರ್ದು. ಪ್ರತಿಯೊಬ್ಬರಿಗೂ ಬಯಕೆ ಇದೆ. ಎಲ್ಲರಿಗೂ ಇಂಜಿನಿಯರ್ ಆಗಬೇಕು ಅಂತಿರೋದಿಲ್ಲ, ಎಲ್ರಿಗೂ ಡಾಕ್ಟರ್ ಆಗಬೇಕು ಅಂತಿರೋದಿಲ್ಲ, ಎಲ್ರಿಗೂ ಏನು ಮಾಡಬೇಕು ಅಂತಿರೋದಿಲ್ಲ. ಬಟ್ ಎಲ್ಲರಿಗೂ ಕಾಮನ್ ಏನು ಗೊತ್ತಾ? ಸುಖ ಆಗಲೇಬೇಕು, ದುಃಖ ಆಗಲೇಬಾರ್ದು. ಕಾಮನ್ ಟು ಆಲ್ ಇದು. ಯಾವ ಲೋಕಕ್ಕೆ ಹೋದರೂ ಅಷ್ಟೇ, ಪ್ರಾಣಿಗಳಿಗೂ ಹಾಗೆ ಅದು. ಇರುವೆ ಇರುತ್ತೆ, ಸಕ್ಕರೆ ಇಡೀ ಹಟ್ಕೊಂಡು ಬರುತ್ತೆ, ಬೆಂಕಿ ಇಡೀ ಹೋಗಿಬಿಡುತ್ತೆ ಆ ಕಡೆ. ಅದು ಇರುವೆಗೂ ಏನು ಬೇಕಾಗಿದೆ? ಸುಖ ಬೇಕು, ದುಃಖ ಬೇಡ. ಒಂದು ಅದಕ್ಕೆ ಟೀಕಾರ ಬೇಡ, ಪ್ರಾಣ ಬೃನ್ ಮಾತ್ರ ಸಿದ್ಧಂ ಅಂತ ಹೇಳಿದ್ದಾರೆ. ಅದು ಜೀವಿ ಅಂತಾದರೆ ಅಪೇಕ್ಷೆ ಇರಲೇಬೇಕು. ಇದನ್ನೆಲ್ಲ ನಮ್ಮ ಮನೆಯಲ್ಲಿ ಯೋಚನೆ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ಕೆಲಸದ ಹಿಂದೆ ಸುಖದ ಅಪೇಕ್ಷೆ ನಮಗಿರ್ತದೆ. ದುಃಖ ಬರಬೇಕು, ಸುಖ ಬರಲಿ ಅಂತ ಅಪೇಕ್ಷೆ ಇರ್ತದೆ, ದುಃಖ ಹೋಗಲಿ ಅಂತಿರ್ತದೆ. ಅದಕ್ಕೆ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಅಂತ ಎರಡು ಭಾಗ. ಅನಿಷ್ಟ ನಿವೃತ್ತಿ ಅಂದರೆ ದುಃಖ ಮನಾಗಪಿ ಮಾಹು, ಇಷ್ಟಪ್ರಾಪ್ತಿ ಅಂದರೆ ಸುಖ ಸುಖಮೇವ ಮೇಸ್ಯ. ಪ್ರತಿಯೊಬ್ಬರಿಗೂ ಇರ್ತದೆ. ಇವನು ತುಂಬ ಹಣ್ಣು ಮುದುಕ ಒದ್ದಾಡ್ತಿರ್ತಾನೆ, ಬೇಗ ಸಾಯಬಾರದ ಅಂತಾನೆ, ಅಲ್ಲಿ ಸುಖ ಎಕ್ಸ್ಪೆಕ್ಟ್ ಮಾಡ್ತಾನೆ. ಮತ್ತೆ ಅವನು ಸತ್ರೆ ಆರಾಮಾಗಿರ್ತೇನೆ, ಅಲ್ಲೂ ಸುಖದ ಕಾನ್ಸೆಪ್ಟ್ ಇದೆ. ಮತ್ತೆ ಪ್ರತಿಯೊಂದು ಹಂತದಲ್ಲಿ ಸುಖದ ಯೋಚನೆ ಇಲ್ಲದ ಒಂದು ಕ್ಷಣ ಕೂಡ ಇಲ್ಲ. ಪ್ರತಿಯೊಂದು ಆ್ಯಕ್ಟಿವಿಟಿ ಹಿಂದೆ ಅನ್ನೋಯಿಂಗ್ಲಿ ನಮಗೆ ಸುಖದ ಯೋಚನೆ ಮಾಡ್ತೇವೆ. ಇದು ಗಮನಿಸಿರಬೇಕು ನಾವು. ಆಗ ನಮಗೆ ಮುಖ್ಯ ಗುರಿ ಏನಾಯ್ತು? ಈಗ ಸುಖ ಪ್ರಾಪ್ತಿ ಅಂತಾಯಿತು, ದುಃಖ ನಿವೃತ್ತಿ ಅಂತಾಯಿತು. ಅದು ಪೂರ್ತಿ ಸಿದ್ಧ ಆಗೋ ಜಾಗ ಮೋಕ್ಷ ಅಂತ ಕರೀತಾರೆ. ಪೂರ್ತಿ ಯಾವಾಗ ಸಿಗುತ್ತೆ ಗೊತ್ತಾ? ಅದು ಮೋಕ್ಷಕ್ಕೆ ಹೋದರೆ ಯೋಚನೆಯೇ ಇಲ್ಲ. ಮೋಕ್ಷಕ್ಕೆ ಹೋದಾಗ ಯೋಚನೆಯೇ ಇರೋದಿಲ್ಲ, ಪೂರ್ಣ ಸುಖ. ಇವತ್ತು ತುಂಬ ಜನಕ್ಕೆ ಮೋಕ್ಷಕ್ಕೆ ಯೋಚನೆ ಯಾತಕ್ಕಿಲ್ಲ ಅಂದರೆ ತುಂಬ ದುರ್ಮತಗಳೇ ಜಾಸ್ತಿ. ಆದರೆ ಮೋಕ್ಷದ ಕಾನ್ಸೆಪ್ಟ್ ಸರಿ ಇಲ್ಲ. ಅದನ್ನು ಕೇಳಿ ಕೇಳಿ ನಮಗನಿಸಿದೆ ಅಂದರೆ ಸತ್ಯ ಮೋಕ್ಷಕ್ಕೆ ಹೋದವ್ರ ಸಾಕು ಅನಿಸ್ಬಿಟ್ಟಿದೆ. ಯಾರ್ದ ಮನೆಗೆ ಹೋಗಿರ್ತಾನೆ, ಮೈಸೂರು ಪಾಕತ್ತೆ ಮಾಡಿ ಕೊಟ್ಬಿಡ್ತಾರೆ, ಅದು ಹ್ಯಾಮರ್ ಹಾಕಿದ್ರೆ ಒಡೆಯೋದಿಲ್ಲ, ಅಷ್ಟು ಗಟ್ಟಿ ಮಾಡಿರ್ತಾರೆ. ಇನ್ನೊಂದು ಮನೆಗೆ ಹೋಗ್ತಾನೆ, ಮೈಸೂರು ಪಾಕ ದಯವಿಟ್ಟು ಬೇಡ ಅನ್ಬೇಕು ಅಂತ ತಿಂದು ನೋಡಿಬಿಟ್ಟಿರ್ತಾರಲ್ಲ, ದಯವಿಟ್ಟು ಬೇಡ ಸಾಕಿದೆ ಅಂತ ಹೇಳಿದೆ. ಯಾಕೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರು. ಇದು ಒಳ್ಳೆ ಮೈಸೂರು ಪಾಕ ನೋಡೇ ಇಲ್ಲ, ಅದಕ್ಕೆ ಮೈಸೂರು ಪಾಕ ಕಂಡ್ರೆ ಬೇಡ. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಯಾವುದೂ ಇಷ್ಟಪಡೋದಿಲ್ಲ. ಬೇರೆ ದುರ್ಮತಗಳ ಸಂಖ್ಯೆ ಜಾಸ್ತಿ ಇದೆ ಗೊತ್ತಾಯ್ತಾ? ಅವರೆಲ್ಲ ಮೋಕ್ಷನ ಬಗ್ಗೆ ಕೆಟ್ಟ ಕೆಟ್ಟದಾಗ ಹೇಳಿದರು. ಅದು ಕೇಳಿದ ಮೇಲೆ ನೀವು ಬೇಕಾದ್ರೆ ಹೋಗ್ರಿ, ನಾವು ಬೇಕಾದ್ರೆ ನಾವು ಬರೋದಿಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ಜನಗಳೆಲ್ಲ ಕೂಡ. ಆಚಾರ್ಯ ಮೋಕ್ಷ ಕೇಳಿದ ತಕ್ಷಣ ಹೋಗಲೇಬೇಕು ಅನ್ಸುತ್ತೆ ಗೊತ್ತಾಯ್ತಾ? ಆಚಾರ್ಯ ಹೇಳಿದ ಮೋಕ್ಷನ ಕೇಳಿದರೆ ಆಗ ಹೋಗಬೇಕು ಅನ್ಸುತ್ತೆ. ಫಸ್ಟ್ ಟೈಮ್ ಮೋಕ್ಷದ ಸುಖ ಇರುತ್ತೆ ಅಂತ ಹೇಳಿದವರು ಆಚಾರ್ಯರು, ದುಃಖ ಇರೋದಿಲ್ಲ ಅಂತ ಹೇಳಿದವರು ಆಚಾರ್ಯರು. ಎಂ ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ ಇತ್ತೇವ ವೇದ ಅಪಿ ವೇದಯಂತಿ ಮುಕ್ತಿಂ ತತಃ ಕೋ ವಿಭವಾತಿರೇಕಃ. ಮಧ್ವಬೀಜದ ಶ್ಲೋಕ ಕೇಳಿದವರಿಗೆ ಮೋಕ್ಷಕ್ಕೆ ಮೊದಲು ಹೋಗಬೇಕು ಅನಿಸ್ಬಿಡುತ್ತೆ. ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ, ಏನು ಅಂದ್ಕೊಂಡ್ರೂ ಸಿಗುತ್ತಂತಲ್ಲಿ. ಇವತ್ತಿರುತ್ತಲ್ಲ ರಿಜಿಸ್ಟ್ರ್ ಮಾಡಿಸ್ಬೇಕು, ಇದು ಮಾಡಬೇಕು, ಕಾಯಬೇಕು, ಏನು ಇಲ್ಲ, ಅಂಗಡಿ ಹೋಗಿ ತರಬೇಕು ಇಲ್ಲ, ರಿಮೋಟ್ ಒತ್ತಬೇಕಾಗಿಲ್ಲ, ಇನ್ನೂ ಹೋಗಿ ಬಿಡಬೇಕಾದ್ರೆ ರಿಮೋಟ್ ಕೊಡೋದು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಕಾಣುತ್ತೆ. ಏನು ಅಂದ್ಕೊಂಡ್ರೂ ತಕ್ಷಣ ಇನ್ಸ್ಟೆಂಟ್ ಮತ್ತೆ ಇಮ್ಮಿಡಿಯೇಟಾಗಿ ಇನ್ನೇನು ಬಂದುಬಿಡುತ್ತೆ ಎಲ್ಲ ಬಂತು ಅಂತ ತಿಳ್ಕೊಂಬಿಡಿ ಮತ್ತು ಪೂರ್ತಿ ಮತ್ತು ಭಯ ಭಾರ ಇಲ್ಲ ಭಯ ಇಲ್ಲ. ಇಂಥ ಇಮ್ಯಾಜಿನೇಷನ್ ಇರ್ತದಲ್ಲ ಸಿದ್ಧಿಯಾಗೋದು ಮೋಕ್ಷದಲ್ಲಷ್ಟೇ. ಎಷ್ಟೊತ್ತು ನಮಗೆ ಅನಿಸ್ತಿರೋ ದೂರ ಇರ್ತದೆ ತಷ್ಟ ಬೇಕು ಅನಿಸ್ತದೆ ನಮಗೆ ಬರೋದಿಲ್ಲ ಅಲ್ಲಿ ಅಲ್ಲಿ ಮೋಕ್ಷದಲ್ಲಿ ತಷ್ಟ ಸಿಕ್ಬಿಡುತ್ತೆ. ಏನು ಬೇಕಾದ್ರೂ ಸಿಗುತ್ತೆ. ಪಿತೃಲೋಕ ಕಾಮ ಗಂಧರ್ವಲೋಕ ಕಾಮ ಬೇಕಾದ್ದು ಬೇಕಾದ್ದು ಪೂರ್ತಿ ಆ ಕ್ಷಣಕ್ಕೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ ಯೋಚನೆ ಮಾಡಿ. ಮೋಕ್ಷದಲ್ಲಿರೋ ಅಡ್ವಾಂಟೇಜ್ ಅಂತ ಹೇಳಬೇಕಾದ್ರೆ ತೈತ್ತಿರಿಯ ಉಪನಿಷತ್ ಹೇಳುತ್ತೆ ಮೋಕ್ಷದಲ್ಲಿ ಹೇಗಿರ್ತಾರೆ ಗೊತ್ತಾ, ಯುವ ಬಲಿ ಆಶಿಷ್ಟ ದೃಢಿಷ್ಠ. ಮೋಕ್ಷದಲ್ಲಿ ವಯಸ್ಸೇ ಆಗೋದಿಲ್ಲ, ಎಲ್ಲ 16 ವರ್ಷದ ತರುಣರಂತೆ ಎಲ್ಲರೂ ಕೂಡ 16 ವರ್ಷದ ತರುಣರು. ಫಸ್ಟ್ ಅದು ಬೇಕು, ಮೇಕಪ್ ಮಾಡ್ಕೊಳ್ಬೇಕಾಗಿಲ್ಲ, ಅದಕ್ಕೆ ಡೈಗೆ ಮಾಡ್ಕೋಬೇಕಾಗಿಲ್ಲ, ನ್ಯಾಚುರಲ್ 16 ವರ್ಷದವ್ರು ಇರ್ತಾರೆ. ಫಸ್ಟ್ 16 ವರ್ಷ ರೋಗ ಇದ್ದರೆ ಬಲಿ ಒಳ್ಳೆ ಬಲಿಷ್ಠರಾಗಿರ್ತಾರೆ. ಯುವ ಆಶಿಷ್ಟ ದೃಢಿಷ್ಠ, ಆಶಿಷ್ಟ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ, ದೃಢಿಷ್ಠ ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ, ವಾಪಸ್ ಹೋಗೋದೇ ಇಲ್ಲ. ಯಾರು ಮೋಕ್ಷಕ್ಕೆ ಹೋಗೋದಿಲ್ಲ. ಸಾಧನೆ ಮಾಡಿಸ್ಬೇಕು ಅಂತಿದ್ದರೆ ಇವತ್ತು ಒಳ್ಳೊಳ್ಳೆ ಕೋರ್ಸ್ ಯಾತಕ್ಕೆ ಓದ್ತಾರೆ ಜನ? ಇನ್ಸೆಂಟ್ ನೋಡ್ತಾರೆ, ಓ ಏನೇ ಬೆನಿಫಿಟ್ ಇದೆ, ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಯಾತಕ್ಕೆ ನೋಡ್ತಾರೆ, ಅವರಂತೆ ನಾನಾಗಿಬಿಡ್ತೇನೆ ಯೋಚನೆ ಮಾಡ್ತಾರೆ. ಆದರೆ ಮೋಕ್ಷದ ವರ್ಣನೆ ಕೇಳಿದ ಮೇಲೆ ನಾವು ಮೋಕ್ಷಕ್ಕೆ ಹೋಗಬೇಕು ಅನ್ನೋ ಭಾವನೆ ಬರುತ್ತೆ. ಇವತ್ತು ರಾಘವೇಂದ್ರ ಸ್ವಾಮಿಗಳಂತೂ ಅಧಿರಾಜ ಸ್ವಾಮಿಗಳ ದೊಡ್ಡ ದೊಡ್ಡ ಜ್ಞಾನಿಗಳ ಕತೆ ಯಾತಕ್ಕೆ ಕೇಳಬೇಕು ಅಂದರೆ ಅವರು ಹೊಸ ವಿಷನ್ ತೋರಿಸ್ತವರು, ಹೊಸ ಒಂದು ಕಾನ್ಸೆಪ್ಟ್ ಶಾಸ್ತ್ರದಲ್ಲಿ ಅನುಭವಿಸಿ ತೋರಿಸ್ತವರು. ನಮಗೆ ಎಕ್ಸಾಂಪಲ್ನೇ ಕಣ್ಣಿಗೆ ಕಾಣ್ತಾರೆ. ಆಗಲೇ ಮುಕ್ತಿರ್ ನೈಜ ಸುಖಾನುಭೂತಿ, ನೈಜ ಸುಖಾನುಭೂತಿ ಅನುಭವಿಸೋದೇ ಮುಕ್ತಿ. ನೈಜ ಸುಖದ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿದ್ದಿಲ್ಲ. ಪ್ರತಿಯೊಬ್ಬ ಜೀವನಿಗೆ ತನ್ನದೇ ಆದ ಸುಖ ಇದೆ ಒಳಗೆ. ಬಲಂ ಆನಂದ ಓಜಶ್ಚ ಸಹೋ ಜ್ಞಾನ ಮನಾಕುಲಂ ಸ್ವರೂಪಾಣ್ಯವ ಜೀವಸ್ಯ ವ್ಯಜ್ಜಂತೆ ಪರಮಾತ್ಮಿ ಹೋ. ಆಚಾರ್ಯರು ಶ್ರುತಿವಾಕ್ಯ ಕೊಟ್ಟು ಹೇಳ್ತಾರೆ, ಪ್ರತಿಯೊಬ್ಬ ಸುಜೀವಿಯ ಸ್ವರೂಪದೊಳಗೆ ಬಲ ಇದೆ, ಆನಂದ ಇದೆ, ಜ್ಞಾನ ಇದೆ, ಎಲ್ಲ ಇದೆ. ಅದು ಅಭಿವ್ಯಕ್ತಿ ಆಗಬೇಕಷ್ಟೇ. ನಮಗೆ ತುಂಬ ಎಕ್ಸಾಂಪಲ್ ಸಿಗುತ್ತೆ ಅದಕ್ಕೆ. ಕಸ್ತೂರಿ ಇದೆ, ತೋ ಏನು ವಾಸ್ತೆ ಇಲ್ಲ ಏನಿಲ್ಲ, ಈಗ ಅಂತಾನೆ ವಾಸ್ತೆ ಶುರುವಾಗುತ್ತೆ ಬರಲಿಕ್ಕೆ. ಎಲ್ಲಿಂದ ಬಂತದು? ಇವನು ಕೈಯಿಂದ ಬಂದಿದ್ದಲ್ಲ, ಅದರೊಳಗಿಂದ ಅಭಿವ್ಯಕ್ತಿ ಆಯಿತು. ಗಂಧದ ಕೊರಡಿದೆ ಬರಲಿಲ್ಲ, ಕೈಯಿಂದ ನೋಡ್ತಾನೆ ಗಂಧ ವಾಸ್ತೆ ಬರೋಕ್ಕೆ ಶುರುವಾಯಿತು, ಅಭಿವ್ಯಕ್ತಿ ಆಯಿತು. ಪ್ರತಿಯೊಬ್ಬ ಸುಜೀವ ಸ್ವರೂಪದಲ್ಲಿ ಎಲ್ಲ ಇದೆ, ಇನ್ಹೆರೆಂಟ್ ಆಗಿದೆ, ಅದು ಎಕ್ಸ್ಪೋಸ್ ಆಗಬೇಕು, ಅದನ್ನು ಮೋಕ್ಷ ಅಂತ ಕರೀತಾರೆ. ಅದು ವೃದ್ಧಿ ಆಗಬೇಕು, ಪ್ರಕಾಶ ಆಗಬೇಕು, ಎರಡೆರಡಾಗಬೇಕು. ವೃದ್ಧಿ ಅಭಿವ್ಯಕ್ತಿ ಎರಡಾಯಿತು ಅಂದರೆ ಅದು ಮೋಕ್ಷ ಅಂತ ಕರೀತಾರೆ. ಇನ್ನೂ ತುಂಬ ಸರ್ತಿ ಹೇಳಿದೆ ಆ ಮಾತನ್ನು. ಒಳಗೆ ಇರೋದು ನಮಗೆ ಸಿಗ್ತಾ ಇಲ್ಲ. ಎಲ್ಲಿ ಒಂದು ಕಸ್ತೂರಿ ಆಯಿತು, ಇನ್ನೊಂದು ನೀರು ಬೇಕಾಗಿದೆ. ಇಲ್ಲಿ ನೀರಿದೆ ಅಂತ ಭೂಮಿ ತೋರಿಸು, ಇಲ್ಲೆಲ್ಲಿ ನೀರಿರುತ್ತೆ ಮಣ್ಣು ಅಂತೇಳಿ ತೋರಿಸ್ತೇನೆ ಬಾ ಅಂದರು. ಅಗಿಲಕ್ಕೆ ಶುರು ಮಾಡಿದ, ಜೋರಾಗಿ ಹರಿದ ಶತ್ರು ಬೈ ಕೈಲಾದರೆ ಬರೋದಿಲ್ಲ, ಶತ್ರು ಹೊಡೆದ 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 ಡೀಪಾಗಿ ಹೋದ, ನೋಡ್ತಾನೆ ನೀರು ಬರಲಿಕ್ಕೆ ಶುರುವಾಯಿತು. ನೀರು ಒಳಗಡೆ ಇದೆ, ನೀರು ಒಳಗಡೆ ಇದೆ. 4 ಅಡಿ ತೋಡಿದ್ದ, ಮಳೆ ಬಂತು, ನೀರು ತುಂಬೋಯ್ತು. ಆಮೇಲೆ ನೋಡ್ತಾನೆ ಡ್ರೈ ಅಪ್ ಆಯಿತು. ಯಾಕೆ? ಅದು ಒಳಗಿನ ನೀರಲ್ಲ, ಹೊರಗಿನ ನೀರಲ್ಲ, ಮೇಲಿಂದ ನೀರು ಬಿತ್ತು, ಡ್ರೈ ಅಪ್ ಆಯಿತು. ಲೌಕಿಕ ಸುಖ ಹೊರಗಿನ ಸುಖ ಆದ್ದರಿಂದ ಅದು ಹೋಗಿಬಿಡುತ್ತಾನೆ. ಏಹಿ ಸಂಸ್ಪರ್ಶಜಾ ಭೋಗಾಹ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೇಯ ನತೇಶು ರಮತೇ ಬುಧಃ. ಭಗವದ್ಗೀತೆಯ ವಾಕ್ಯ. ನಾವು ಯಾವುದೇ ವಸ್ತುವಿನ ಸಂಪರ್ಕದಿಂದ ಸುಖ ಬಂತು ಅಂದರೆ ಸಂಪರ್ಕ ಇರೋವರೆಗೂ ಸುಖ, ಸಂಪರ್ಕ ಬಿಟ್ಟ ತಕ್ಷಣ ದುಃಖ. ಆಗಮಾಪಾಯಿನಃ, ಆಗಮ ಅಪಾಯ, ಆಗಮ ಅಂದರೆ ಬರೋದು, ಅಪಾಯ ಅಂದರೆ ಹೋಗೋದು, ಬರುತ್ತೆ ಹೋಗುತ್ತೆ, ನಿತ್ಯ ಅಲ್ಲ ಅದು. ಸ್ವರೂಪದ್ದೇನದು ಯಾವಾಗಲೂ ಇರುತ್ತೆ, ಸಿಂಪಲ್ ಅದು. ನೀರು ಬಿತ್ತು, ಒಣಗೋಯಿತು, ಆಮೇಲೆ ತೋಟದ ನೀರು ಒಳಗಿಂದ ಬಂತು, ಅದು ಹೋಗೋದೇ ಇಲ್ಲ. ಯಾಕೆ? ಸ್ವರೂಪ ಅದು ಒಳಗಿಂದ ಬಂದಿರು, ಒಳಗಿನ ಸುಖ. ಒಳಗಿನ ಸುಖ ಬೇರೆ, ಹೊರಗಿನ ಸುಖ ಬೇರೆ. ಸ್ವಲ್ಪ ಇನ್ನೂ ಎಕ್ಸಾಂಪಲ್ ನಮಗೆ ಗೊತ್ತಾಗುತ್ತೆ. ಮನುಷ್ಯ ಫಸ್ಟ್ ಕ್ಲಾಸ್ ಊಟ ಮಾಡಿಬಿಡ್ತಾನೆ, ಹೊಟ್ಟೆ ತುಂಬೋಯ್ತು, ಅನ್ನ ಇದು ಹೊರಗಿತ್ತು ಒಳಗೋಯ್ತು, ಹೊರಗಿನ ಸುಖ ಖುಷಿಯಾಯಿತು. 3 ತಾಸಿ ಶುರುವಾಯಿತು. ಮತ್ತೆ 3 ತಾಸಿ ಪುಣ್ಯ, ಯಾಕಂದ್ರೆ ಊಟ ಆಗ್ತಿರ್ಲಿಕ್ಕೆ ಶುರುವಾಗಿಬಿಟ್ಟಿರ್ತಾಗಲೇ ತಾಂಬೂಲ ಕಾಫಿ ಇಲ್ಲಿ ಬಂದು ಲಿಂಕ್ ಶುರುವಾಗಿಬಿಟ್ಟಿರ್ತದೆ. ಯಾಕಂದರೆ 3-4 ತಾಸಿಗೆ ಅಂತೂ ಆಗ್ತದೆ. ಮತ್ತೆ ತಿಂಬೋದು, ಮತ್ತೆ ಹೋಗೋದು. ದೇವರು ಯಾತಕ್ಕಾಗಿ ಮಾಡಿದ್ದನ್ನು ಗೊತ್ತಾ? ನೋಡಿದ್ರೆ ಹೊರಗಿಂದು ಹೋಗಲೇಬೇಕು, ಗೊತ್ತಾಯ್ತಾ? ಟೆಂಪ್ರರಿ ಸುಖ, ಮತ್ತು ಅಯ್ಯೋ ತಿಂಬೋದಕ್ಕೆ ಸಾಧ್ಯ ಇಲ್ಲ ಅಂತ, ಆಮೇಲೆ ಮತ್ತೇನು ಕೊಡ್ತೀರಿ ಅಂತಾರೆ. ಇದು ಸ್ವಭಾವ ಆಯಿತು. ಇನ್ನೊಂದಿದೆ, ಅದು ಹೋಗದೇ ಇರೋದು ತೋರಿಸ್ತೀವಿ ಅಂತ ಹೇಳ್ತಾರೆ. ಹೋಗದೇ ಇರೋದು ತೋರಿಸ್ತೀವಿ. 100 ಜನ ಊಟಕ್ಕೆ ಕರೆದ, ಊಟ ಹಾಕ್ಸಿಬಿಟ್ಟ, ತಾನು ಊಟ ಮಾಡೇ ಇಲ್ಲ, ತೃಪ್ತಿ ಇರುತ್ತೆ. ಆ ತೃಪ್ತಿ ಅಂತ ಹೋಗೋದೇ ಇಲ್ಲ ಮತ್ತೆ. ಆ ತೃಪ್ತಿ ಅದು ತಾನು ತಿಂದಿದ್ದು ಹೋಯಿತು, ಕೊಟ್ಟಿದ್ದು ಹೋಗ್ತಾನೆ ಇಲ್ಲ. ಎಷ್ಟಾದ ಕೆಲಸ ತುಂಬ ಅಂದರೆ ಯಜಮಾನ್ರಿಗೆ ಊಟ ಸೇರೋದಿಲ್ಲ ಅವತ್ತಿನ ದಿವಸ. ಒಂದು ಲೇಟಾಗಿರ್ತದೆ, ಇನ್ನೊಂದು ಸುಸ್ತು ಹೊಡೆದಿರ್ತಾರೆ, ಮತ್ತೆ ಆನಂದ ಜಾಸ್ತಿ ಆಗಿಬಿಟ್ಟಿರ್ತದೆ ಅವ್ರಿಗೆ. ಅಷ್ಟೇ, ನೀವು ತಿನ್ನಿ ಅದು ಬೇಕಬೇಡ ಅಂತ ಹೇಳಿಬಿಡ್ತಾರೆ. ತಮಾಷೆ ಅಂದರೆ ಆ ಸುಖ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಅದು ಫಾರ್ ಎವರ್ ಸ್ಟ್ಯಾಂಡ್ಸ್. ಅದಕ್ಕೆ ಭೋಗದ ಸುಖ ತಿಂದಿದ್ದು ನಶ್ವರ, ತ್ಯಾಗದ ಸುಖ ಕೊಟ್ಟಿದ್ದು ಶಾಶ್ವತ. ಅದನ್ನೇ ಭಗವಂತ ಗೀತೆಯಲ್ಲಿ ತ್ಯಾಗಾತ್ ಶಾಂತಿರ್ ಅನಂತರಂ ಅಂತ ಹೇಳಿದ್ದ. ತ್ಯಾಗಾತ್ ಶಾಂತಿರ್ ಅನಂತರಂ. ತ್ಯಾಗದಿಂದ ಬರೋ ಶಾಂತಿ ಭೋಗಕ್ಕೆ ಬರೋದೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನೇ ನಾವು ಈಗ ಯೋಚನೆ ಮಾಡಿ, ಇನ್ನೊಬ್ಬರಿಗೆ ಕೊಟ್ಟರೆ ಆನಂದ ಆಗಿಬಿಡುತ್ತೆ ನಮಗೆ, ಅರ್ಥ ಆಯ್ತಾ? ಇನ್ನೊಬ್ಬರಿಗೆ ಕೊಟ್ಟರೆ ಆನಂದ ಆಗಿಬಿಡುತ್ತೆ, ಇನ್ನು ದೇವರಿಗೆ ಕೊಟ್ಟರೆ ಪರಮಾನಂದ ಆಗಿಬಿಡುತ್ತೆ. ಅದು ಕೃಷ್ಣಾರ್ಪಣ ವಸ್ತು ಅಂತ ಕೊಡಿ ಅಂತ ಹೇಳಿದ್ದ. ಇಂದ ದೊಡ್ಡವ್ರಿಗೆ ಕೊಟ್ಟು ಸಮಾನರಿಗೆ ಕೊಟ್ಟ ಖುಷಿ ಆಯಿತು, ದೊಡ್ಡವ್ರಿಗೆ ಕೊಟ್ಟ ಜಾಸ್ತಿ ಖುಷಿ ಆಯಿತು, ದೇವತೆಗಳು ಕೊಟ್ಟ ಇನ್ನೂ ಖುಷಿ ಆಯಿತು. ದೇವರಿಗೆ ಕೊಟ್ಟ ಅದಕ್ಕಿಂತ ದೊಡ್ಡ ಸುಖ ಇಲ್ಲವೇ ಇಲ್ಲ. ಯಾತಕ್ಕೆ ಅಂದರೆ ಅದು ಆ ಕೊಡೋ ಆನಂದ ಶಾಶ್ವತ. ಊಟ ಮಾಡ್ತಾ ನಮಗೇನು ಕೊಡೋದಿಲ್ಲ, ದೇವ್ರು ಹಾಗಲ್ಲ, ಎಷ್ಟು ಕೊಡ್ತಾ ಅನಂತ ಮಡಿ ಮಾಡಿ ಕೊಡ್ತಾನೆ ಭಗವಂತ. ಅವನಂತೆ ಕೊಡೋದಕ್ಕೆ ಯಾರಿಗೂ ಬರೋದೇ ಇಲ್ಲ. ಅದರಿಂದಾಗಿಯೇ ತ್ಯಾಗದ ಸುಖದ ಮುಂದೆ ಯಾವುದೂ ಅಲ್ಲ. ಏನು ತ್ಯಾಗ ಮಾಡಬೇಕು? ಯತ್ಕರೋಷಿ ಯದಸ್ನ್ಯಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಪುರುಷ್ವಮದರ್ಪಣ. ಫಲತ್ಯಾಗ ಅಂತ, ತ್ಯಾಗ ಅಂದರೆ ಏನೋ ಅಲ್ಲ, ಫಲತ್ಯಾಗ ಮಾಡಿಬಿಡಿ. ದೊಡ್ಡದಾಗತ್ತಾಗ ಮನಸ್ಸಲ್ಲಿ ಯಾವಾಗಲೂ ಉಳಿಯುತ್ತೆ, ಒಬ್ಬನು ಸೇವೆ ಮಾಡ್ತಾನೆ ದುಡ್ಡು ಕೇಳ್ತಾನೆ ಕೊಟ್ಬಿಡ್ತೀವಿ ಮರ್ತು ಬಿಡ್ತೀವಿ ಅಷ್ಟೇ. ಇವನು ದುಡ್ಡು ಬೇಡ ಅಂತಾನೆ, ಅವನು ಮರಿಲಕ್ಕಾಗೋದಿಲ್ಲ ನಮ್ಮ ಕೈಲೇ. ಅವತ್ತು ರಿಕ್ಷಾದಲ್ಲಿ ಕರ್ಕೊಂಡು ಹೋದ, ದುಡ್ಡು ಕೇಳಲೇ ಇಲ್ಲ ಬೇಡ ಅಂತ ಹೇಳಿಬಿಟ್ಟು ಅದು ಯಾವಾಗಲೂ ತಲೆಯಲ್ಲಿ ಕೂತಿರುತ್ತದು. ಆ ನೆನಪಿರುತ್ತದಲ್ಲ, ಉದ್ಧಾರ ಮಾಡಿಬಿಡುತ್ತೆ ಅವನನ್ನು. ಕೊಟ್ಟಿದ್ದು ಮುರ್ತಾಸಿ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡ್ರೆ ಕೆಲವು ಜಗಳಾಡಿ ಬೆಳೆಸ್ಕೊಂಡ್ಬಿಡ್ತಾರೆ, ಬದೀತಿ ಆಗುತ್ತೆ. ಏ ಜಗಳಾಡಿ ನೆನಪಿರುತ್ತೆ, ಏನು ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಕೊಟ್ಟಿದ್ದು ಸೇವೆ ಮಾಡಿರ್ತಾನಲ್ಲ, ಅದೇನು ಮಾಡಿದ್ರು ಹೋಗೋದೇ ಇಲ್ಲ. ಈ ಸಣ್ಣ ಪುಟ್ಟದನ್ನು ಸೇವೆ ಮಾಡಿದ್ದೇನೆ ನಾ ಮರಿಲಿಕ್ಕಾಗೋದಿಲ್ಲ, ಇನ್ನು ದೇವ್ರು ಮಾಡೋ ಅನುಗ್ರಹ ಮರಿಲಿಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ಒಂದು ದಾರಿ ಹೇಳುತ್ತಾರೆ, ಮೋಕ್ಷದ ಸ್ವರೂಪ ಮುಕ್ತಿ ನೈಜ ಸುಖಾನುಭೂತಿ. ಅದಕ್ಕೆ ದಾರಿ ಭಕ್ತಿಶ್ಚ ತಬಲಾ ಭಕ್ತಿಶ್ಚ ತತ್ಸಾ ಇಮಿಡಿಯೇಟ್. ಇದು ಸಾಧ್ಯ, ಅದು ಸಾಧನ. ಮೋಕ್ಷಕ್ಕೆ ಹೋಗಿ ನೈಜ ಸುಖ ಸಿಗುತ್ತೆ, ಅದು ಅನುಭೂತಿ ಅನ್ನೋ ಪದ ಉಪಯೋಗಿಸ್ತಾರೆ. ಎಲ್ಲಿ ಅನುಭವ ಒಳಗಿಂದ ಬರುತ್ತಾ, ಅದರಿಂದ ಹೋಗೋ ಚಾನ್ಸೇ ಇಲ್ಲ. ಉದಾಹರಣೆ, ಹಸಿವೆ ಎಲ್ಲಿಂದ ಬರುತ್ತೆ ನಮಗೀಗ? ತಲೆಯಿಂದ ಬರುತ್ತಾ, ಕಣ್ಣಿಂದ ಬರುತ್ತಾ, ಕಿವಿಯಿಂದ ಬರುತ್ತಾ, ಇದರಿಂದ ಬರುತ್ತಾ? ಒಳಗಿಂದ ಬರುತ್ತೆ ಹಸಿವು. ಹಸಿವು ಒಳಗಿಂದ ಬರುತ್ತೆ, ಅನ್ನ ಒಳಗೆ ಒಂದು ತಕ್ಷಣ ಸರಿ ಹೋಗ್ಬಿಡುತ್ತೆ. ಅಲ್ಲಿ ಜ್ಞಾನದ ಆನಂದ ಒಳಗಿಂದ ಬರೋದರಿಂದ ಅದು ಸುಖನೇ ಸುಖ, ನೆಮ್ಮದಿ ಅಂತ ಕರೆಯೋದು ಅದನ್ನೇ. ಅದು ಹೊರಗಿಂದ ಏನು ಮಾಡಿದ್ರೆ ಕೊಡಲಿಕ್ಕೆ ಬರೋದಿಲ್ಲ. ಬೇಕಾಷ್ಟು ವಸ್ತು ಕೊಡ್ಬೋದು, ಸುಖ ಶಾಂತಿ ಕೊಡಲಿಕ್ಕೆ ಬರೋದಿಲ್ಲ. ಈ ಶಾಂತಿ ಕೊಡಲಾಗುತ್ತದೆ ಅಂತ ಎಲ್ಲರೂ ಬೋರ್ಡ್ ಹಾಕಿ ನೋಡಿದ್ದೀರಾ? ಇಲ್ಲಿ ಶಾಂತಿ ಸಮಾಧಾನ ಕೊಡಲಾಗುತ್ತದೆ ಅಂತ ಇದ್ರೆ ಅವ್ನು ಅಂಗಡಿನೇ ಇಡ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಸುಖವಾಗಿದ್ದು ಬಿಡ್ತಾ ಇದ್ದ ಹಾಗೆ. ಅದು ಮಾರಾಟದ ವಸ್ತು ಅಲ್ಲ, ಒಳಗಿಂದ ಎಕ್ಸ್ಪೋಸ್ ಆಗಬೇಕು. ಅದು ಕೊಡೋ ಶಕ್ತಿ ಇರೋದು ಯಾರಿಗೆ ಅಂದರೆ ದೇವರಿಗೆ ಮಾತ್ರ ಇದೆ. ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನ. ಅಂತ ಮುಕ್ತಿಯ ವರ್ಣನೆ ಬೇಕು ಅಂದರೆ ಸುಮಧ್ವ ವಿದ್ಯೆ 11ನೇ ಸರ್ಗ ಓದಬೇಕು. ಎಷ್ಟು ವರ್ಣನೆ ಮಾಡ್ತಾರೆ ಅದರೊಳಗೆ, ಏನೇ ವೈಕುಂಠದಲ್ಲಿ ಹೇಗಿರುತ್ತೆ ಅದೆಲ್ಲ ಕೇಳಿದರೆ ಆಗ ಓದಬೇಕು ಅನ್ಸುತ್ತೆ. ನಾರಾಯಣ ಪಂಡಿತಾಚಾರ್ಯರು ಆ ಶ್ಲೋಕ ಬರೀ ಸುಮಧ್ವ ವಿದ್ಯೆಯಲ್ಲಿ ಯಾತಕ್ಕೆ ಬರೆದರು ಅಂದರೆ ಬೈ ಇಟ್ ಸೆಲ್ಫ್ ಕಂಪ್ಲೀಟ್ ಆಗಬೇಕು ವರ್ಕ್. ಅದು ಫಲನೂ ಹೇಳಿಬಿಡ್ಬೇಕು, ಅದಕ್ಕೆ ಮಧ್ವ ವಿದ್ಯೆ ಫಲ ಹೇಳಬೇಕಲ್ಲ. ಮತ್ತೆ ಹೇಳಿದ್ರಿಂದ ಜನಕ್ಕೆ ಪೂರ್ತಿ ನಂಬಿಕೆ ಇರುತ್ತದೆ, ಇಂಥ ಮೋಕ್ಷಕ್ಕೆ ಹೋಗಬೇಕು ಅನ್ನೋ ಭಾವನೆ ಬಂದು ಅಂಥ ಮೋಕ್ಷದ ದಾರಿ ತೋರ್ಸೋಕ್ಕೆ ಆಚಾರ್ಯರು ಬಂದ್ರಲ್ಲ, ಅದಕ್ಕೆ ಅವರನ್ನು ಆನಂದ ರೂಪಸ್ಯ ಪರಸ್ಯ ಪಾತ್ರಧೀ ಸ್ವಾನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತೆ. ಆನಂದ ಕೊಡ್ತಕ್ಕಂಥ ಶಾಸ್ತ್ರವನ್ನು ಬರೆದು ಆನಂದದ ದಾರಿ ತೋರಿಸಿದ ಗುರುಗಳು ಶ್ರೀಮಧ್ವಾಚಾರ್ಯರು. ಉಳಿದ ಮತದಲ್ಲಿ ಆನಂದಾರಿ ಮೋಕ್ಷದಲ್ಲಿ ಆನಂದನೇ ಇಲ್ಲ, ಇನ್ನೇನು ದಾರಿ ತೋರಿಸೋದವರು, ಅದು ಸರಿಯಲ್ಲ. ಹೀಗೆ ಸ್ವರೂಪ ಸುಖದ ಕಲ್ಪನೆ, ನಿತ್ಯ ಸುಖದ ಕಲ್ಪನೆ, ಪೂರ್ಣ ಸುಖದ ಕಲ್ಪನೆ ಮಧ್ವ ಸಿದ್ಧಾಂತದ ಅತಿ ದೊಡ್ಡ ಕಾಣಿಕೆ. ಅದು ಗೊತ್ತಾದರೆ ಮನುಷ್ಯ ಎಂದು ಕ್ಷುಲ್ಲಕ ಸುಖಕ್ಕೆ ಇಷ್ಟಪಡೋದಿಲ್ಲ ಅವನು. ಯಾತಕ್ಕೆ ಹೇಳಿ, ಅದು ಕ್ಷುಲ್ಲಕ ತೊಗೊಂಡು ಏನು ಮಾಡೋಣ ಅಂತ ಹೇಳಿದ್ದಾನೆ. ಫಸ್ಟ್ ಕ್ಲಾಸಾಗಿ ಮಡಿಯಲ್ಲಿ ಹಾಕಿ ಬಡಿಸ್ತಾ ಇದ್ದಾರೆ, ಬೆಚ್ಚು ಎಲ್ಲ ಹಾಕಿದ್ದಾರೆ, ಡಸ್ಟ್ಬಿನ್ ಯಾರು ಹುಡುಕ್ತಾರೆ ಹೋಗಿಬಿಟ್ಟು, ಎಂದ್ರಲ್ಲಿ ಬಿಸಾಕಿದ್ದಿಲ್ಲ ಯಾರು ಹುಡುಕೋದಿಲ್ಲ. ಅದಕ್ಕೆ ನಮಗೆ ಅಸಹ್ಯ ಬರುತ್ತೆ ಇವತ್ತು ನೋಡಿದ ತಕ್ಷಣ, ಛೇ ಎಷ್ಟು ಮೂರ್ಖ ಇದ್ದಾನೆ ಅವನು. ಅದಕ್ಕೆ ಕ್ಯೂ ಬೇರೆ ಬೇರೆ ಗಡರಾಟಿ ಮಾಡ್ತಾರೆ, ನಾನು ಎಂಜಲ್ಲಿ ತಿನ್ನಬೇಕು ಅಂತ. ಅಸಹ್ಯ ಅನ್ಸೋದಿಲ್ಲ, ದೇವತೆಗಳು ನಮ್ಮನ್ನು ನೋಡಿ ನಗುತ್ತಾರೆ ಅಂತ ಹೇಳಿದ್ದಾರೆ. ನಾವೆಲ್ಲ ಆಸ್ತಿ ಪಾಚೆ ಗಡಾಡ್ತಾರೆ, ದೇವತೆಗಳು ನಗುತ್ತಾರಂತೆ. ಎಂಥ ಲೋಕ ಬಿಟ್ಟು ಎಷ್ಟು ಒದ್ದಾಡ್ತಾರೆ ಜನಗಳೆಲ್ಲ ಕೂಡ, ಇದು ಗಲಾಟೆ ಮಾಡಬಾರ್ದು ನಗುತ್ತಿರ್ತಾರಂಥವ್ರು. ಅದು ಕ್ಷುಲ್ಲಕ ಸುಖ. ಇನ್ನು ವನಮಾಲಿ ಮಿಶ್ರರು ಅಂಥೇಳಿ ಶ್ರುತಿ ಸಿದ್ಧಾಂತ ಪ್ರಕಾಶ ಪುಸ್ತಕ ಬರೆದರು, ಅಲ್ಲಿ ಹೇಳ್ತಾರೆ, ಸಾಕಷ್ಟು ತಿಂದುಬಿಡ್ತಾನೆ, ವಾಮಿಟ್ ಆಗುತ್ತೆ, ವಾಮಿಟ್ ಮಾಡ್ಕೊಂಡ್ಬಿಡ್ತಾನೆ, ತುಂಬ ಹಸಿವಾಗುತ್ತೆ. ಅದು ಅನ್ನೇ ತಿನ್ನಕ್ಕೆ ಮನಸ್ಸು ಬರುತ್ತಾ ನೋಡಿ ಅಂತ ಹೇಳಿದ್ದಾರೆ. ಎಷ್ಟು ಹಸಿವಾದರೂ ಕೂಡ ಬೇರೆ ಕಡೆ ಅದನ್ನ ಮನಸ್ಸು ಬರೋದಿಲ್ಲ ಅವನಿಗೆ, ವಾಂತ ತ್ಯಾಗ ಮಾಡಿದ ಸುಖ ಅದು ಅದಕ್ಕೆ ಇಷ್ಟ ಬರೋದಿಲ್ಲ ಅವನಿಗೆ. ಆ ರೀತಿಯಲ್ಲಿ ಸಂಸಾರದ ಸುಖ ಅಂದರೆ ಅದು ವಾಮಿಟ್ ಮಾಡಿದ ಸುಖ ವಸ್ತು ಇದ್ದಾಗೆ, ಅದನ್ನು ನೋಡಿ ಅಸಹ್ಯ ಬರುತ್ತೆ ಹೊರತು ನಮಗೆ ತಿನ್ನಬೇಕು ಅನಿಸೋದಿಲ್ಲ. ಉಪವಾಸ ಬೇಕಾದ್ರೂ ಇರ್ತಾನೆ ಆದರೆ ಅದನ್ನ ತಿಂದು ಸುಖ ಪಡಲಿಕ್ಕೆ ಇಷ್ಟಪಡೋದಿಲ್ಲ. ಜ್ಞಾನಿಗಳಿಗೆ ಸಂಸಾರ ಸುಖ ಅಕ್ಷುಲ್ಲಕವಾಗಿ ಕಾಣುತ್ತಾದ್ದರಿಂದ ನಿಜವಾದ ಸುಖದ ಕಾನ್ಸೆಪ್ಟ್ ಅವರಿಗಿದೆ, ಮುಕ್ತಿ ನೈಜ ಸುಖಾನುಭೂತಿ. ಆ ಭಾವನೆ ಇಟ್ಟುಕೊಂಡು ಪ್ರತಿಯೊಬ್ಬರು ಮೋಕ್ಷದ ವರ್ಣನೆ ಅಲ್ಲಿ ಕೇಳಬೇಕು, ಇಲ್ಲ ವೈಕುಂಠ ವರ್ಣನೆ ವಾದಿರಾಜ ಸ್ವಾಮಿಗಳು ಬರೆದಿದ್ದಾರೆ, ಒಳ್ಳೆ ವೈಕುಂಠ ವರ್ಣನೆಯನ್ನು ಎಷ್ಟು ಪ್ರತಿಯೊಂದನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಸಾರೂಪ್ಯ ಮುಕ್ತಿ, ಸಾಯುಜ್ಯ, ಸಾಲೋಕ್ಯ, ಒಂದೆಲ್ಲ ಎರಡಲ್ಲ. ಅದು ಕೇಳಿದಷ್ಟು ಕೂಡ ನಮಗೆ ಹೋಗಲೇಬೇಕು ಅಂತ ಭಾವನೆ ಬರುತ್ತೆ. ಇವತ್ತು ಅಮೆರಿಕಾ ಹೋಗಲಿ ಜನಕ್ಕೆ ಯಾತಕ್ಕೆ ಕಾಯ್ದೆ ಇದೆ, ಹೋಗಿ ಬಂದವ್ರು ಹೇಳಿ ಹೇಳಿ ಇವರು ಬಾಯಿ ನೀರು ಬಂದ್ಬಿಟ್ಟು ಅಲ್ಲಿ ಹೋಗ್ಬಿಡ್ತೇವೆ, ನಾವು ಹೋಗಿ ಕೊನಿಸ್ಬಿಡ್ತಾವೆ. ಅಲ್ಲಿ ವೈಕುಂಠಕ್ಕೆ ಹೋಗಿದ್ರು ಬಂದು ಅದೇ ನಿಪಜಿತ ಆಗಿರೋದು, ವೈಮೇರಿಕಕ್ಕೆ ಹೋಗಿ ಬಂದರೆ ಸಿಗೋ ಹಾಗೆ ವೈಕುಂಠಕ್ಕೆ ಹೋದವರು ಸಿಕ್ಕಿಬಿಟ್ಟಿದ್ರೆ ನಮಗೂ ಹೋಗ್ಬೇಕು ಅನಿಸ್ತಾ ಇತ್ತು. ಅವ್ರು ವಾಪಸ್ ಬರೋದ್ರೆ ಅದೇ ಪದಿತ ಆಗಿದೆ, ನಚ ಪುನರಾವರ್ತತೆ ಅಂದರೆ ಪುನರಾವರ್ತತೆ. ಅಲ್ಲಿ ಹೋಗಿ ಬಂದರೆ ಸಿಗೋದ್ರೆ ನೋಡಿದ್ರೆ ಸಿಕ್ಕರೆ ಸಾಕಲ್ಲ. ಆಚಾರ್ಯರು ಸದಾ ನೋಡೋರು, ಈಶ್ವರಾಧನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಜೋಗಿ ಜ್ಞಾನ, ಕೂತಲ್ಲೇ ಎಲ್ಲ ನೋಡಿ ಹೇಳ್ತಾರೆ ಅವರೆಲ್ಲ ಕೂಡ. ಅದೇ ರೀತಿ ಜ್ಞಾನಿಗಳಿಗೆ ವೈಕುಂಠದ ಕಲ್ಪನೆ ಇದೆ, ಅವ್ರ ಮಾತು ಕೇಳಿದರೆ ನಮಗೆ ಆಗ ಆಶ್ಚರ್ಯ ಆಗುತ್ತೆ. ಇವತ್ತು ನಮ್ಮ ಜ್ಞಾನಿಗಳ ಚರಿತ್ರೆ ಕೂಡ ವೈಕುಂಠದ ದಾರಿ ತೋರಿಸುತ್ತದೆ, ಭಗವಂತನ ಚರಿತ್ರೆ ಕೂಡ ವೈಕುಂಠದ ದಾರಿ ತೋರಿಸುತ್ತದೆ. ಆದ್ದರಿಂದ ಜ್ಞಾನಿಗಳ ಚರಿತ್ರೆ ಜ್ಞಾನಿಗಳ ಗ್ರಂಥಗಳು, ದೇವರ ಚರಿತ್ರೆ ದೇವರ ಗ್ರಂಥಗಳು, ಎರಡು ತಿಳಿದವರಿಗೆ ಮುಕ್ತಿ ನೈಜ ಸುಖಾನುಭೂತಿ ಅಂತ ತಿಳಿಯಿತು. ಇನ್ನು ಅಮಲಾ ಭಕ್ತಿಶ್ಚ ತತ್ಸಾಧನಂ ಅಂತ ಮೋಕ್ಷಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಆಗಿ ಅದಕ್ಕೆ ಹೇಳ್ತಾರೆ, ಸುಲಭವಾದ ಮಾರ್ಗ ಭಕ್ತಿ ಮಾಡಿ ಸಾಕು, ಭಕ್ತಿಗೆ ದೇವರು ಸಿಗ್ತಾನೆ, ಇನ್ಯಾವುದಕ್ಕೂ ದೇವರು ಸಿಗೋದಿಲ್ಲ. ನಾವು ದೇವರನ್ನು ಕರ್ಮದಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ ದೇವರು, ಯಾಕೆ ದೇವರು ಎಂಥವನು ಗೊತ್ತ, ಸರ್ವತಂತ್ರ ಸ್ವತಂತ್ರ. ಇನ್ನು ತಗೊಂಡು ದೇವರು ಏನಿಲ್ಲ ಅಂತ ನಾನು ಇಷ್ಟಪಡ್ತಾನೆ ಅದನ್ನು. ಮೋಕ್ಷ ಕೊಡೋಣ ಯಾರಪ್ಪ ದೇವರು, ಆ ದೇವರು ಯಾವಾಗ ಕೊಡ್ತಾನೆ, ಅವನಿಗೆ ಬೇಕಾದ ಕೊಟ್ಟರೆ ಕೊಡ್ತಾನೆ, ಅವನಿಗೆ ಬೇಕಾದ ಕೊಟ್ಟರೆ ಕೊಡ್ತಾನೆ. ಅವನಲ್ಲಿ ಏನು ಕೊಟ್ಟರು ಅವನಲ್ಲಿದೆ, ದೇವರಲ್ಲಿ ಏನು ಕೊಟ್ಟರು ದೇವರಲ್ಲಿದೆ ಗೊತ್ತಾಯ್ತಾ. ದಾಸರು ತಮಾಷೆ ಮಾಡ್ತಾರೆ, ಕ್ಷೀರಾಭಿಷೇಕ ಮಾಡೋಕ್ಕೆ ಹೋಗ್ತಾನೆ, ಕ್ಷೀರಸಾಗರ ಶಾಯಿಯವನು, ಏನು ಕ್ಷೀರಾಭಿಷೇಕ ಮಾಡೋದು ಇವನು, ಸಂಪತ್ತು ಕೊಡೋಕೆ ಹೋಗ್ತಾನೆ ಲಕ್ಷ್ಮೀಪತಿಯವನು. ಏನು ಕೊಂಡಕ್ಕೆ ಹೋದರೂ ನಮ್ಮಲ್ಲಿ ಇನ್ಫೈನೈಟ್ ಜಾಸ್ತಿ ಅವನಲ್ಲಿದೆ, ಇದ್ದಿದ್ದೇ ಇದ್ದರೂ ತಗೊಳ್ಳೋದಿಲ್ಲ ಮನುಷ್ಯ, ಅಂಥವತ್ತಲ್ಲಿ ಇನ್ಫೈನೈಟ್ ಜಾಸ್ತಿ ಪ್ರತಿಯೊಂದು ಇರಬೇಕು. ಏನು ಕೊಡಬೇಕು ದೇವರಲ್ಲಿ, ಅದಕ್ಕೆ ತಮಾಷೆ ಮಾಡ್ತಾರೆ, ದೇವರಲ್ಲಿ ಒಂದೇ ಒಂದಿಲ್ಲ ಅಂತ ಹೇಳ್ತಾರೆ. ದೇವರಲ್ಲಿ ಎಲ್ಲ ಇದೆ, ಒಂದು ಪದಾರ್ಥ ದೇವರಲ್ಲಿ ಮಿಸ್ಸಿಂಗ್. ನಮಗೆ ಆಶ್ಚರ್ಯ, ಎಲ್ಲ ಗುಣಕ್ಕೂ ಎಷ್ಟೆಷ್ಟು ಹೇಳಿದ್ರಲ್ಲ ಅಂತ ಕೇಳಿದ್ರೆ, ಹೌದು ಒಂದು ಮಾತ್ರ ದೇವರಲ್ಲಿ ಇಲ್ಲ. ಯಾವುದಿಲ್ಲ ಗೊತ್ತಾ, ಭಕ್ತಿಯನ್ನು ಗುಣ ದೇವರಲ್ಲಿ ಇಲ್ಲೇ ಇಲ್ಲ, ಭಕ್ತಿಯನ್ನು ಗುಣ ಬಿಟ್ಟು ಎಲ್ಲ ದೇವರಲ್ಲಿದೆ. ಯಾಕೆ ದೇವರಲ್ಲಿ ಭಕ್ತಿ ಇಲ್ಲ ಅಂತ ಕೇಳಿದರೆ, ಅವರಿಗೆ ದೊಡ್ಡವರೇ ಇಲ್ಲ, ಇನ್ನು ಭಕ್ತಿ ಏನು ಮಾಡಬೇಕು, ಬೇಕಾದ ದೇವರು ದೊಡ್ಡವರು ಭಕ್ತಿರ್ತಾರೆ, ಭಕ್ತಿ ಮಾಡಬೇಕು. ಅದಕ್ಕೆ ದಾಸರು ತಮಾಷೆ ಮಾಡ್ತಾರೆ, ಏನು ಗೊತ್ತಾ, ನೀನು ಅನಾದಿ, ನಾನೇ ನಿನಗ್ಯಾವ ತಂದೆಯೋ ನೀವ್ಯಾವ ತಾಯಿಯೋ ಅಂತ ಹೇಳ್ತಾರೆ. ನಾನೇಕೆ ಪರದೇಶಿ, ನಾನೇಕೆ ಬಡವನು, ಶ್ರೀನಿಧಿ ಹರಿಯನಿಗೆ ನೀನಿರುವ ತನಕ, ನೀನು ನೋಡಿದರೆ ಪಾಪ ಅಪ್ಪ ಇಲ್ಲ ಅಮ್ಮ ಇಲ್ಲ, ನಾನೇ ನೀನೇ ಅಪ್ಪ, ನಾನು ಎಷ್ಟು ಸೇಫ್ ಅಂತ ಹೇಳ್ತಾರೆ. ನೀನು ಅಪ್ಪ ಇಲ್ಲ ಅಮ್ಮ ಇಲ್ಲ, ನೀನು ಪಿಟಿಯಬಲ್ ಕಂಡೀಷನ್ ನಿಂದು ತಮಾಷೆ ಮಾಡ್ತಾರೆ ದಾಸರು. ಆದರೆ ಅದು ದೇವರಿಗೆ ಗುಣ, ನಮಗೆ ದೋಷ ಅಷ್ಟೇ. ದೇವರಿಗೆ ಗುಣ, ದೇವರಲ್ಲಿ ಭಕ್ತಿ ಮಾತ್ರ ಇಲ್ಲ, ಆದ್ದರಿಂದ ಭಕ್ತಿ ಮಾಡಿದ ತಕ್ಷಣ ಖುಷಿಯಾಗುತ್ತೆ ದೇವರಿಗೆ. ನಮಗೆ ಅಯ್ಯೋ ಇಷ್ಟು ಸುಲಭ ಬಿಡಿ ಭಕ್ತಿ ಮಾಡಿಕೊಂಡ್ರೆ ಆಯ್ತಲ್ಲ, ಏನು ಭಕ್ತಿ ಮಾಡೋದು, ಕಣ್ಣಲ್ಲಿ ನೀರು ಸುಟ್ಬಿಟ್ರೆ ಭಕ್ತಿ, ಗೋರಾಕ್ ಹೋಗಿಬಿಟ್ರೆ ಭಕ್ತಿ. ಭಕ್ತಿ ಅಂದರೆ ಇವತ್ತು ಏನೇನೋ ಅರ್ಥ ಆಗಿಬಿಟ್ಟಿದೆ. ಯಾರು ಜಾಸ್ತಿ ಕೂಗ್ತಾರೋ ಭಾರಿ ಭಕ್ತರು, ಜಾಸ್ತಿ ಗೋದರಿಂದ ಭಕ್ತರು ಅಲ್ಲ. ಭಕ್ತಿ ಎಂಬುದಕ್ಕೆ ಅರ್ಥನೇ ಜನ ಗೊತ್ತಿರಲಿಲ್ಲ. ಭಕ್ತಿನ ಜನ ಏನು ಮಾಡಿದ್ರು ಗೊತ್ತಾ, ಜ್ಞಾನವನ್ನು ಬಿಟ್ಟು ಭಕ್ತಿ ಅಂತ ಶುರು ಮಾಡಿದ್ರು. ಕೆಲವರೆಲ್ಲ ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಅಂತೇಳಿ, ಜ್ಞಾನ ಮಾರ್ಗ ಅಂದರೆ ಭಕ್ತಿ ಮಾಡೋದಿಲ್ಲ ಅವರು, ಭಕ್ತಿ ಮಾಡಿದ್ರೆ ಜ್ಞಾನ ಇರೋದಿಲ್ಲ ಅಂತ ಅರ್ಥ. ನಿಜವಾಗ್ಲೂ ಎರಡೂ ಇರೋದಿಲ್ಲ ಅವರಲ್ಲಿ. ಅಂತ ಒಂದು ಸ್ಕೂಲ್ ಶುರುವಾಗಿತ್ತು, ಆಚಾರ್ಯ ಹೇಳ್ತಾರೆ ಅದಲ್ಲ. ಭಕ್ತಿಗೆ ಬೇಕಾದ್ದು ಮೊದಲು ಜ್ಞಾನ, ಅದರಿಂದ ಬರೋ ಪ್ರೀತಿ, ಅದನ್ನು ಭಕ್ತಿ ಅಂತ ಕರೀತಾರೆ. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯಥ. ಇದು ಭಕ್ತಿಯ ಡೆಫಿನೇಷನ್. ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋ ಅಧಿಕ. ಯಾರಲ್ಲೂ ಭಾರಿ ಭಕ್ತಿ ಮಾಡ್ತೀನಿ ಅಂತ ಯಾತಕ್ಕೆ ಅಂದರು, ಅವ್ರು ಯಾರು ಗೊತ್ತಾದ್ರು, ಗೊತ್ತಿಲ್ಲ ಅಂತ ಏನು ಭಕ್ತಿ ಮಾಡ್ತಾನೆ, ಮತ್ತೆ ಏನು ಉಪಯೋಗ ಇಲ್ಲ. ಎಷ್ಟು ಜನ ಯಾವುದು ಪ್ರಸಾದ ತಿಂದ್ಬಿಡ್ತಾರೆ, ಯಾವುದೇ ಅವ್ರಿಗೆ ಗೊತ್ತಾ, ಗೊತ್ತೇ ಇಲ್ಲ ಕೊಟ್ಟು ತಿಂದ್ಬಿಟ್ಟೆ ಅಂತ ಹೇಳ್ತಾರೆ. ಭಕ್ತಿನ ಅದು ಜ್ಞಾನನೇ ಇಲ್ಲ ಅವನಿಗೆ, ಜ್ಞಾನ ಇಲ್ಲದೆ ಹೋದ್ರೆ ಭಕ್ತಿ ಅಂತ ಕರೆಯೋದಿಲ್ಲ. ನಮಗೆ ಜ್ಞಾನ ಅಂದರೆ ಮಾತ್ರ ಭಕ್ತಿ ಗೊತ್ತಾಗೋದು. ಲೋಕದಲ್ಲೇ ಎಲೆಕ್ಸ್ ಅಂತ ಹೇಳಿದ್ದೇನೆ, ಬಸ್ಸಲ್ಲಿ ಫುಲ್ ರಶ್ ಇರ್ತದೆ, ಯಾವನ ಹತ್ತಿ ಬರ್ತಾರೆ ಪಾಪ, ಇವನು ಹುಡುಗ ಗಂಡ್ಕೊಳ್ಕೋದ ಹುಡುಗರು ಕೂತಿರ್ತಾರೆ ಮೂರ್ನಾಲ್ಕು ಜನ, ದೊಡ್ಡವ್ರು ಬಂದರೆ ಜಾಗ ಕೊಡು ಮಾರಾಯ ಅಂತ ಯಾರೋ ಹೇಳ್ತಾರೆ. ಕೊಡೋದಿಲ್ಲ ನನಗೇನಂತೆ, ನಾನು ಕೂತಿದ್ದೇನೆ ಮೊದಲು, ಕೊಡೋದಿಲ್ಲ ಜಾಗ ಅಂತ ಹೇಳ್ತಾರೆ. ಇವ್ರು ದೊಡ್ಡವ್ರು ಕೊಡು ಮಾರಾಯ ಅಂತಾರೆ, ಎಷ್ಟು ದೊಡ್ಡವ್ರು ಇರ್ಬೋದು ರೀ, ಅದೆಲ್ಲ ಸಾಧ್ಯ ಇಲ್ಲ, ನಾನು ಮೊದಲು ಬಂದೇ ಜಾಗ ಹಿಡ್ಕೊಂಡಿದ್ದೆ ಸುಖವಾಗಿ ಕೊಡ್ತೇನೆ, ನಾನು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಲ್ಲ ಯಾ, ನನ್ನ ಮಾತು ಕೇಳು, ಕೇಳೋದಿಲ್ಲ ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವ್ರು ಯಾರು ಗೊತ್ತಾ ಅಂತ ಹೇಳ್ತಾರೆ, ಯಾರಾದರೂ ನನಗೇನು ಅಂತಾನೆ, ಎಲ್ಲಿ ಹೋಗ್ತಿದ್ದೆ ಹೇಳು ಅಂತಾನೆ, ಯಾವುದೇ ಕೆಲಸಕ್ಕೆ ಇಂಟರ್ವ್ಯೂ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಹೌದಾ, ಇವ್ರು ಯಾರು ಗೊತ್ತಾ ಅಂತ ಹೇಳ್ತಾರೆ, ಆ ಕಂಪ್ನಿ ಪ್ರೊಪ್ರೈಟರ್ ಇವರೇ ಅಂತಾರೆ. ಮುಗಿದ ಕಥೆ ಒಂದು, ಬರೀ ಜಾಗ ಹಿಂದೆ ನಿಂತ್ಕೊಂಡ್ಬಿಡ್ತಾನೆ, ಬರ್ತಾನೆ ಸಾರ್ ಕೊಡಿ ಅಂತಾನೆ, ಎಲ್ಲ ಆ್ಯಟ್ಯೂಡ್ ಚೇಂಜ್ ಆಗ್ಬಿಡುತ್ತೆ ಪೂರ್ತಿಯಾಗಿ. ಚೇಂಜ್ ಆಗಿ ದಯವಿಟ್ಟು ನೀವು ಕೂತ್ಕೊಳ್ಳಿ ಅಂತಾನೆ, ನೋಡಯ್ಯ ನಿನಗೆ ಜಾಗ ಕೆಲಸ ಕೊಡೋದು ಗ್ಯಾರಂಟಿ ಕೊಡೋದಿಲ್ಲ ಅಂತ, ಕೊಡಬೇಡಿ ಸರ್ ಸುಮ್ಮನೆ ಕೂತ್ಕೊಳ್ಳಿ ಅಂತಾನೆ. ಅದಕ್ಕೆ ಕೊಡೋ ಚಾನ್ಸ್ ಇದೆ, ಹೇಳಿದವ್ರಿಗೆ ಆ ಚಾನ್ಸು ಇಲ್ಲ, ಕೊಡದೆ ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಡಿ ಅಂದರೆ ಗ್ಯಾರಂಟಿ ಕೊಡ್ತಾನೆ ಅಂತ ಅರ್ಥ. ಕೊಡಬೇಡಿ ಅಂತ ಕೊಟ್ಟೆ ಕೊಡ್ತಾನೆ, ಈಗ ಕೂಡಿಸ್ತಾನೆ, ತಾನು ಕೊಡೋದಿಲ್ಲ ಮತ್ತೆ ನಿಂತ್ಕೊಂಡ್ಬಿಡ್ತಾನೆ. ಹಾಗೇ ತಾನು ಕೊಡೋದೇ ಇಲ್ಲ, ಒಂದು ಎರಡು ಸೀಟ್ ಖಾಲಿ ಇದ್ರೂ ಕೂಡ ಕೈ ಮೊಯ್ಗೆ ನಿಂತ್ಕೊಂಡ್ಬಿಡಿರ್ತಾನೆ ಪೂರ್ತಿ. ಅದಕ್ಕೆ ಅವನು ಏನೋ ಕೊಡ್ತಾನೆ, ಗ್ಯಾರಂಟಿ ಇಲ್ಲ ಮತ್ತೆ ಏನೋ ಕೊಡ್ತಾನೆ ಅನ್ನೋ ಭಾವನೆ ಅವನನ್ನು ಹಾಗೆ ಮಾಡಿಬಿಡುತ್ತೆ. ತಾನು ಕೆಲಸ ಬಯಸಿದ ಕಂಪನಿಯ ಯಜಮಾನ ಅವನು, ಇಷ್ಟಕ್ಕಿಷ್ಟು ಸರೆಂಡರ್ ಆಗೋದಾದರೆ ನಿತ್ಯಲೋಕ ವೈಕುಂಠನೇ ದೇವರು ಕೊಡ್ತಾನೆ ಅಂತ ಯಾರಾದ್ರೂ ಬಿಡ್ತಾರಾ? ಎದ್ರೆ ಕೂತ್ರೆ ಮಲಗುವಾಗಲೆ ಏಳುವಾಗಲೆ ಕುಳಿತು ಮಾತಾಡುತ್ತಲೆ ಮೈದೊಳೆವಾಗ ಬೆಲೆವಾಗ ನಾರಾಯಣ ಅಂತಾನೇ ಇರ್ತಾರೆ ಯಾವಾಗಲೂ ಕೂಡ. ಯಾಕೆ ಮೋಕ್ಷ ಕೊಡೋನು, ಇದನ್ನು ಭಕ್ತಿ ಅಂತ ಕರೀತಾರೆ. ಭಕ್ತಿ ಅಂದರೆ ಮಹಾತ್ಮ್ಯ ಜ್ಞಾನ. ಇನ್ನೊಂದು ತಮಾಷೆ, ಮೂರಾಕ್ಷ ಕಂಪನಿ ಇರ್ತದೆ, ಮೂರಾಕ್ಷ ಪ್ರೊಪರ್ಟರ್ಸ್ ಇರ್ತಾರೆ. ಅವಾಗ ಏನು ಮಾಡ್ತಾನೆ ಇವನು, ಇವನು ಬಿಟ್ಟರೆ ಅವನಿದ್ದಾನೆ, ಅವನು ಬಿಟ್ಟರೆ ಇವನಿದ್ದಾನೆ ಅಂತ ಅನ್ಕೋಬೋದು. ಏನು ಕೊಡೋದು ಅಲ್ಲಿಗೆ ಹೋಗ್ತೇನೆ, ಇನ್ನೊಂದು ಕಂಪನಿ ಚೇಂಜ್ ಮಾಡ್ತೇನೆ ಅಂತಾನೆ. ಏಕೋ ನಾರಾಯಣ ಆಸೆ, ದೇವರ ಒಬ್ಬನೆ ಇನ್ನೂ ಹೋಗೋಗಿಲ್ಲ, ಮತ್ತೆ ಒಂದೇ ಒಂದು ಲಾಟ್ ಸೀಟ್ ಅಂದ್ರೆ ಎಲ್ಲರೂ ಕೊಡ್ತಾರಲ್ಲ ಆ ಟೈಮ್. ಇನ್ಯಾರು ಇಲ್ಲ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅಂದರೆ ಬ್ರಹ್ಮವಾಯುಗಳು ಇದ್ದಾರೆ, ಬ್ರಹ್ಮವಾಯುಗಳು ರುಜು ಕೂಡ ಅನಂತಾನಂತ ಇದ್ದಾರೆ. ದೇವರು ಒಬ್ಬನೇ ಒಬ್ಬನಿರೋದು, ಎಷ್ಟು ಭಕ್ತಿ ಮಾಡಬೇಕಾಗ? ವಿಷ್ಣುರತ್ಯುತ್ತಮತ್ವಾತ್ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠ. ಜಾಲದಲ್ಲಿ ಲಿಂಕ್ ಆಗುತ್ತೆ ಇದು. ಶ್ರೀಮನ್ ಮಧ್ವಮತೆ ಹರಿ ಪರತರಹ ಅಮಲಾ ಭಕ್ತಿಶ್ಚ ತತ್ ಸಾಧನ. ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡು, ನಿರ್ದೋಷ ಅಂತ ತಿಳ್ಕೊಂಡು, ಗುಣಪೂರ್ಣ ಅಂತಕೊಂಡು ಜ್ಞಾನ ಮಾಡ್ತೇವೆ, ಭಕ್ತಿ ಮಾಡ್ತೇವೆ, ಅದು ನಿಜವಾದ ಭಕ್ತಿ ಅಂದ್ರೆ ಅಂಥ ಭಕ್ತಿ ನಮಗೆ ಬರಬೇಕು. ಇವ ಭಕ್ತಿ ನಮಗೆ ಬಂದಿಲ್ಲ, ಫಲ ಕೊಡ್ತಾನೆ ಅಷ್ಟೇ ನಮಗೆ ಗೊತ್ತಿರೋದೇ ಹೊರತು ಅವನು ಎಷ್ಟು ದೊಡ್ಡವನು ಅಂಥವನು ಫಲ ಕೊಡ್ತಾನೆ ಅಂದರೆ ಹೇಗಿರ್ಬೋದು ಯೋಚನೆ ಮಾಡಿ. ಆ ದೃಷ್ಟಿಯಲ್ಲಿ ದೇವರಲ್ಲಿ ಮಾಡ್ತಕ್ಕಂಥ ಭಕ್ತಿಗೆ ಮೊದಲ ಅರ್ಥ ಪ್ರೀತಿ ಅಂತ ಹೇಳಿ. ಆ ಪ್ರೀತಿ ಹಾಗಾಗಿರೋ ತಾಯಿ ಮಗುವಿನ ಪ್ರೀತಿ ಮಾಡ್ತಾಳೆ, ಆದರೆ ಯಾತಕ್ಕೋಸ್ಕರ? ತನ್ನ ಮಗು ತನ್ನ ಅವಲಂಬಿಸಿದೆ, ನಾನು ಬಿಟ್ಟರೆ ಅಳುತ್ತೆ, ಏನೋ ಕಾರಣ ಇಟ್ಕೊಂಡಿರ್ತಾಳೆ. ಆದರೆ ಪೂರ್ತಿಯಾದ ಇವನು ಕಾಪಾಡೋ ಚಾನ್ಸಸ್ ಇಲ್ಲ, ದೇವರಲ್ಲಿ ಹಾಗಲ್ಲ. ಮತ್ತು ಇನ್ನೊಂದು ಸತ್ಯ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಭಕ್ತಿ ಮಾಡ್ತಾನೆ, ಬೇರೆ ಕಂಪ್ನಿಗೆ ಹೋಗ್ತಾನೆ, ಲೀಲಿಂಗ್ ಆಗಿಬಿಡ್ತಾನೆ, ಮುಗಿದೋಯ್ತು. ದೇವ್ರು ಹಾಗಲ್ಲ, ಎಷ್ಟು ಜನ್ಮ ಹುಟ್ಟಿದ್ರು ಇದೇ ಲೋಕಕ್ಕೆ ಬರಬೇಕೋ? ಅದೇ ದೇವರ ಇರ್ತಾನೋ, ಅದೇ ಮತ್ತೆ ಅದೇ ಕಾಸಿನ ಕಟ್ಟಿಬಿಡುತ್ತೆ, ಮತ್ತೆ ಅದೇ ಏಕಾಚಿ ಚೇಂಜ್ ಆಗೋದಿಲ್ವಲ್ಲ? ಅದೇ ವ್ರತ, ಅದೇ ಉಪವಾಸ, ಅದೇ ದೇವರು, ಅದೇ ಸಿದ್ಧಾಂತ ಚೇಂಜ್ ಆಗೋದೇ ಇಲ್ವಲ್ಲ? ಭಕ್ತಿ ಜಾಸ್ತಿ ಆಗುತ್ತಾಗ ಕೆಲವು ಟ್ರಾನ್ಸ್ಫರ್ ಆಫೀಸರ್ ಇರ್ತಾರೆ, ಟ್ರಾನ್ಸ್ಫರಬಲ್ ಅವರು, ಇವ್ರು ಹೋದರೆ ಸಾಕು ಅಂತ ಕಾಯ್ತಿರ್ತಾರೆ ಕೆಲವರು, ಅಥವಾ ತುಂಬ ಲಾಯಲ್ ಆಗಿಬಿಟ್ರೆ ಇನ್ನೊಬ್ಬರು ಬಂದರೆ ಏನಾಗುತ್ತೋ ಏನೋ ನೋಡೋಣ ಅಂತಾರೆ. ಅವ್ನು ಪರ್ಮನೆಂಟ್ ಅಂದ್ಬಿಟ್ರೆ ತಪ್ಪು ಸ್ಫೂರ್ತಿರ್ತಾರೆ ಅನ್ನೋಕ್ಕೆ. ಅವನೊಬ್ಬನೇ ಇರ್ತಾನೆ, ಯಾವಾಗಲೂ ಇರ್ತಾನೆ, ಸೋಲ್ ಪರ್ಸನ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂದರೆ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ. ತುಂಬ ಜನ ಇದ್ದಾಗ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಒಬ್ಬನೇ ಇದ್ದಾಗ ಪೂರ್ತಿ ಒಂದು ಕಡೆ ಯೂನಿಡೈರೆಕ್ಷನಲ್ ಆಗುತ್ತೆ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ, ಅದೆಲ್ಲ ಮಹಾತ್ಮ್ಯ ಜ್ಞಾನ. ಒಬ್ಬರು ಸೃಷ್ಟಿ ಮಾಡ್ತಾರೆ ಪ್ರೀತಿ ಇದೆ, ಸ್ಥಿತಿ ಮಾಡ್ತಾರೆ ಪ್ರೀತಿ ಇದೆ, ಲಯ ಮಾಡ್ತಾರೆ ಭಯ ಇದೆ, ಜ್ಞಾನ ಕೊಡ್ತಾರೆ ಒಂದೊಂದನೇ ಮಾಡ್ತಾರೆ. ದೇವರು ಎಲ್ಲಾದರೂ ಒಬ್ಬನೇ ಮಾಡ್ತಾನೆ, ಎಷ್ಟು ಭಕ್ತಿ ಜಾಸ್ತಿ ಆಗುತ್ತಾಗ? ಎಲ್ಲಾದರೂ ಒಬ್ಬನೇ ಮಾಡ್ತಾನೆ ಅಂತ ಹೇಳಿದಾಗ ಜನ್ಮಾದ್ಯಶ್ಚೇತ ಭಕ್ತಿ ಜಾಸ್ತಿ ಆಗೋಯಿತು. ಒಬ್ಬನೇ ಮಾಡ್ತಾನೆ, ಎಲ್ಲರಿಗೂ ಮಾಡ್ತಾನೆ, ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಆಮೇಲೆ ಎಲ್ಲ ಕಾಲಕ್ಕೂ ಮಾಡ್ತಾನೆ, ಇನ್ನೂ ಭಕ್ತಿ ಜಾಸ್ತಿ ಆಯಿತು. ಮತ್ತು ನಮ್ಮಿಂದ ಏನೂ ಕೇಳೋದೇ ಇಲ್ಲ, ಭಕ್ತಿ ಕ್ಲೈಮ್ಯಾಕ್ಸ್ ಹೋಗ್ಬಿಡುತ್ತೆ. ಎಷ್ಟೋ ಜನ ಮಾಡ್ತಾರೆ, ಏನಾದರೂ ಕೇಳ್ತಾರೆ, ದೇವ್ರು ಏನೂ ಕೇಳೋದೇ ಇಲ್ಲ, ಏನು ಕೊಟ್ಟರು ಕೂಡ ನಾನು ಏನಿಲ್ಲ ಅಂತ ಕೊಡ್ತೀನಿ ಅಂತ ಹೇಳ್ತಾನೆ, ಮುಗಿದೋಯ್ತಾನೆ, ಭಕ್ತಿ ಇನ್ನೂ ಜಾಸ್ತಿ ಆಗೋಯ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವ್ರ ಮಹಿಮೆ ಅರ್ಥ ಆಗ್ತಾ ಆಗ್ತಾ ಹೋದಂತೆ ನಮ್ಮ ಭಕ್ತಿ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಅದು ಓವರ್ ನೈಟ್ ಅರ್ಥ ಆಗೋದಿಲ್ಲ. ಅದಕ್ಕೆ ಹರಿಕಥೆಯನ್ನು ಕೇಳೋ, ಕೇಳಿದ್ದೇ ಕೇಳು, ಮತ್ತೆ ಮತ್ತೆ ಆವೃತ್ತಿ ಅಸಕೃದುಪದೇಶಾತ್ವ. ದೇವರಂತ ದೇವರು ಗುಣಪೂರ್ಣ, ದೋಷ ದೂರ, ಕೆಲಸ ತಿರ್ತಾರೆ, ಭಾರಿ ದೊಡ್ಡ ಬುದ್ಧಿವಂತ ಇರ್ತಾರೆ. ನಮಗೇನು ಸಂಬಂಧ ಇಲ್ಲ, ರೆಸ್ಪೆಕ್ಟ್ ಮಾಡ್ತೇವೆ, ಅದು ಭಾರಿ ಬುದ್ಧಿವಂತ, ಗೌರವ ಕೊಟ್ಬಿಡ್ತೇವೆ. ನಮಗೇನು ಸಂಬಂಧ ಇಲ್ಲ, ಅವನು ಫಸ್ಟ್ ರ್ಯಾಂಕ್, ಗೌರವ ಕೊಟ್ಬಿಡ್ತೇವೆ. ದೇವರು ಗುಣವಂತ, ಅವನಂಥ ಜ್ಞಾನಿನೇ ಇಲ್ಲ, ನಮಸ್ಕಾರ. ಒಳ್ಳೆ ಭಾರಿ ಬಲಿಷ್ಠ ಇರ್ತಾನೆ, ಅವ್ನು ಭಾರಿ ಸನ್ಮಾನ ಮಾಡ್ತಾರೆ. ದೇವರಷ್ಟು ಬಲಿಷ್ಠನೇ ಇಲ್ಲ, ನಮಸ್ಕಾರ ಮಾಡಬೇಕು. ಒಂದೊಂದು ಗುಣಕ್ಕೆ ನಾವು ಗೌರವ ಕೊಟ್ಟರೆ ಅನಂತ ಗುಣ ಇದೆ, ಎಷ್ಟು ಭಕ್ತಿ ಮಾಡಬೇಕಾಗ? ಅನಂತ ಮಡಿ ಭಕ್ತಿ ಮಾಡಬೇಕಾಗ. ಹೋಗಲಿ, ಒಂದು ಗುಣ ಎಷ್ಟಿದೆ ಮತ್ತೆ? ಅನಂತ ಆಗಿದೆ ಮತ್ತೆ. ಜ್ಞಾನ ಅನಂತ, ಬಲ ಅನಂತ, ಗುಗ ಅನಂತ, ಪ್ರತಿಯೊಂದು ಅನಂತ. ಅವನ ದೇಹ ಅನಂತ, ಕೈ ಅನಂತ, ಕಾಲ ಅನಂತ, ಉಗುರ ಅನಂತ, ಕೇಶ ಅನಂತ. ಎಷ್ಟು ಭಕ್ತಿ ಮಾಡೋಕೆ ಯೋಚನೆ ಮಾಡಿ ಅಂದರೆ, ಯೋಚನೆ ಮಾಡೋಕ್ಕೆ ಹೊರಟ್ರೆ, ದೇವರಲ್ಲಿ ಭಕ್ತಿ ಮಾಡೋಕ್ಕೆ ಹೊರಟ್ರೆ ಇನ್ಫೈನೆಟ್ಲಿ ಹಿಗ್ರೇಟ್. ಅದು ಇಂಥ ದೇವರನ್ನು ನಾವು ಮರಿಲಿಕ್ಕೆ ಸಾಧ್ಯ ಇದೆಯಾ? ಎಂದೂ ಸಾಧ್ಯ ಇಲ್ಲ. ಆ ಭಾವನೆ ಬಂದರೆ ನಿಜವಾದ ಭಕ್ತಿ ಅಂದ್ರೆ ಅದು. ಇವತ್ತು ದೇವರ ಭಕ್ತಿ 99 ಪಾಲ ಜನ ಭಕ್ತರೆಲ್ಲ ಭಯದ ಭಕ್ತರಾಗಿರ್ತಾರೆ, ಹೊರತು ಜ್ಞಾನದ ಭಕ್ತರಾಗಿರೋದಿಲ್ಲ. ಭಕ್ತಿಗೆ ದೃಢ ದೃಷ್ಟಾಂತ ಕೊಡ್ತಾರೆ ದಾಸರು. ಜನನಿಯನ್ನು ಕಾಣದಿಹ ಪಾಲಕ ನೆನೆ ಹಲುಬುತ್ತೀರಿ, ಕತ್ತಲೆ ಮನೆಯೊಳಗಿ ದವನ ನೋಡುತ್ತಾ ನಗುತ್ತ ಹರ್ಷದಲ್ಲಿ. ಮಗು ಅನೇಕ ಹಂತದಲ್ಲಿರ್ತದೆ, ಪೂರ್ತಿ ಭಕ್ತಿ ಅಂತ ಕರೆಯೋದಿಲ್ಲ. ಮಗು ಅಳ್ತಾ ಇರ್ತದೆ, ತಾಯಿ ಮಡಿಯಲ್ಲಿರ್ತಾಳೆ, ಪಾಪ. ಅಂಥ ಕೆಲಸ ಈ ಕಡಿಮೆ ಬಿಡಿಯೋದು, ಮಡಿಯಲ್ಲದೆ ಯಾವಾಗಲೂ ಮೈಲಿಗೆ ಆದರೆ ಪ್ರಶ್ನೆಯನ್ನು ಬರೋದಿಲ್ಲ. ಮಗು ಅಳ್ತಾ ಇರ್ತದೆ, ಮುಟ್ಟೋದು ಕಷ್ಟ. ಹಿಂದಿನ ಕಾಲಕ್ಕೆ ಅದೆಲ್ಲ ಭಾಳ ಇರ್ತಾ ಇತ್ತು. 4 ಮಕ್ಕಳುಗಳು ಅತ್ತೆ ಮನೆಯಲ್ಲಿ ಬೇರೆ ಇರಬೇಕು, ಅವ್ರ ಕೆಲಸ ಪಾತ್ರ ಇರ್ತಾರೆ, ಮಡಿ ಬಿಡಾಗಿಲ್ಲ, ಆ ಕಡೆ ಇದು ಬಿಡಾಗಿಲ್ಲ, ವಿರೋಣೋ ಕೆಲಸಗಳು. ಏನು ಮಾಡ್ತಾಳೆ ಪಾಪ ಆಗ? ಮಗು ಒಂದು ಆಟಿಕೆ ಸಾಮಾನು ಮುಂದೆ ಹಾಕ್ತಾಳೆ, ಮಗು ಸುಮ್ಮನೆ ಆಗಿಬಿಡುತ್ತೆ, ಆಟ ಆಡ್ತಾ ಕೂತ್ಬಿಡುತ್ತೆ. ಸದ್ಯ ಮತ್ತೆ ಮಡಿ ಕಂಟಿನ್ಯೂ ಆಗುತ್ತೆ, ಈಗ ಮತ್ತೆ ಮಗು ಮತ್ತೆ ಆಡುತ್ತೆ, ಕೊನೆಗೆ ಒಂದು ಚಾಕ್ಲೇಟು ಬಿಸ್ಕೊತ್ತ ಹಾಕಿಬಿಡ್ತಾಳೆ, ಮತ್ತೆ ಆಡ್ತಾ ಕೂತ್ಬಿಡುತ್ತೆ. ನಿಶ್ಚಿಂತೆ ಇದು, ಸ್ವಲ್ಪ ಆಗ್ತಾ 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 ಬರುತ್ತೆ, ತಾಯಿ ಸೇಫು, ಹತ್ತಿರ ಬರ್ಬಿಟ್ಟೋದಿಲ್ಲ ಅವಳನ್ನು. ಮುಂದೊಂದು ಸ್ಟೇಜ್ ಬರುತ್ತೆ, ಹೋಗಿ ಹಸಿವೆ ಆಗಿಬಿಡುತ್ತೆ, ಆಟ ಸಾಮಾನು ಕೊಟ್ಟರೆ ಬಿಸಾಕಿಬಿಡುತ್ತೆ, ಆ ಕಡೆಗೆ ತಿಂಡಿ ಕೊಟ್ಟರೆ ಬಿಸಾಕಿಬಿಡುತ್ತೆ, ಏನು ಕೊಟ್ಟರು ಅಳುತ್ತೆ, ಯಾರು ಕೊಟ್ಟರು ಬರೋದಿಲ್ಲ. ಆವಾಗಿನ್ನ ನಾನೇ ಎತ್ಕೋಬೇಕು, ಬೇರೆ ದಾರಿ ಇಲ್ಲ, ನಾನೇ ಎತ್ಕೋಬೇಕು. ಆಗ ತಾಯಿ ಬರ್ತಾಳೆ, ಅಲ್ಲಿವರೆಗೆ ತಾಯಿ ಬರೋದಿಲ್ಲ. ದೇವರನ್ನು ಹೇಗೆ ಹಿಡಿಬೇಕು ಅಂತ, ಏನು ಕೊಟ್ಟರು ಬಿಸಾಕ್ಬೇಕು. ನಾವೀಗ ದೇವರನ್ನೇ ಬಿಸಾಕ್ಬಿಟ್ಟಿದ್ದಾರೆ, ಅದು ಪದ್ಧತಿಯಾಗಿದೆ ಅಂತೆ. ಏನು ಕೊಟ್ಟರು ಕೊಡೋದ್ರೆ ಬೇಡ, ವಿಜಯದಾಸರಾಗಿ ಮಾಡಿದ್ರಂತೆ. ಮೊದಲು ಎಷ್ಟು ಬಡವರಾಗಿದ್ದರು ಅಂತ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಯರ ಬಡತನ, ವಿಜಯರಾಯರ ಬಡತನ, ಇಬ್ಬರದ್ದು ಒಂದೇ ಆಗಿತ್ತು. ಮನೆಯಲ್ಲಿ ಏನೇನೂ ಇಲ್ಲ. ಅವ್ರು ಹೇಳ್ತಾರೆ, ಗಂಜಿ ಕಾಣದೇ ಬಳಲಿದ್ದೀನಿ ಅಂತ ಹೇಳ್ತಾರೆ. ಇಡೀ ದಿವಸಕ್ಕಾದರೆ ಒಂಚೂರು ಗಂಜಿ ಸಿಗ್ತಿದ್ದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಹೆಂಡತಿಗೆ, ಒಬ್ಬ ಹೆಂಡತಿಗೆ ಅನ್ನ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ ನನಗೆ ಅಂತ ಹೇಳ್ತಾರೆ. ಅಂಥ ಬಡತನ. ಮುಂದೆ ಭಾರಿ ಶ್ರೀಮಂತಿಗೆ ಬಂದುಬಿಡ್ತು ಅವ್ರಿಗೆ. ಕೂತರೆ ಎತ್ತರೆ ಕೂತರೆ ವಿಜಯರಾಯರ ಜನ ಶುರು ಮಾಡಿಬಿಟ್ಟು. ಒಂದು ದಿವಸ ಏನಾಯಿತು ಅಂದರೆ, ಸಂಪತ್ತು ಬಂತು ಅವ್ರ ಹತ್ರ. ಎಷ್ಟು ಸಂಪತ್ತು ಗೊತ್ತಾ, ಮುಟ್ಟಿದ್ದೆಲ್ಲ ಚಿನ್ನ, ಮನೆ ತುಂಬ ಬಂಗಾರದ ರಾಶಿ. ದೇವರು ಆ ರೀತಿ ಕೊಟ್ಟು ಬಿಡ್ತಾನೆ. ಉಳಿದವರಾಗಿದ್ದರೆ ಸದ್ಯ ದೇವ್ರ ಭಕ್ತಿ ಇವತ್ತು ಸಾರ್ಥಕ ಆಯ್ತು ಅಂತ ಮಾಡಿದ್ದು ಅಂತೇಳಿ ಕುಡ್ದಾಡ್ಬಿಡ್ತಾ ಇದ್ರು. ವಿಜಯರಾಯರು ಹತ್ಕೋತಾ ಕೂತರಂತೆ. ಹೇಳಿದ್ರಂತೂ, ನೀನು ಒಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೇ ನಾನೊಲ್ಲೇ, ಇದಾ ಕೊಡೋದೇನು ಒಲಿದಕ್ಕೆ, ಛೇ ನನಗೆ ಸಾಧ್ಯ ಇಲ್ಲ, ನಾನು ಬೇಡ, ನೀನು ಬೇಕು ಅಂತ ಹಠ ಹಿಡಿದ್ರೆ ಎಲ್ಲ ಮಾಯ ಆಯ್ತಂತೆ. ದೇವರು ಸಿಕ್ಕಿರಂತೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ಬೇಕು. ತಾಯಿ ಮಗು ಹೇಗೆ ಕಾಲು ಕಾಲು ಒದ್ದು ಬಿಡುತ್ತೆ, ಆಟದ ಪ್ರಧಾನ ಕಾಲು ಕಾಲು ಒದ್ದು ಬಿಡುತ್ತೆ. ಆ ರೀತಿ ತ್ಯಾಗ ಮಾಡಬೇಕು. ಮಂಚ ಬಾರದು ಮಡದಿ ಬಾರಡು, ಕಂಚು ಕನ್ನಡಿ ಬಾರವು, ಸಂಚಿತಾರ್ಥವು ಕಿಂಚಬಾರದು, ಮುಂಚೆ ಮಾಡಿರೋ ಧರ್ಮವ. ಆ ಸ್ಟೇಜ್ ಹೋಗಿಬಿಟ್ರೆ ಅದು ಗ್ರೇಟ್. ಆಗ ವೈರಾಗ್ಯ ಅಂದರೆ ಅರ್ಥ ಆಗ್ತದೆ. ಭಕ್ತಿ ಜ್ಞಾನ ವೈರಾಗ್ಯ ಲಿಂಕ್ಡವು, ಟ್ರಿನಿಟಿ ಅಂತೀವಲ್ಲ ಹಾಗೆ. ಭಾರಿ ವೈರಾಗ್ಯ ಅಂದರೆ ಭಾರಿ ಭಕ್ತಿ ಇದೆ ಅಂತ ಅರ್ಥ. ಭಾರಿ ಭಕ್ತಿ ಇದ್ದರೆ ವೈರಾಗ್ಯ ಇದೆ ಅಂತ ಅರ್ಥ. ಹಿಂದೆ ಜ್ಞಾನ ಇರಲೇಬೇಕು. ತ್ರಿವೇಣಿ ಸಂಗಮ, ರಿಯಲ್ ತ್ರಿವೇಣಿ ಸಂಗಮದ ಕಾನ್ಸೆಪ್ಟ್ ಇರೋದು ಇದ್ರೊಳಗೆ. ಜ್ಞಾನ ಭಕ್ತಿ ವೈರಾಗ್ಯಗಳೇ ನಿಜವಾದ ತ್ರಿವೇಣಿ ಸಂಗಮ. ಅದು ಬರಲಿ ಅಂತ ಈ ತ್ರಿವೇಣಿ ಸಂಗಮ ಸ್ನಾನ ಮಾಡೋದಷ್ಟೇ. ಆ ತ್ರಿವೇಣಿ ಸಂಗಮ ಬರಲಿ ಅಂತ ಈ ತ್ರಿವೇಣಿ ಸಂಗಮಕ್ಕೆ ನಾವು ಸೇರಬೇಕು. ಯಾವ್ದು ಜಾಸ್ತಿ ಇರಬೇಕು ಅಂತ, ಮೂರು ಲಿಂಕ್ಡದು, ಮೂರು ಲಿಂಕ್ಡದು. ವೈರಾಗ್ಯಕ್ಕೆ ತಕ್ಕಂತೆ ಭಕ್ತಿ, ಭಕ್ತಿ ತಕ್ಕಂತೆ ಜ್ಞಾನ. ಡೈರೆಕ್ಟ್ಲಿ ಪ್ರಪೋರ್ಷನಲ್. ಭಾರಿ ಭಕ್ತ ಭಾರಿ ವಿರಕ್ತನೇ ಆಗಿರ್ತಾರೆ, ಭಾರಿ ವಿರಕ್ತ ಭಾರಿ ಭಕ್ತನೇ ಆಗಿರ್ತಾರೆ, ಮತ್ತು ಜ್ಞಾನಿ ಆಗಿರೋದು ಕಾಮನ್ ಆಗಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಜ್ಞಾನ ಬೆಳೆಸ್ಕೋತಾ ಬೆಳೆಸ್ಕೋತಾ ಹೋದರೆ ಆಗ ವೈರಾಗ್ಯ ಜಾಸ್ತಿ ಆಗಲಿಕ್ಕೆ ಶುರುವಾಗ್ತದೆ. ಇದು ಸಿಂಪಲ್ ನೋಡಿ, ಊಟ ಕೂತಿರ್ತಾರೆ ಬಂಗಾರದ ತಟ್ಟೆ, ಅಥವ್ರು ಇದ್ರಲ್ಲ ಜೈಲಿಗೆ ಹೋಗಿದ್ದಾರೆ ಪಾಪ ಈಗ, ಬಂಗಾರದ ತಟ್ಟೆ, ಅದ್ರ ತುಂಬ ಭಕ್ಷ್ಯ ಭೋಜ್ಯಗಳು, ಬಂಗಾರದ ಲೋಟ, ತೀರ್ಥಾಂಬರ, ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಕೃಷ್ಣಾರ್ಪಣೆ ಅನ್ನಬೇಕು. ಬಂದರು ಹಲ್ಲಿ ಬಿದ್ದಿತ್ತು ಅಂತ ಹೇಳ್ತಾರೆ, ಕತೆ ಮುಗಿತಲ್ಲಿ ಒಂದು ಚೂರು ಬಿಟ್ಟೋದಿಲ್ಲ, ಏ ಹಲ್ಲಿ ಬಿದ್ದಿತ್ತು, ತಿನ್ನಕ್ಕಾಗಲಿಲ್ಲ ಅಂದ್ಬಿಡ್ತಾರೆ. ಬಿದ್ದಾಗಾಗಿತ್ತು, ನೋ ರಿಸ್ಕ್ ಬೇಡಬಾರಯ್ಯ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ನಾನು ಬದುಕಬೇಕು ಮುಖ್ಯ. ಅದಿಷ್ಟು ತ್ಯಾಗ ಮಾಡ್ತಾನೆ ಇವನು. ಬಂಗಾರ ತಟ್ಟೆ ಕೊಟ್ಟಿರ್ತೀವಿ, ಯಾಕೆ ತಟ್ಟೆ ಒಯ್ತೀರಿ ಆಮೇಲೆ ತೊಡ್ಕೊಡ್ಬೇಕಾದ್ರೆ, ಆದರೆ ಇದ್ರ ಮಾತ್ರ ತಿನ್ನಕ್ಕಾಗೋದಿಲ್ಲ, ಯಾತಕ್ಕೆ ವಿಷ ಇದೆ. ಇದಕ್ಕೆ ವೈರಾಗ್ಯ ಅಂತ. ಯಾತಕ್ಕೆ ವೈರಾಗ್ಯ, ವಿಷ ಇದೆ ಅಂತ ಜ್ಞಾನ ಬಂತು, ವೈರಾಗ್ಯ ಬಂದ್ಬಿಡುತ್ತೆ. ಸಂಸಾರದಲ್ಲಿ ಹೇಯತ ಬುದ್ಧಿ ಬರಬೇಕು. ಸಂಸಾರ ಹೇಯ, ದೇವರನ್ನು ಮರೆಸಿಬಿಡುತ್ತೆ, ನಮ್ಮನ್ನು ಹಾಡು ಮಾಡಿಬಿಡುತ್ತೆ ಅಂತ ಭಾವನೆ ಬಂದಷ್ಟು ಬಿಡ ಬುದ್ಧಿ ಬಂದ್ಬಿಡುತ್ತೆ. ಆಗ ಅಲ್ಲಿಗೆ ಹೋಗ್ಬೇಕು ನಾವು. ಇದನ್ನು ಬಿಡಬೇಕು, ಇದನ್ನು ಬಿಡಬೇಕು ಅಂತ ಬಿಡಬಾರ್ದು. ಮತ್ತು ಉಲ್ಟಾ ಪಲ್ಟಾಗಿದೆ ಎಂಬುದೇ ನಾನರ್ಥ. ದೇವರನ್ನು ಬಿಟ್ಟುಬಿಟ್ಟಿದ್ದಾನೆ, ವಿಷಯ ಹಿಡಿದ್ಬಿಟ್ಟಿದೆ. ವಿಷಯವನ್ನು ಬಿಟ್ಟು ವಿಷ್ಣುವನ್ನು ಹಿಡಿದಾಗ ಉದ್ಧಾರವಾಗ್ತಾನೆ. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶಪದೆ. ಎರಡನ್ನು ಒಂದು ಕಂಪ್ನಿ ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಬೇರೆ ರಿಲೀವ್ ಆಗಿ ಬಂದಿರಬೇಕು, ಅದು ವೈರಾಗ್ಯ. ರಿಲೀವ್ ಆಗಿ ಬಂದಿರ್ತಾನೆ, ಅದು ವೈರಾಗ್ಯ. ರಿಪೋರ್ಟ್ ಮಾಡ್ಕೋತಾನೆ, ಇದು ಜ್ಞಾನ. ಪ್ರೀತಿ ಇದೆ, ಭಕ್ತಿ ಅಷ್ಟೇ. ಅದು ಬೇಕು ಇದು ಬೇಕು ಅಂತ ಕೋಟೆ ಮಾಡಿದ್ರೆ ಸಸ್ಪೆಂಡ್ ಆಗ್ತಾನೆ. ಆಮೇಲೆ ಪೂರ್ತಿ ರಿಲೀವ್ ಆಗಿ ಬರೋವರೆಗೆ ಡ್ಯೂಟಿ ರಿಪೋರ್ಟ್ ತೊಗೊಳೋದಿಲ್ಲ. ರಿಲೀವ್ ಆಗಿ ಬಂದರೆ ಡ್ಯೂಟಿ, ಸಂಸಾರದ ರಿಲೀವ್ ಆದರೆ ಮಾತ್ರ ವಿಷ್ಣುವಿಗೆ ಎಂಟ್ರಿ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥ ಅಂದರೆ ಅದೇನೆ, ಅಥ ಶಬ್ದೇನ ಅಧಿಕಾರಂ, ಅಥ ಇತ್ಯಮುನಾ ಫಲಂ, ಬ್ರಹ್ಮಶಬ್ದೇನ ವಿಷಯಂ ಸೂಚಯಾಮಾಸ ಸೂತ್ರಕೃತ ಅಂತ ಚಂದ್ರಿಕಾಚಾರ್ಯರು ಅದಕ್ಕೆ ಅರ್ಥ ಬರೀತಾರೆ. ಅಥ ಅಂಬೋದು ಅಧಿಕಾರ, ಅಧಿಕಾರ ಅಂದರೆ ಜ್ಞಾನ ವೈರಾಗ್ಯ ಬರೋದೇ ಅಧಿಕಾರ. ಆ ವೈರಾಗ್ಯವನ್ನು ನಿಲ್ಲದೆ ಹೋದರೆ ಎಂದೂ ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದು ಎಷ್ಟು ನಿಜವಾಗ್ಲು ಹೇಳಿದಾರೆ, ಒಂದೊಂದು ವಾಕ್ಯಕ್ಕೂ ಇಡೀ ಮಹಾಭಾರತ ರಾಮಾಯಣ ಹೇಳ್ತಾ ಕೊಡಬೇಕಾಗ್ತದೆ. ಅಮಲಾಭಕ್ತಿಚ್ಚ ತತ್ಸಾಧನ, ಒಂದು ಮಾತು ಹೇಳ್ತೇನೆ ಮುಖ್ಯ. ಭಕ್ತಿಚ್ಚ ತತ್ಸಾಧನಂ ಸಾಕಾಗಿತ್ತು, ಅಮಲಾಭಕ್ತಿ ಅದಕ್ಕೆ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ. ಅಮಲಾಭಕ್ತಿ ಅದಕ್ಕಾಗಬೇಕು, ಅದಕ್ಕೆ ಹೇಳ್ತಾರೆ. ಬಲ ಅಂದರೆ ದೋಷ, ಅಬಲ ಅಂದರೆ ನಿರ್ಮಲ, ನಿರ್ಮಲ ಅಂದರೆ ದೋಷ ಇಲ್ಲದ ಭಕ್ತಿ ಆಗಬೇಕು. ಭಕ್ತಿಯ ದೋಷ ಯಾವುದು ಅಂತ ಪ್ರಶ್ನೆ. ಭಕ್ತಿಯ ದೋಷ ಯಾವುದು? ಸಿಂಪಲ್, ಫಲಾಪೇಕ್ಷೆನೇ ದೋಷ. ಫಲಾಪೇಕ್ಷೆ ಅನ್ನೋ ದೋಷ ಇತ್ತು ಅಂದರೆ, ದೇವನ ಕರ್ಮಣ್ಯೇವ ಅಧಿಕಾರಸ್ಥೆ ಫಲ ಮಾಫಲೇಶು ಕದಾಚ. ಒಬ್ಬನು ಎದ್ರೆ ಕೂತರೆ ಮನೆಗೆ ಹೋಗಿದ್ರು, ಏನು ಮಾಡಿದ್ದಾರೆ, ಅಡಿಗೆ ಸಿಕ್ಕಾಪಟ್ಟಿ ಬಡಿಸ್ತಾ ಇದ್ದಾರೆ, ಇವನು ಖುಷಿಯಾಗಿ ಹೋಯ್ತು, ಮೆಲ್ಲ ಹೇಳ್ತಾರೆ. ಆಮೇಲೆ ಬಿಲ್ ನೋಡಿ ಗೊತ್ತಾಗುತ್ತೆ ನಿಮಗೆ ಅಂತಾರೆ. ಹೌದಾ ಅಂತ ಹೇಳ್ತಾರೆ. ಬಿಲ್ ನೋಡಿ ಗೊತ್ತಾಗುತ್ತೆ ಎಷ್ಟು ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಖುಷಿ, ಮದ್ದೆ ಹಿಡಿದು ಒಳ್ಳೆಯದಾಯ್ತು ಅಂತ ಹೇಳ್ತಾರೆ. ಸುಮ್ಮನೆ ಮಾಡಿಲ್ಲ, ಇನ್ನೊಬ್ಬರು ಎಲ್ಲ ಕೊಡ್ತಾರೆ, ಆಮೇಲೆ ಏನು ಬೇಡ ಅಂತಾರೆ. ಅವಾಗ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಹಾಕಿದ್ದಾನೆ, ಏನು ಕೆಡ್ತಾ ಇಲ್ಲ. ನಾವಿಷ್ಟೆಲ್ಲ ಸೇವೆ ಪುರಸ್ಕಾರ ಕೊನೆಗೆ ಏನು ಮಾಡಿಬಿಡ್ತೀವಿ ಗೊತ್ತಾ, ದೇವರೇ ಕನ್ಫ್ಯೂಸ್ ಮಾಡಿಬಿಡ್ತೀವಿ ಕೊನೆಗೆ. ಎದ್ರೆ ಕೂತ್ರೆ ಕಾರ್ತಿ ಎಲ್ಲ ಮಾಡಿ 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 ಕೊನೆಗೆ ಏನು ಬೇಕು ಅಂತ ಕೇಳಿದರೆ ಪುತ್ರ ಪೌತ್ರ ಆಯುಹು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಿದ್ಧಾರ್ಥಂ. ಒಟ್ಟು ದೇವರೇ ನೀನು ಬಿಟ್ಟು ಎಲ್ಲ ಬೇಕು ಅಂತ ಕೇಳಿದಾಗ ಹೊಟ್ಟೆ ಮೇಲೆ ಸಿಂಪಲ್ಲಾಗಿ ದೇವರು ಕೈ ಬಿಟ್ಬಿಡ್ತಾನೆ. ಇದನ್ನು ಹಾಗೆ ನಾನು ಬೇಕಿಲ್ಲ ಇದು ಬೇಕು ತಾನೇ ಕೊಡ್ತೀನಿ ಅಂತ ಹೋಗಿಬಿಡ್ತಾನೆ. ಅದು ಬೇಡ ಅನ್ಬೇಕು, ಅದು ಭಕ್ತಿ. ಮಾ ಫಲೇಶು ಕದಾಚಾರ, ಒಂದು ಫಲನೂ ಕೆಡಬಾರ್ದು. ಅವಾಗ ಆಶ್ಚರ್ಯ ಆಗುತ್ತೆ, ಯಾರೋ ಸೇವೆ ಮಾಡಿರ್ತಾರೆ, ಕೊಟ್ಟಕ್ಕೋರು ಬೇಡ ಅಂತಾನೆ, ವಸ್ತು ಕೊಟ್ಟರು ಬೇಡ ಅಂತಾನೆ, ಹಣ್ಣು ಕೊಟ್ಟರು ಬೇಡ, ದುಡ್ಡು ಕೊಟ್ಟರು ಏನು ಬೇಡ ಅಂತಾನೆ. ಆಗ ನಾವು ಅವನು ಬಿಡೋಕ್ಕಾಗೋದಿಲ್ಲ. ಆಗ ಅವನು ಯಾವಾಗ ಫಲ ಬೇಡೋದಿಲ್ಲ ಅವನು ನಾವನ್ನು ಬಿಡೋದಿಲ್ಲ. ಆಗ ಯಾವಾಗ ದೇವರನ್ನು ನಾವು ಏನೂ ಕೇಳೋದಿಲ್ಲ, ದೇವರು ನಮ್ಮನ್ನು ಬಿಡೋದಿಲ್ಲ ಅಂತಾನೆ. ಏನು ಮಾಡ್ತಾರೆ, ನಮ್ಮಂದಿರುವ ಕರ್ಕೊಂಡು ಹೋಗ್ಬಿಡ್ತಾರೆ, ನಮ್ಮ ಅನಿಮೆ ಅಂತ ಕರ್ಕೊಂಡು ಹೋಗ್ತಾರೆ, ದೇವ್ರು ಹೋಗಿಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ. ತುಂಬ ಬೇಕಾದವ್ರನ್ನ ಏನು ಮಾಡ್ತಾರೆ, ಕ್ಲೋಸ್ ಆಗಿಬಿಡ್ತಾನಲ್ಲ. ಜನಪ ಮೆಚ್ಚಿದ ರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿಟ್ಟಾದರಿಪರು ಉಂಟೇನೋ ಲೋಕದೊಡು. ಏನೇನೋ ಕೊಡ್ತಾರೆ, ತುಂಬ ಪ್ರಿಯರಾದವರನ್ನು ಮನೆ ಕರ್ಕೊಂಡು ಹೋಗಿಬಿಡ್ತಾರೆ, ನಮ್ಮ ಮನೆ ಬನ್ನಿ ಅಂತಾರೆ, ಅಲ್ಲೇ ಇಟ್ಕೊಂಡ್ಬಿಡ್ತಾರೆ. ಈ ರೀತಿ ದೇವರಲ್ಲಿ ವೈಕುಂಠಕ್ಕೆ ಹೋಗಬೇಕು ಅಂತಿದ್ರೆ ದೇವರು ನಮ್ಮನ್ನು ಕರ್ಕೊಂಡು ಹೋಗಬೇಕು. ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅನ್ಕೋಬೇಕಾದ್ರೆ ಅಂಥ ಭಕ್ತಿ ಮಾಡಬೇಕು. ಅಂಥ ಭಕ್ತಿಗೆ ಫಲಾಪೇಕ್ಷೆ ಬಿಡೋದೊಂದು, ಅದರ ಜೊತೆಗೆ ಇನ್ನೂ 9 ದೋಷ ಇದೆ, ಅದನ್ನು ಬಿಡಬೇಕು ಅಂತ ಹೇಳಿದೆ. 9 ದೋಷ ಬಿಡಬೇಕು. ನಮ್ಮ ಭಕ್ತಿ ಹೇಗೆ ನವವಿಧನೋ, ದ್ವೇಷ ನವವಿಧ. ಅಮಲ ಅಂದ್ರೇನು, ಮಲವರ್ಜಿತ. ಮಲ ಅಂದ್ರೇನು, ದ್ವೇಷ. ಭಕ್ತಿಗೆ ಅಪೋಸಿಟ್ ದ್ವೇಷ, ಭಕ್ತಿ ಪ್ರೀತಿ, ದ್ವೇಷ ಅಪೋಸಿಟ್. 9 ವಿಧ ದ್ವೇಷ ಬಿಟ್ಟು ಬಿಡಬೇಕು. 9 ವಿಧ ದ್ವೇಷ ಯಾರು ಬಿಟ್ಟಿರ್ತಾರಲ್ಲ, ನಿರ್ಮಲ ಭಕ್ತಿ ಮಾಡ್ತಾರೋ ಅಂಥ ಭಕ್ತಿ ದೇವರು ಒಲಿತಾನೆ. ಎಂಥ ಭಕ್ತಿಗಳು, ಜೀವಾಭೇದ ತ್ರಿಗುಣತ್ವ ಅಪೂರ್ಣ ಗುಣತಃ ತಥಾ ಜೀವಾಭೇದ. ದೇವರು ದೇವರು ಒಂದೇ ತಿಳ್ಕೊಂಬಿಡೋದು, ಮುಗಿತಲ್ಲ ಕಥೆ. ಜೀವಾಭೇದ ನಿರ್ಗುಣ, ದೇವ್ರ ನಿರ್ಗುಣ. ಬ್ರಹ್ಮಾಹಂ ನಿರ್ಗುಣೋಹಂ ವಿಧದ ವಿಧವಿತಿ ಶೇಷ ಪಾಷಂಡವಾದ. ಅದು ಹೇಳಿ ನಿರ್ಗುಣತ್ವ ಹೇಳ್ತಾ ಹೇಳ್ತಾ ದೇವರು ದ್ವೇಷ ಮಾಡಿಸುತ್ತೆ ಅಂತ ಅರ್ಥ. ನಿರ್ಗುಣತ್ವ ಮತ ದೇವರ ದ್ವೇಷ ಮಾಡಿಸೋದ್ರಿಂದ ಅದು ಹೇಯ ಮತ. ಅನೇಕ ದೋಷ ದುಷ್ಟಂಚ ಹೇಯಂ ಮಾಯಾಮತಂ ಶುಭೈ. ನಿರ್ಗುಣತ್ವ ಅಪೂರ್ಣ ಗುಣತಃ ತಥಾ, ದೇವರಲ್ಲಿ ಪೂರ್ಣ ಗುಣ ಇಲ್ಲ. ಪಾಪ ರಾಮ ಏನು ಮಾಡ್ತಾನೆ, ಇನ್ನು ಮಾತು ಕೊಟ್ಟ ಹೋಗಬೇಕಾಯ್ತು, ಹೋದ ಪಾಪ ನಿರ್ವಾಹ ಇಲ್ಲ, ಹೆಂಡತಿಗಳು ಗೋಳೋ ತತ್ತುಬಿಟ್ಟ. ರಾಮ ಗ್ರೇಟು, ಪಾಪ ಬತಿ ಪಾಪ ಅಂತ ಸೇರಿಸೋದು. ಅಪೂರ್ಣ ಗುಣತಃ ತಥಾ, ಇದೆಲ್ಲ ಬಿಟ್ಬಿಡ್ಬೇಕದನ್ನು. ಮತ್ತೆ ಹೇಳ್ತಾರೆ, ಜೀವಾಭೇದ ನಿರ್ಗುಣತ್ವ ಅಪೂರ್ಣ ಗುಣತಃ ತಥಾ. ಪ್ರಾದುರ್ಭಾವ ವಿಪರ್ಯಾಸ ಅಂತ ಬೇರೆ ಸೇರಿ, ಪ್ರಾದುರ್ಭಾವ ವಿಪರ್ಯಾಸ ಅಂದ್ರೇನು, ಪೂರ್ಣಾವತಾರನ ವೇದವ್ಯಾಸದೇವರಿದ್ದಾರೆ, ಕಷ್ಟದೃಷ್ಟಿ ಅಂತ ತಿಳ್ಕೊಂಡ್ಬಿಟ್ಟ, ಪೃಥ್ವಿ ಚಕ್ರವರ್ತಿನ ನಾರಾಯಣ ಅಂತ ತಿಳ್ಕೊಂಡ್ಬಿಟ್ಟ, ತನ್ನನ್ನೇ ಬ್ರಹ್ಮ ಅಂತ ತಿಳ್ಕೊಂಡ್ಬಿಟ್ಟ. ಇವು ಭಾರಿ ಬಂದಿದ್ದೀವೆಲ್ಲ ಕೂಡ. ಪ್ರಾದುರ್ಭಾವ ವಿಪರ್ಯಾಸ ಇದು ದೋಷನೇ. ಆಮೇಲೆ ವಿಷ್ಣುವರ ಅಭೇದ ಸಾಮ್ಯಂಚ, ವಿಷ್ಣುವಿನ ಜೊತೆಗೆ ಅಭೇದ. ಯಾರಿಗೆ, ಬ್ರಹ್ಮಾದಿಗಳಿಗೆ ಅಭೇದ. ತನ್ನ ಭೇದ ತಿಳ್ಕೊಳ್ಳೋದು ಬೇರೆ, ಬ್ರಹ್ಮಾದಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಒಂದೇ ಅಂತ ತಿಳ್ಕೊಂಡ. ಅಥವಾ ಸಾಮ್ಯಾಧಿಕ್ಕೆ ತಥಾ ಅನ್ಯೇಷಾಂ, ಬ್ರಹ್ಮಾದಿ ವಿಷ್ಣುವಿಗೆ ಸಮ, ಬ್ರಹ್ಮಾದಿಗಳೇ ಶ್ರೇಷ್ಠ. ಎಲ್ಲ ಹೋಯಿತು ಭಕ್ತಿಯಲ್ಲಿಗೆ. ತತ್ ಪ್ರಮಾಣಸ್ಯ ನಿಂದಾಚ, ವೇದಾದಿಗಳನ್ನು ಬಯೋದು. ದೇವರನ್ನು ತಿಳಿಸ್ಕೊಂಡ ಪ್ರಮಾಣಗಳು ಯಾವುದು, ವೇದಾದಿ ಶಾಸ್ತ್ರಗಳು. ಇವತ್ತು ವೇದಗಳನ್ನು ಬಯೋದು, ಮಹಾಭಾರತ ಬಯೋದು, ಗೀತಾ ಬಯೋದು. ತತ್ ಪ್ರಮಾಣಸ್ಯ ನಿಂದಾಚ, ಜೊತೆಗೆ ಬಹಳ ದೊಡ್ಡದು ಯಾವುದು ಗೊತ್ತಾ, ತತ್ ಭಕ್ತ ದ್ವೇಷ ಏವ ಚ, ದೇವರ ಭಕ್ತರಲ್ಲಿ ದ್ವೇಷ ಮಾಡೋದು. ಅದಂತೂ ನಾವು ಮಾಡೇ ಮಾಡ್ತೀವಿ. ವೈಷ್ಣವರು ಅವರಿವರು ಬರೀ ವೈಷ್ಣವರ ದ್ವೇಷ, ವೈಷ್ಣವರೇ ಮಾಡೋದ್ರಿಂದಾಗಿನೇ ಎಂದೂ ವೈಷ್ಣವರ ದ್ವೇಷ ಮಾಡಬಾರ್ದು. ವೈಷ್ಣವರು ಅಂದರೆ ಯಾರು, ವಿಷ್ಣು ಭಕ್ತರು. ವಿಷ್ಣು ಭಕ್ತರ ದ್ವೇಷವನ್ನು ಮಾಡೋದು ಅಂದರೆ ದೇವರಿಗೆ ಏನು ಮಾಡಿದ್ರೂ ಹತ್ತಿರ ಸೇರಿಸೋದಿಲ್ಲ. ದೇವ್ರ ಪೂಜೆ ಕೂಡ ಅಧಿಕಾರ ಬರೋದೇ ಅವಾಗ. ಕಾಯಿಕಾನ್ ವಾಚಿಕಾನ್ ದೋಷಾನ್ ಮಾನಸಾನಪಿ ಸರ್ವದಾ ವೈಷ್ಣವ ದ್ವೇಷ ಹೇತೂನ್ಮೇ ಭಸ್ಮಸಾತ್ ಗುರು ಮಾಧವ. ಆಗ ದೇವರು ಮುಟ್ಲಕ್ಕೆ ಅಧಿಕಾರ ಬರೋದು. ವೈಷ್ಣವರಲ್ಲಿ ದ್ವೇಷ ಏನು ಮಾಡಿದ್ರು ಮಾಡಬಾರ್ದು. ಪೃಥ್ವೀ ಮಂಡಲ ಮಧ್ಯಸ್ಥಾಹ ಹೇಳ್ತಾರೆ, ಇಡೀ ನಮ್ಮ ಜೀವನದೊಳಗೆ ವೈಷ್ಣವರು ಅಂತ ಎಲ್ಲೇ ಇದ್ದರೂ ಕೂಡ ಅವರಿಗೆ ಒಂದು ನಮಸ್ಕಾರ. ಅವ್ರು ವೈಷ್ಣವರದ್ದು ಕನ್ಫರ್ಮ್ ಆದ ಯಾವಾಗ, ಪೂರ್ಣಬೋಧ ಮತಾನುಗಾಹ, ಆಚಾರ್ಯರ ಮತ ಹಿಡಿದಿದ್ದಾರೆ ಅಂದರೆ ವೈಷ್ಣವರು ಅಂತ ಅರ್ಥ. ಅವರಿಗೆ ನಮೋ ನಮೋ ನಮಃ ಅಂತ ಹೇಳ್ತಾ ಇರೋದು. ಆಗ ನಮಗೆ ದೇವರ ಅನುಗ್ರಹ ಮಾಡ್ತಾ ಇದ್ದರೂ ಮಾಡೋದಿಲ್ಲ. ಒಂದು ದೊಡ್ಡ ತಪ್ಪು ಅಲ್ಲೇ ಮಾಡೋದು. ನಮ್ಮಲ್ಲಿ ಎಷ್ಟು ವಿಧವಾಗಿ ಮಾಡ್ತೇವೆ ಅಂದರೆ ವೈಷ್ಣವ ದ್ವೇಷ ನಂಬರ್ 1 ಮಾಡ್ತಿರೋದು ನಾವು. ಅದಕ್ಕೆ ಎಷ್ಟು ಮೇಲೆ ಹೋಗ್ಲಿಕ್ಕೆ ಚಾನ್ಸ್ ಇರೋದೇ ಇಲ್ಲ. ವೈಷ್ಣವರಲ್ಲಿ ದೇವರ ಕಣ್ಣಿಗೆ ಕಾಣೋದಿಲ್ಲ. ದೇವರ ಭಕ್ತರಲ್ಲಿ ಭಕ್ತಿ ಮಾಡಿಬಿಟ್ರೆ ಆಗ ದೇವರು ಒಳಗಿದ್ದು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ. ದೇವರು ಒಳಗಿದ್ದು ಸ್ವೀಕಾರ ಮಾಡ್ತಾನೆ. ದೇವರ ಭಕ್ತರನ್ನು ಏನಂತ ಆರಾಧನೆ ಮಾಡಬೇಕು ಅಂತ, ಹರಿಹಿ ಅಸ್ಮಿನ್ ಸ್ಥಿತಃ ಇತಿ. ದೇವರು ಅವರೊಳಗಿದ್ದಾರೆ ಅಂತ ಅನುಸಂಧಾನವನ್ನು ಮಾಡ್ತೇವಲ್ಲ, ಅವ್ರ ದೇವರಿಗೆ ಭಾರಿ ನಾವು ಭಕ್ತರಂತ ಪ್ರೂವ್ ಆಗುತ್ತೆ. ಯಾರದೋ ಮನೆಯಿಂದ ಬಂದಿರ್ತಾರೆ, ಇಂಥವ್ರ ಮನೆಯವರು ಅಂತ ಹೇಳ್ತಾರೆ, ಅವರ ಉಪಚಾರ ಮಾಡಿಬಿಡ್ತಾರೆ. ಈ ಗೌರವ ಯಾರಿಗೆ, ಅವ್ರ ಮನೆಯವರು ಅಂತ ಹೇಳಿದ್ದಕ್ಕೆ ಅವ್ರಿಗೆ ಕೊಡೋ ಗೌರವ ಇದು ಬಂತು. ಇವ್ರು ಹೋಗಿ ಹೇಳಿಬಿಡ್ತಾರೆ, ನಿಮ್ಮ ಕಡೆಯವರು ಅಂತ ಹೇಳಿದೆ ಭಾರಿ ಮಾಡಿಬಿಟ್ರು ಅಂತ ಹೇಳ್ತಾರೆ. ಆಗ ಹೌದಾ, ಅವ್ರು ಹಾಗಿದ್ದರೆ ಅವ್ರನ್ನ ಮಾತಾಡಿಸ್ಬೇಕು ನಾವು. ಯಾಕೆ ನನ್ನವರು ಅಂತ ಮಾಡಿದ್ರಲ್ಲ ಬಂದ್ಬಿಡ್ತು. ಹಾಗೆ ಮಾಡಬೇಕು. ಅದು ಬಿಟ್ಬಿಟ್ಟು ವೈಷ್ಣವ ದ್ವೇಷ ಮಾಡಿಬಿಟ್ರೆ, ನಿಮ್ಮ ಹೆಸರು ಹೇಳಿದ ತಕ್ಷಣ ಬೈದುಬಿಟ್ರೆ ನನ್ನ ಅಂತ ಕೇಳಿದ್ರೆ ಕತೆ ಮುಗೀತು. ಬರಲಿ ನೋಡ್ಕೋತೀನಿ ಒಂದು ಕೈ ಅಂತ ಹೇಳಿದ್ದ. ಇವತ್ತು ವೈಷ್ಣವತ್ವ ಎಲ್ಲೆಲ್ಲಿರುತ್ತೋ ನಮಸ್ಕಾರ ಮಾಡೋದು. ಪೃಥ್ವಿಮಂಡಲ ಮಧ್ಯಸ್ಥ ಪೂರ್ಣಬೋಧ ಮತಾನುಗಾಹ ವೈಷ್ಣವಾಹ ವಿಷ್ಣು ಹೃದಯ ಸದಾಕಾಲ ಮನಸ್ಸಲ್ಲಿ ವಿಷ್ಣು ಧ್ಯಾನ ಮಾಡ್ತಾ ಇರ್ತಾರೆ. ತಾನ್ ನಮಸ್ಸೆ ಗುರೂನ್ಮಮ. ವೈಷ್ಣವರೆಲ್ಲ ಗುರುಗಳು, ಪಾಠ ಹೇಳಿಕೊಟ್ಟರೆ ಗುರುಗಳು ತಿಳ್ಕೊಂಡ್ಬಿಡ್ಬೇಡಿ. ಮತ್ತೆ ಪಾಠ ಹೇಳಿಕೊಡ್ಲಿ ಬಿಡಲಿ, ನಮಗೆ ದೊಡ್ಡವರು ಅಂದರೆ ಗುರುಗಳು ಅಂತ ತಿಳ್ಕೊಂಡ್ಬಿಡ್ಬೇಕು. ಸ್ವಾತ್ಮನೋ ಗುರವ ಉತ್ತಮ. ಆಚಾರ್ಯ ಬರೀತಾರೆ ಮಾತನ್ನು, ಎಲ್ಲೆಲ್ಲಿ ಉತ್ತಮತ್ವ ಬರ್ತದೋ, ಜ್ಞಾನಭಕ್ತಿಯಾದಿ ಅತಿಶಯ ಇರ್ತದೋ, ಅವರೆಲ್ಲ ಕೂಡ ಗುರುಗಳು ತಿಳ್ಕೊಂಡು ಆರಾಧನೆ ಮಾಡಿದರೆ ದೇವರು ಅನುಗ್ರಹ ಮಾಡ್ತಾನೆ. ಅಂಥ ಭಕ್ತಿ ನಿಜವಾದ ಭಕ್ತಿ. ಅನುವ್ಯಾಖ್ಯಾನದಲ್ಲಿ ಬರೀತಾರೆ, ಭಕ್ತಿ ದೋಷೋ ಹಿ ಅಸೋ ಎನ್ನ ತದ್ಭಕ್ತೇಶ್ವಿ ಭಕ್ತಿಮಾನ್. ದೇವರ ಭಕ್ತರಲ್ಲೂ ಭಕ್ತಿ ಮಾಡದೆ ಹೋದರೆ ಭಕ್ತಿಯ ದೋಷ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಅಮಲಾ ಭಕ್ತಿಶ್ಚ ತತ್ಸಾಧನ. ದುರ್ವಾಸರಿದ್ದಾರೆ, ಎಂಥ ವಿಷ್ಣು ಭಕ್ತರು ಗೊತ್ತಾ, ಅಂಬರೀಷ್ ಜೊತೆ ವಿರೋಧ ಬಂತು, ದೇವರು ಕೈ ಬಿಟ್ಟುಬಿಟ್ಟ, ನಾನು ಉದ್ಧಾರ ಮಾಡೋದಿಲ್ಲ, ಬ್ರಹ್ಮದೇವರು ಬಿಡಲಿಲ್ಲ, ಅನುಗ್ರಹ ಮಾಡಲಿಲ್ಲ, ರುದ್ರದೇವರು ಬಿಟ್ಟುಬಿಟ್ರು, ಪರಮಾತ್ಮ ತಾನು ಹೇಳ್ತಾರೆ ನಾನು ಅನುಗ್ರಹ ಮಾಡೋದಿಲ್ಲ, ಯಾಕೆ ನನ್ನ ಭಕ್ತ ಅಂಬರೀಷ ಆತನ ಮನಸ್ಸು ನೋವಾಗಿದೆ, ನಾನು ಉದ್ಧಾರ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ದೇವರ ಮಾತದು ಒಂದು, ಅಹಂ ಭಕ್ತ ಪರಾಧೀನೋ ಹಿ ಅಸ್ವತಂತ್ರ ಇವ ದ್ವಿಜ. ನಾನು ಭಕ್ತ ಪರಾಧೀನ, ನಾನು ಸ್ವತಂತ್ರನೇ. ಅಸ್ವತಂತ್ರ ಇವ ದ್ವಿಜ, ಉಳಿದವರು ಅಸ್ವತಂತ್ರ ಏವ, ಅಸ್ವತಂತ್ರ ಇವ ದ್ವಿಜ. ಭಕ್ತನ ಯಾತುಕತ್ತ ಕೈ ಬಿಡೋದಿಲ್ಲ ನಾನು. ವಶೀಕುರುವಂತಿ ಮಾಂ ಭಕ್ತ್ಯ ಸತ್ ಸ್ತ್ರೀಯ ಸತ್ಪತಿಂ ಯಥ. ಭಾಗವತದ ಶೋಕ, ಉತ್ತಮ ಸ್ತ್ರೀಯರು ಪತಿವ್ರತ ಸ್ತ್ರೀಯರು ಗಂಡನನ್ನು ಹೇಗೆ ಭಕ್ತಿಯಿಂದ ವಶ ಮಾಡ್ಕೋತಾರೋ ಹಾಗೆ ಭಕ್ತರು ನನ್ನನ್ನು ಭಕ್ತಿಯಿಂದ ವಶ ಮಾಡ್ಕೋತಾರೆ, ಅವ್ರ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಹರಿಭಕ್ತರಲ್ಲಿ ಭಕ್ತಿ ಮಾಡಬೇಕು. ಹರಿಭಕ್ತರು ಒಂಬುದು ಕನ್ಫರ್ಮ್ ಆಗೋದು ಯಾವಾಗ ಅಂದರೆ ಅವರು ವಾಯುದೇವರಲ್ಲಿ ಭಕ್ತರಾಗಿದ್ದರೆ ಮಾತ್ರ. ಪೂರ್ಣಬೋಧ ಮತಾನುಗಾಹ, ಹರಿಭಕ್ತಿ ವಾಯುಭಕ್ತಿ ಎರಡು ಇದ್ದರೆ ಅವನು ವೈಷ್ಣವ. ಬರೀ ಹರಿಭಕ್ತಿ ಇದ್ದರೆ ಸಾಲದು, ಬರೀ ಹರಿಭಕ್ತಿ ಇದ್ದರೆ ಸಾಲದು, ಬರೀ ವಾಯುಭಕ್ತಿ ಇದ್ದರೆ ಪರವಾಗಿಲ್ಲ, ಯಾಕೆಂದರೆ ದೇವರದ್ದು ಕರ್ಕೊಂಡು ಹೋಗ್ತಾರೆ ಬಿಡೋದಿಲ್ಲ ಅವರು. ಹರವೃಷ್ಟೆ ಗುರುಸ್ತ್ರಾತ ಗುರವೃಷ್ಟೆ ರಕಶ್ಚನಾದ್ರಿಂದಾಗಿನೇ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಅದಕ್ಕೆ ಮಧ್ವಮತವೇ ಮತವು ಸಕಲ ಶುಚಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತಾಪಾನ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ದೇವರಲ್ಲಿ ಭಕ್ತಿ ಮಾಡೋದನ್ನು ಕಲಿತರೆ ಅದು ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇನ್ನೂ ಹೇಳೋದಿದೆ. ನಾಳೆ ಇನ್ನೂ ಎರಡು ದೊಡ್ಡ ಅಂಶ ಇದೆ. ಯಕ್ಷಾದಿತ್ರತೆಯಂ ಪ್ರಮಾಣಂ ಅಖಿಲಾಮ್ನಾಯಿಕ ವೇದ್ಯೋ ಹರಿಹಿ. ಎರಡನ್ನು ಬೆಳಗ್ಗೆ ಹೇಳ್ತಾ ನಾಳೆ ಸಾಯಂಕಾಲದ ಪ್ರವಚನ ಇರೋದಿಲ್ಲ, ನಾಳೆ ಬೆಳಗ್ಗೆನೆ ಪ್ರವಚನ 10 ಗಂಟೆಯಿಂದ 11:00 ಮುಂದಿನ ಭಾಗದಲ್ಲಿ ಇಷ್ಟು ಶ್ಲೋಕದ ಸಾರಾಂಶ ಸ್ವಲ್ಪ ಮುಂದಿನ ಭಾಗ, ಅದು ಬಹಳ ಮುಖ್ಯವಾದ ಭಾಗ. ಇದಕ್ಕೆಲ್ಲ ಬೇಸಿಸ್ ಬೇಕಲ್ಲ, ಒಂದು ಪ್ರಮಾಣ ಯಾವುದು ಅಂತ ಹೇಳಬೇಕಲ್ಲ. ಪ್ರಮಾಣಗಳು ಮತ್ತು ಪರಮಾತ್ಮ ವಿಶೇಷವಾದ ಮಹಾತ್ಮ್ಯದೊಂದಿಗೆ ಹರಿಪರತರ ಶುರು ಮಾಡಿದ್ರು, ಹರಿಮಹಿಮೆ ಹೇಳ್ತಾರೆ ಮುಕ್ತಾಯ ಮಾಡ್ತಾರೆ. ಮತ್ತೆ ನಾಳೆ ಆದ್ಯಂತಗಳ ಹರಿಮಹಿಮೆನೆ ನಾಳೆ ಭಾಗವನ್ನು ಹೇಳ್ತಾ 10:00 to 11:00 ಮತ್ತು ಯಾರೂ ಆಮೇಲೆ ಊಟ ಯೋಚನೆ ಮಾಡೋ ಕಾರಣ ಇಲ್ಲ. ಇಲ್ಲೇ ತೀರ್ಥಪ್ರಸಾದಕ್ಕೆ ಎಲ್ರಿಗೂ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲರೂ ಬರಬೇಕು ಅಲ್ಲ, ಬರಲೇಬೇಕು ಅಂತ ಹೇಳಿ ಸೇವಾಕರ್ತರಾದಂತಹ ಪ್ರಹ್ಲಾದರಾಯರು ಅವರ ಮಕ್ಕಳು ಅವರೆಲ್ಲ ಕುಟುಂಬ ವರ್ಗದವರೆಲ್ಲ ಬಹಳ ಆತ್ಮೀಯತೆಯಿಂದ ಕರೀತಾ ಇದ್ದಾರೆ. ಇಲ್ಲೇ ತೀರ್ಥಪ್ರಸಾದ ವ್ಯವಸ್ಥೆ ಇರೋದರಿಂದ ಪ್ರವಚನ ಮಂಗಳ ಆದ ತಕ್ಷಣ ತಡ ಆಗೋದಿಲ್ಲ. ವಿದ್ಯಾಪೀಠದ ಎಲ್ಲರಿಗೂ ಗೊತ್ತಿದೆ ಏನು ಮಾಡಿ ಊಟ ತಡ ಆಗೋದಿಲ್ಲ ಅಂತ ಗ್ಯಾರಂಟಿ ಗೊತ್ತಿರೋದ್ರಿಂದ, ಊಟ ಗ್ಯಾರಂಟಿ ಪ್ಲಸ್ ತಡ ಆಗೋದಿಲ್ಲ ಅಂತ ಗ್ಯಾರಂಟಿ, ಎರಡು ಗ್ಯಾರಂಟಿ ಇರೋದರಿಂದ ಪ್ರವಚನ ಮುಗಿಸಿ ನಾಳೆ ಒಂದೇ ಶ್ಲೋಕದ ಮಂಗಳ ಅಷ್ಟೇ, ಒಂದೇ ಎಷ್ಟು ಸಾರಿ ಒಂದು ಶ್ಲೋಕದ ಮಂಗಳ ಇದ್ದಾಗ ಲೆಕ್ಕ. ಅದನ್ನು ಇನ್ನೂ ಇಡೀ ಶ್ಲೋಕದ ಅರ್ಥ ಅಲ್ಲಿರೋ ಅನೇಕ ಸ್ವಾರಸ್ಯಗಳು ಅದನ್ನೆಲ್ಲವನ್ನು ಕೂಡ ಹೇಳ್ತಾ ವಾಯುದೇವರ ಮಹಿಮೆ ಎಲ್ಲಿ ಬಂದಿದೆ ಅಂತ ಪ್ರಶ್ನೆ ಬಂದರೆ ಎಲ್ಲಿ ಬಂದಿದೆ ಮತ್ತೆ ನೋಡಬೇಕಲ್ಲ, ಅದು ಇನ್ನೂ ಸ್ವಲ್ಪ ಅಂಶ ಇದೆ ನೋಡೋದು. ಅದೆಲ್ಲದನ್ನು ಕೂಡ ಬೆಳಗ್ಗೆ ಹೇಳ್ತಾ ಅದು ಮುಕ್ತಾಯವಾಗುತ್ತೆ. ನಾಳೆ ಪ್ರವಚನ ಮಾಲಿಕೆ ನಾಳೆ ಬೆಳಗ್ಗೆನೇ ಮಂಗಳ ಅಂತ ತಿಳಿಸ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ತುಳಸಿ ಪುಸ್ತಕ ಹೊರಗಡೆ ಸಿಗುತ್ತೆ, ಬೇಕಾದವರು ತಗೊಳ್ಬೋದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಆನಂದ ತೀರ್ಥವರದೇ ದಾನವಾರಣ್ಯ ಪಾವಕೇ ಆನಂದ.